ಶಕ್ತಿಧರಸ್ವಥಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಂದ್ರಿಕಾ ಸ್ವಾಂತ ಸಂತಾಪಂ ನಿಗ್ರಂಥತಿ. ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೆ ಭವಾಯ ಭವತೇ ಭೂಯಾತ್ ಶಿವಾಯ ಸಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಇಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ನೋ ಧತ್ತೇ ಜಡತಾಂ ಭಂಗವಯತೆ ನೀಚಸ್ಥಲಂ ನೇಹತೆ ಸ್ಖಾಲಿತ್ಯಂ ನ ಚ ಯಾತಿ ನೈತಿ ಕೃಶತಾಂ ಕ್ಷೋಭಂ ಕ್ವಚಿನ್ನಾಂಚತೆ ಮಾನಂ ನೋಜ್ಯತಿ ನೋ ಜಹಾತಿ ಚ ಪದಂ ವ್ಯರ್ಥಂ ನ ಕೋಕೂಯತೆ ಕಲ್ಯೇಯಂ ಜಯತೀರ್ಥ ಕೋಪಿತ ವಚ ಕಲ್ಲೋಲಿನಿ ಸೇವ್ಯತಾಂ. ಇವತ್ತಿನ ದಿವಸ ಪರಮಪೂಜ್ಯರಾದಂತಹ ಇಡೀ ನಮ್ಮ ಪರಂಪರೆಯಲ್ಲೇನೆ ಶ್ರೀ ಟೀಕಾರಾಯರು, ಟೀಕಾಕೃತ್ಪಾದರು, ಸರ್ವಜ್ಞ ಕಲ್ಪರು ಅಂತಕ್ಕಂತಹ ಅಸಾಧಾರಣವಾದ ಹಿರಿಮೆಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಇಡೀ ನಮ್ಮ ವೈಷ್ಣವ ವೇದಾಂತದ ಇತಿಹಾಸದಲ್ಲಿ ಶ್ರೀಪದ್ ಆಚಾರ್ಯರ ಅನಂತರ ಸರ್ವಮಾನ್ಯತೆಯನ್ನು ಗಳಿಸಿದಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಶ್ರೀ ಜಯತೀರ್ಥರದು. ಶ್ರೀಮದ್ ಆಚಾರ್ಯರು ಸಾಕ್ಷಾತ್ ವಾಯುದೇವರ ಮೂರನೇ ಅವತಾರರಾಗಿ ಬಂದಂಥ ಮಹಾನುಭಾವರು. ಜಗತ್ತಿಗೆಲ್ಲ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಸ್ತು ಜ್ಞಾನ. ನಮಗೆ ಅನ್ನ ಮತ್ತು ಜ್ಞಾನ, ಅನ್ನದಿಂದ ದೇಹ ಉಳಿದ್ರೆ ಜ್ಞಾನದಿಂದ ಜೀವ ಉಳಿಯುತ್ತೆ. ಆದರೆ ಇವತ್ತು ಅನ್ನದ ಮಹತ್ವ ಜನಕ್ಕೆ ಗೊತ್ತಿದೆಯೇ ಹೊರತು ಜ್ಞಾನದ ಮಹತ್ವ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಆದರೆ ಜ್ಞಾನ ಮಹತ್ವ ಯಾತಕ್ಕೆ ಗೊತ್ತಿಲ್ಲ ಅಂದರೆ, ಬೆಳಕಿನ ಮಹತ್ವ ಗೊತ್ತಾಗೋದು ಯಾರಿಗೆ? ಕಣ್ಣಿದ್ದವರಿಗೆ. ಕುರುಡರಿಗೆ ರಾತ್ರಿ ಕತ್ತಲು ಅಷ್ಟೇ, ಬೆಳಕು ಅಷ್ಟೇ. ಅವರಿಗೆ ಪರಿಜ್ಞಾನವೇ ಇರೋದಿಲ್ಲ. ಕುರುಡರಿಗೆ ಹಗಲು ಬೆಳಕುಗಳ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆದರೆ ಕಣ್ಣಿದ್ದವರಿಗೆ ಅದು ಗೊತ್ತಾಗುತ್ತೆ. ಇವತ್ತು ಯಾರು ಕಣ್ಣಿರೋದು ಅಂದ್ರೇನು? ಪರಲೋಕದ ದೃಷ್ಟಿ ಇರತಕ್ಕಂಥವ್ರು, ಪರಲೋಕದ ಚಿಂತನೆ ಇರತಕ್ಕಂಥವ್ರು. ಈ ಜಗತ್ತನ್ನು ನೋಡ್ತಾ ಹೋದಂತೆ ಆಶ್ಚರ್ಯವನ್ನು ಕಾಣ್ತೇನೆ. ರಾಜ ಮಹಾರಾಜರುಗಳು ಇವತ್ತಿಲ್ಲ, ಎಂತೆಂಥ ವಿಶ್ವವಿಖ್ಯಾತ ವ್ಯಕ್ತಿಗಳು ಇವತ್ತಿಲ್ಲ. ಎಂಥವರಿಗೂ ಕೂಡ ಶಾಶ್ವತವಲ್ಲ ಇದು. ಅದು ಗೊತ್ತಾದ ತಕ್ಷಣ ಹಾಗಿದ್ರೆ ಮುಂದೇನು ಅನ್ನೋ ಪ್ರಶ್ನೆ ಬರುತ್ತೆ. ಮುಂದೇನು? ಚಿಕ್ಕ ಮಕ್ಕಳಿಗೆ ಅವತ್ತು ಊಟಕ್ಕಾದ್ರೆ ನಾಳೆ ಯೋಚನೆ ಮಾಡೋದಿಲ್ಲ ಅವರು. ತಂದೆ ತಾಯಿಗೆ ಯೋಚನೆ ಇರುತ್ತೆ. ಇವರು ಊಟ ಮಾಡಿ ಓಡೋಗ್ಬಿಡ್ತಾರೆ ಅಷ್ಟೇ, ಅವ್ರದ್ದು ಬೇರೆ ಕೆಲಸ ಇರೋದಿಲ್ಲ ಅವ್ರಿಗೆ. ಇನ್ನೂ ಸ್ವಲ್ಪ ಓದೋರಿಗೆ ದುಡ್ಡು ಬರ್ತಿದ್ರೆ ಸಾಕು, ಅಷ್ಟೇ ಗೊತ್ತು. ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಹೋದಂತೆ ಆಮೇಲೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾ, ಓಹೋ ತಾನು ಹೇಗೆ ತನ್ನ ಅನ್ನ ಕಾಣೋದು ಯೋಚನೆ ಮಾಡ್ತಾ, ಅಲ್ಲಿ ಸ್ಟಾಪ್ ಆಗ್ತಾರೆ. ಅದೇ ಪದ್ಧತಿ. ಮುಂದೆ ಜ್ಞಾನ ಹ್ಯಾಂಗೆ ಕಾಣೋದು? ಈ ಲೋಕ ಮುಗೀತು, ಈ ಲೋಕ ಮುಗೀತು, ಮುಂದಿನ ಲೋಕದ ವ್ಯವಸ್ಥೆ ಏನಾಗಬೇಕೀಗ? ಅದನ್ನು ಬಹಳ ಜನ ಯೋಚನೆ ಮಾಡೋದಿಲ್ಲ. ಆ ಯೋಚನೆ ಮಾಡೋ ದೃಷ್ಟಿ ಇದ್ದವರಿಗೆ ಆಗ ಕಣ್ಣಿರೋದು ಅಂತ ಕರೀತ. ಅದು ಎರಡು ಕಣ್ಣು ದೇವರು ಯಾತು ಕೊಟ್ಟಿದ್ದಾನೆ ಅಂದರೆ, ಒಂದನ್ನೇ ನೋಡ್ಲಿಕ್ಕಲ್ಲ, ಈ ಜಗತ್ತನ್ನು ನೋಡ್ಲಿಕ್ಕೆ ಒಂದು ಕಣ್ಣು, ಜಗನ್ನಾಥನ ನೋಡ್ಲಿಕ್ಕೆ ಇನ್ನೊಂದು ಕಣ್ಣು. ಎರಡು ಸೇರಿದಾಗ ನಾವು ಐಸೋಮೆಟ್ರಿಕ್ ವ್ಯೂ ಅಂತ ಕರಿತೇವೆ, ಈ ಪರ್ಸ್ಪೆಕ್ಟಿವ್ ಅಂತ ಕರಿತೇವೆ. ಬರಬೇಕಾದ್ರೆ ಒಂದು ಕಣ್ಣಿಗೆ ಬರೋದಿಲ್ಲ, ಎರಡು ಕಣ್ಣಿದ್ರೆ ಮಾತ್ರ. ಮನುಷ್ಯ ಇವತ್ತು ಸಂಬಳ ತಗೊಳ್ತಾನೆ, ಅಷ್ಟು ಖರ್ಚು ಮಾಡ್ತಾನೆ, ಜಾಣ ಅಂತ ಕರೆಯೋದಿಲ್ಲ ಅವನನ್ನು. ಅವನು ಸೇವ್ ಮಾಡ್ತಾನೆ, ಅವನ ಜಾಣ ಅಂತ ಕರೀತಾರೆ. ಅವ್ರು ಹೇಳ್ತಾರೆ ಗ್ರಾಸ್ ಇಷ್ಟು, ನೆಟ್ ಇಷ್ಟು ಅಂತ ಹೇಳ್ತಾರೆ. ನಮ್ಮದು ಬರೀ ನೆಟ್ ಆಗಿದೆ, ಗ್ರಾಸೇ ಇಲ್ಲ. ಆಗ ಇವಟ್ರ ಗತಿ ಏನಾಗ? ಇವತ್ತು ಉಳಿದಿರೋದು ಎಷ್ಟು? ಉಳಿಸ್ತು ಯೋಚನೆ ಮಾಡೋದಕ್ಕೆ ಕಡಿಮೆ ಬರುತ್ತೆ, ಇಲ್ಲ ಉಳಿಯೋದು ಮುಂದೆ ಆಮೇಲೆ ಬೇಕಾದಷ್ಟು ಬರುತ್ತೆ ಅಂತ ಹೇಳ್ತಾರೆ. ಆ ಒಂದು ವಿವೇಕ ಇದ್ದವನಿಗೆ ಭಾವಿ ಜೀವನದ ಪರಿಕಲ್ಪನೆ ಇರಬೇಕು. ಇದು ನಮಗದು ಹೈಲಿ ಮಿಸ್ಸಿಂಗ್. ಅದು ಇವತ್ತಿನ ದಿವಸದಲ್ಲಿ ಮುಂದೇನು ಅನ್ನೋ ಪ್ರಶ್ನೆ ಜಗತ್ತಿಗೆ ಇಲ್ಲೇ ಇಲ್ಲ. ಮೊದಲು ಇರಲಿ, ಈಗಂತೂ ತುಂಬ ಮನುಷ್ಯ ಮರಿತಾ ಇದ್ದ. ಇವತ್ತಿನ ಆಕರ್ಷಣೆಗಳು ತುಂಬ ಜಾಸ್ತಿ. ಹೊರಗಿನ ಪ್ರಪಂಚದಲ್ಲಿ ಇವತ್ತು ಕಾಲಿಟ್ಟುಬಿಟ್ರೆ ಧನದ ಆಕರ್ಷಣೆ, ಅನೇಕ ವಿಧವಾದ ಬಗೆ ಬಗೆಯ ಆಕರ್ಷಣೆಗಳು, ಮನುಷ್ಯನಿಗೆ ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ಸಾಮಾನ್ಯವಾಗಿ ಹಿಂದೆ ಕೆಲವು ದಾರಿ ತಪ್ಪಕ್ಕೆ ಶ್ರೀಮಂತನಾಗಿರಬೇಕಾಗಿತ್ತು. ಇವತ್ತು ಗುಡಿಸಿಲುಗಳಲ್ಲೂ ಟಿ ವಿ ಡಿಶ್ ಇರುತ್ತೆ ಅಷ್ಟರ ಮಟ್ಟಿಗೆ. ಅನ್ನ ಇಲ್ಲದವರು ಪರವಾಗಿಲ್ಲ, ಟಿ ವಿ ಇಲ್ಲದೆ ಇರಲಿಕ್ಕೆ ಸಾಧ್ಯ ಅಲ್ಲ, ಅಷ್ಟರ ಮಟ್ಟಿಗೆ ಮನುಷ್ಯ ಹೊಂದ್ಕೊಂಡ್ಬಿಟ್ಟಿದ್ದ. ಅದರ ದುಷ್ಪರಿಣಾಮ ಏನು ಅಂತ ಕೇಳಿದರೆ, ಬಾಹ್ಯ ಚಿಂತನೆ ಅಷ್ಟೇ ಇನ್ನೂ ಬೆಳೀತಾ ಇದೆಯೇ ಹೊರತು ಆಧ್ಯಾತ್ಮಿಕ ಚಿಂತನೆಗೆ ಮನುಷ್ಯ ಅವಕಾಶವನ್ನೇ ಕೊಡ್ತಾ ಇಲ್ಲ. ಅದಿದ್ದವರಿಗೆ ಗೊತ್ತಾಗುತ್ತೆ ಪರಲೋಕದ ಮಾರ್ಗ ಎಂಥದ್ದು ಅಂತ. ಆ ಯೋಚನೆ ಮಾಡಲಿಕ್ಕೆ ಹೊರಟಾಗ ಎಲ್ಲ ಮತಗಳ ಹಿರಿಮೆ ಗೊತ್ತಾಗುತ್ತೆ. ಎಲ್ಲ ಮತಗಳು ಶುರುವಾದರೆ ಆ ಮತಗಳ ಪರಿಸ್ಥಿತಿ ಏನು? ಕೊನೆಗೆ ಯೋಚನೆ ಮಾಡಿದ್ರೆ ಏನು ಉತ್ತರ ಕೊಟ್ಟರು? ಏನು ಇಲ್ಲ ಅಂತ ಉತ್ತರ ಕೊಟ್ಟರು. ಆಮೇಲೆ ಏನು ಇಲ್ಲ ಅಂತ ಹೇಳಿದರೆ ಮೊದಲೇ ಉನ್ಮತ್ತು ಇನ್ನೂ ಉಚ್ಚರಾಗಿಬಿಡ್ತಾರೆ ಅಷ್ಟೇ. ಅಂಥ ಸೊಲ್ಯೂಷನ್ ಕೊಟ್ಟವರೇ ಅವರು. ನೀವೆಲ್ಲ ದೇವರು ಅಂತ ಎಲ್ಲರಿಗೂ ದೇವರ ಪದವಿ ಕೊಟ್ಟವರು ಕೆಲವರು, ಅದರಿಂದ ನಂಬಿಕೊಂಡು ಎಷ್ಟು ಹುಚ್ಚರಾಗ್ತಾರೋ. ನಾವೆಲ್ಲರೂ ದೇವರಾಗಿದ್ರೆ ದುಃಖನೇ ಪಡ್ತಿರಲ್ಲ ಯಾರೂ ಕೂಡ. ಆಮೇಲೆ ದುಃಖ ಇದೆ ಅಂದರೆ ನಾವು ದೇವರಲ್ಲ. ದೇವರ ಮೊದಲ ಅತ್ಯಂತ ಶ್ರೇಷ್ಠವಾದ ಲಕ್ಷಣ ಅಂದರೆ ನಿರ್ದೋಷ. ದುಃಖ ಒಂದು ದೋಷ. ಸೊ ದೇವರ ದುಃಖ ಇದ್ದರೆ ಅವನು ದೋಷ ಆಗ್ತಾನೆ, ಅವ್ರದ್ದು ಗುಣಪೂರ್ಣನೇ ಆಗೋದಿಲ್ಲ. ದೇವರ ಮೊದಲ ಲಕ್ಷಣ ಗುಣಪೂರ್ಣತ್ವ, ದೋಷ ದೂರತ್ವ. ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿನತ್ವ ಸೂತ್ರಾರ್ಥ ಉಚ್ಯತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರ ಬಗ್ಗೆ ನಾವು ತಿಳಿಬೇಕಾದ ಮುಖ್ಯ ಅಂಶಗಳು: ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸಕಲ ದೋಷ ದೂರ. ನಾವು ಎಷ್ಟು ದೋಷಗಳು ಹೊಂದಿದ್ದೇವೆ ಅಂತ ನಮ್ಮನ್ನ ದೇವರು ಅಂತ ಹೇಳಿದಾಗ ಹೇಗೆ ನಂಬಲಿಕ್ಕೆ ಸಾಧ್ಯ ಇದೆ? ಆ ರೀತಿ ನಂಬಿಸ ವ್ಯವಸ್ಥೆ ಮಾಡಿಕೊಂಡು ಜನ ಬಂದರು. ಪರಲೋಕವೇ ಇಲ್ಲ, ನಾಸ್ತಿಕರು, ನಾವೇ ದೇವರು ಇನ್ನೊಂದು ರೀತಿ ಹೇಳ್ತಕ್ಕಂಥ ಶಾಸ್ತ್ರಗಳೇ ಸುಳ್ಳು, ಪಾಖಂಡ ಮತಗಳು ಬಂದವು. ಬರೀ ಯೋಚನೆ ಮಾಡಿ ತಿಳ್ಕೊಳ್ಳೋದು ಹೊರತು ಶಾಸ್ತ್ರಗಳೇ ಬೇಡ ಅನ್ನೋ ಹಂತ ಮತ್ತೊಬ್ಬರದು. ಮಧ್ಯದಲ್ಲಿ ಎಲ್ಲರೂ ದೇವರಿಗೆ ಸಮರಾಗಿ ಬಿಡ್ತೇವೆ ಅನ್ನೋ ಮತ್ತೊಂದು ಯೋಚನೆ. ಎಷ್ಟು ನದಿ ಸೇರಿದರೂ ಸಮುದ್ರಕ್ಕೆ ಸಮ ಆಗೋದಿಲ್ಲ. ನದಿ ನದಿ ನದಿಯೇ ಸಮುದ್ರ, ಸಮುದ್ರನೇ. ಇವತ್ತು ಎಷ್ಟು ದೀಪಗಳು ಸೇರಿದ್ರೂ ಸೂರ್ಯನ ಸಮ ಆಗೋದಿಲ್ಲ. ದೀಪಗಳು ನೀವು ನೋಡಿ, ಇವತ್ತು ಎಷ್ಟೇ ಇಂಥ ದೀಪಗಳಿರುತ್ತೆ, ಸೀಮೆಎಣ್ಣೆ ದೀಪಗಳಿರುತ್ತೆ, ಅಂತ ಎಷ್ಟು ದೀಪಗಳು ಕೂಡ ಈ ಕರೆಂಟ್ ದೀಪಕ್ಕೆ ಸಮನಾಗೋದಿಲ್ಲ. ಅಷ್ಟು ಎಷ್ಟು ಕರೆಂಟ್ ದೀಪಗಳು ಕೂಡ ಚಂದ್ರನ ಸಮನಾಗೋದಿಲ್ಲ. ಅಂತ ಯಾವ ಚಂದ್ರನು ಸೂರ್ಯನ ಸಮನಾಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಒಬ್ಬ ಸೂರ್ಯನಿಗಿಡಿ ಜಗತ್ತಿನ ಎಲ್ಲ ಬೆಳಕುಗಳು ಒಂದು ಕಡೆಗೆ, ಒಬ್ಬ ಸೂರ್ಯ ಒಂದು ಇನ್ಕಂಪೇರೇಬಲ್ ಗ್ರೇಟ್. ಮತ್ತೆ ಎಲ್ಲ ಸೇರಿ ಒಬ್ಬ ಸೂರ್ಯನಾಗೋದಿಲ್ಲ. ಮತ್ತೆ ಸೂರ್ಯ ಸೂರ್ಯನೇ, ಬೇರೆ ಬೆಳಕು ಬೆಳಕುಗಳೇ. ಒಬ್ಬ ಉಳಿದ ಬೆಳಕುಗಳು ಸೂರ್ಯನಾಗಲಿಕ್ಕೆ ಸಾಧ್ಯ ಇಲ್ಲದ ಹೋದಾಗ ಕಂಡು ಕಂಡವರು ದೇವರು ಹೇಗಾಗ್ತಾರೆ? ಅದನ್ನೆಲ್ಲ ಯಾರು ಯೋಚನೆ ಮಾಡಿದ್ರು? ವಿವೇಕ ಇದ್ದವರು ಯೋಚನೆ ಮಾಡಿದ್ರು, ಉಳಿದವರಲ್ಲ. ತಿಳುವಳಿಕೆ ಇದ್ದವರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಕೊನೆಗೆ ತುಂಬ ಜನಕ್ಕೆ ಉತ್ತರ ಗೊತ್ತಾಗಲಿಲ್ಲ. ಆದರೆ ಒಂದು ಗೊತ್ತಾಯ್ತು, ಇವು ಸರಿ ಇಲ್ಲ ಅಂತ ಅಷ್ಟೇ ಗೊತ್ತಾಯ್ತು. ಇವು ಸರಿ, ಕೆಲವರು ಇರ್ತಾರೆ ಸಾರು ಸರಿ ಇಲ್ಲ, ಏನಾಗಿದೆ ಗೊತ್ತಿಲ್ಲ ಅವರಿಗೆ, ಉಪ್ಪು ಕಡಿಮೆ ಅದೆಲ್ಲ ಗೊತ್ತಾಗೋದಿಲ್ಲ, ರುಚಿ ಇಲ್ಲ ಅಷ್ಟೇ. ಅದಕ್ಕೆ ಮಧ್ಯೆ ಭಟ್ಟರು ಅಂತ ಹಾಗಿದ್ರು. ನೈರ್ಗುಣ್ಯವಾದಿಷು ಜನೇಶು ಅಪಿ ಸಾಗ್ರಹೇಶು, ಅವರಿಗೆ ಸ್ಪಷ್ಟ ಅನ್ನಿಸ್ತಾ ಇದ್ದೇವೆ, ಹೇಳೋದು ಸರಿಯಲ್ಲ. ಆದರೆ ಸರಿ ಯಾವುದೋ ಗೊತ್ತಿಲ್ಲ. ಅಂತ ಹೊತ್ತಿನಲ್ಲಿ ಆಚಾರ ಅವತಾರ ಮಾಡಿಬಿಟ್ಟು ಸಮಗ್ರ ಶಾಸ್ತ್ರ ಪ್ರಪಂಚವನ್ನು ಕೂಲಂಕಷ ವಿಚಾರ ಮಾಡಿಬಿಟ್ಟು ಇದಮಿತ್ತಂ ಸಂಶಯಾತೀತವಾಗಿ ವಿಷಯಗಳನ್ನು ತೀರ್ಮಾನ ಮಾಡಿದ್ರು. ಸಂಶಯ, ಅದಕ್ಕೆ ನಿರ್ಣಯ ಅಂತ ಹೆಸರು. ಮತ್ತು ನಿರ್ಣಯ ಅನ್ನೋ ಹೆಸರೇ ವೇದಾಂತ ಪ್ರಪಂಚ. ನಿರ್ಣಯ ಅಂದರೆ ಜನಕ್ಕೆ ಅರ್ಥನೇ ಆಗೋದಿಲ್ಲ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಅಷ್ಟರ ಮಟ್ಟಿಗೆ ಗೊಂದಲ. ಈಗ ಸಾಮಾನ್ಯವಾಗಿ ಅಬ್ಸ್ಟ್ರಾಕ್ಟ್ ಥಿಂಗ್ಸೇ ಗೊಂದಲ ಆಗುತ್ತೆ ಸಾಮಾನ್ಯವಾಗಿ. ಅದು ವೇದಾಂತ ಅಂಬುದು ಆಲ್ವೇಸ್ ಅಬ್ಸ್ಟ್ರಾಕ್ಟ್, ಟೋಟಲಿ ಅಬ್ಸ್ಟ್ರಾಕ್ಟ್. ಅಂತ ಹೊತ್ತಿನಲ್ಲಿ ನಿರ್ಣಯ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಅಂತ ಹೊತ್ತಿನಲ್ಲಿ ಶ್ರೀಮದ್ ಆಚಾರ್ಯರು ನಿರ್ಣಯವನ್ನು ಖಚಿತವಾಗಿ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ರು. ಅದೇ ಹೊಸ ವಿಷಯ ಆಯಿತು. ಯಾವಾಗ ಬರುತ್ತೆ ಅಂದರೆ ಎಲ್ಲ ಪ್ರಮಾಣಗಳನ್ನು ಸರಿಯಾಗಿ ಯೋಚನೆ ಮಾಡಿದರೆ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ತಿಳಿಸಿ ಇಡೀ ಜಗತ್ತಿನ ಉಪಕಾರಕ್ಕೋಸ್ಕರ ಎದುರಿಗಿದ್ದವರಿಗೇನೋ ಪಾಠ ಕೇಳಿ ಉದ್ಧಾರವಾಗಿ ಬಿಡ್ತಾರೆ. ಮುಂದಿನವ್ರಿಗೆ ಗತಿ ಏನಾಗಬೇಕು? ಸರ್ವಮೂಲ ಗ್ರಂಥಗಳನ್ನು ಬರೆದು ಅದು ಆಚಾರ್ಯ ದೊಡ್ಡ ಕಾಣಿಕೆ ಅಂತ ಹೇಳಿದರೆ, ಆಚಾರ ಕಟ್ಟಿದ ಬಿಲ್ಡಿಂಗ್ ಅಂತ ನಾವು ನೋಡೋದಿಲ್ಲ. ಆಚಾರ ಕಟ್ಟಿದ ಗ್ರಂಥಗಳನ್ನು ನಾವು ನೋಡ್ತೇವೆ. ಗ್ರಂಥಗಳಿಗಿಂತ ಶ್ರೇಷ್ಠವಾದ ಮತ್ತೊಂದು ನೆಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರ್ವಮೂಲ ಗ್ರಂಥಗಳನ್ನು ಕೊಟ್ಟು ಅತ್ಯಂತ ವಿಲಕ್ಷಣ ಉಪಕಾರವನ್ನು ಮಾಡಿದರು. ಅವರ ಶೈಲಿ ಜಗತ್ತಿನ ಇತಿಹಾಸದಲ್ಲೇನೆ ಮಧ್ವಾಚಾರ್ಯರ ಶೈಲಿಯನ್ನು ಮತ್ತೊಬ್ಬರು ಅಳವಡಿಸಿಕೊಳ್ಳಿಲ್ಲ. ಆ ಶೈಲಿಯ ವೈಶಿಷ್ಟ್ಯ ಏನು ಗೊತ್ತಾ? ಬುದ್ಧಿವಂತ ಮಾತಾಡ್ತಾನೆ ಅಂದರೆ ತಿಳಿಬಾರದು, ಆ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿತ್ತು. ತಿಳಿಯದಂತೆ ಬರೆಯೋದು, ತಿಳಿಯದಂತೆ ಮಾತಾಡೋದು, ಇವರು ಭಾರಿ ಬುದ್ಧಿವಂತರು ನಮಗೇನು ಗೊತ್ತಾಗಲಿಲ್ಲ ಅಂತ ಜನ ಅನ್ನೋದು, ಇದೊಂದು ಮನುಷ್ಯನ ಪದ್ಧತಿ. ಈ ಒಂದು ಭ್ರಮೆ ಹುಟ್ಟಿಸ್ತಾರೆ, ಅದಕ್ಕೆ ಭ್ರಾಮಕವಾದ ಜಗತ್ತು ಅಂತ. ತಿಳಿದ್ರೆ ಅರ್ಥ ಆಗಬೇಕು ಅಂತಲ್ಲ, ಅರ್ಥ ಆದರೆ ನಮ್ಮ ದೊಡ್ಡಸ್ತಿಗೇನು ಬಂತು ಅಂತ ಅಷ್ಟರ ಮಟ್ಟಿಗೆ. ನಿಮಗೇನು ಅರ್ಥ ಆಗಲಿಲ್ತಾನೆ ನಾನು ಪಂಡಿತ. ಆ ಒಂದು ಭ್ರಮೆ ಹುಟ್ಟಿಸ್ತಕ್ಕಂಥ ಲೇಖಕರಿದ್ದರು, ಇವರಿದ್ದರು. ಆಚಾರ್ಯ ಹಾಗೆ ಮಾಡಲಿಲ್ಲ. ಎಷ್ಟು ಸರಳ ಅಂತ ಕೇಳಿದರೆ, ಬಾಲಸಂಘಮಪಿ ಬೋಧಯದೃಶ್ಯಂ, ಅವರ ಮಾತು ಮಾತುಗಳು ತೀರ ಸ್ಟ್ರೈಟು ಮತ್ತು ಸಿಂಪಲ್ಲು, ಅಷ್ಟೇ ಪೆನಿಟ್ರೇಟಿಂಗ್. ಮತ್ತೆ ಯೋಚನೆ ಮಾಡಿದರೆ ಒಂದೊಂದು ಮಾತುಗಳಿಗೆ ಅಷ್ಟು ಬೆಲೆ ಇರಬೇಕು. ಒಂದು ಚಿನ್ನದ ಗಟ್ಟಿ ಏನು ಹಾಕಿ ಇಷ್ಟೇ ಎಷ್ಟು ಚಿನ್ನ ನೋಡಿ, ಅದ್ರ ಬೆಲೆನೇ ಜಾಸ್ತಿ. ಎಷ್ಟು ಮಣ್ಣಿನ ಪ ಇಷ್ಟು ದೊಡ್ಡದು ಮಾಡಿದರೂ ಕೂಡ ಇದರ ವ್ಯಾಲ್ಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರ ಮಾತಿನ ಬೆಲೆ ಗೊತ್ತಿರಬೇಕು. ಅವ್ರ ಮಾತಿನ ಬೆಲೆ ಯಾತಕ್ಕೆ ಗೊತ್ತಾಯಿತು ಅಂದರೆ, ಮಾತಿನ ದೇವತೆ ಯಜಮಾನರವರು, ಅದಕ್ಕೆ ಗೊತ್ತಾಯ್ತು. ಭಾರತೀ ರಮಣ ಅವರು ಮಾತನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತಿಳ್ಕೋಬೇಕಾದ್ರೆ ಮಧ್ವಾಚಾರ್ಯರಿಂದ ಕಲಿಯಬೇಕು. ಒಂದು ಸ್ವಲ್ಪ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಬಾಲಸಂಘಮಿ ಬೋಧಯದೃಶ್ಯಂ ದುರ್ನಿರೂಪವಚನಂಚ ಪಂಡಿತೈ. ನೋಡಿದ್ರೆ ತಕ್ಷಣ ಅರ್ಥ ಆಗಬೇಕು. ಯೋಚನೆ ಮಾಡ್ತಾ ಹೋದರೆ ಇನ್ನೂ ನಮ್ಗೆ ಪೂರ್ತಿ ಅರ್ಥ ಆಗಿಲ್ಲ ಅನ್ನೋ ಭಾವನೆ ಉಳಿಬೇಕು. ಅಂಥ ಗ್ರೇಟ್ನೆಸ್ಸನ್ನು ಅದನ್ನು ಮೇಂಟೈನ್ ಮಾಡಿದ್ದು ಆಚಾರ್ಯರ ವೈಶಿಷ್ಟ್ಯ. ಏನೂ ಅರ್ಥ ಆಗೋದಿಲ್ಲ ಅದೊಂದು ವಿಚಾರ, ಅರ್ಥ ಆಯಿತು ಏನೂ ಇಲ್ಲ ಇನ್ನೊಂದು ವಿಚಾರ. ಅದು ಅರ್ಥ ಆಯ್ತು ಇನ್ನೇನು ನೋಡ್ಬೇಕಂತ ನೆಸಿಟಿನೇ ಇಲ್ಲ, ಬಿಟ್ಟುಬಿಡ್ತಾರೆ. ಅದು ಆಚಾರ್ಯರು ಆಗಲ್ಲ, ಅರ್ಥವಾಗ್ತಾ ಹೋಗುತ್ತೆ, ನಮಗೆ ಗೊತ್ತಾಗದೆ ಉಳಿಯುತ್ತೆ. ಹಾಗೇನೆ ಬಾಕಿ ತೀರ ವಿಶಿಷ್ಟವಾದ ಶೈಲಿ ಅದು. ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟ್ರೆ ಇಡೀ ಸಂಸ್ಕೃತ ಸಾಹಿತ್ಯದಲ್ಲೇ ನವೀನ, ದರ್ಶನ ಪ್ರಪಂಚದಲ್ಲೇ ನವೀನ, ವ್ಯಾಖ್ಯಾನ ಪರಂಪರೆಯಲ್ಲೇ ಹೊಸತು. ಅಂತ ಹೊಸ ಶೈಲಿಯಲ್ಲಿ ಗ್ರಂಥಗಳನ್ನು ಬರೆದಾಗ ಜನಗಳಿಗೆ ಪರಮಾಶ್ಚರ್ಯವಾಯಿತು. ಅವರು ಬರೆದಿದ್ದಾಗಿದೆ, ಅವರೇ ವಿವರಣೆ ಪಾಠ ಹೇಳ್ತಾ ಇದ್ದಾರೆ, ಅದು ಕೇಳಿದ್ರೆ ಅಷ್ಟು ಆನಂದವಾಗ್ತಾ ಇದೆ. ಆಗ ಒಂದು ಗೊಂದಲ ಬಂತು, ಸ್ವಾಮಿ ಇಷ್ಟು ನೀವು ವಾಕ್ಯಗಳು ಇಷ್ಟೆಲ್ಲ ಅರ್ಥ ಹೇಳ್ತಾ ಇದ್ದೀರಿ, ಇದೆಲ್ಲ ಬರೆದಿಡೋರು ಯಾರು ಅಂತ ಪ್ರಶ್ನೆ ಬಂತು. ಅದಕ್ಕೆ ವ್ಯಾಖ್ಯಾನ ಅಂತ ಕರೀತ, ತಮ್ಮ ಮಾತಿಗೆ ತಾವೇ ಕೊಡ್ತಕ್ಕಂಥ ವಿವರಣೆ ವ್ಯಾಖ್ಯಾನವಾಗತ್ತೆ, ಇನ್ನೊಬ್ರು ಕೊಟ್ಟರು ವ್ಯಾಖ್ಯಾನವಾಗತ್ತೆ. ಆದರೆ ಇವ್ರ ಮಾತಿಗೆ ವಿರುದ್ಧವಾಗದಂತೆ ವ್ಯಾಖ್ಯಾನ ಕೊಡಬೇಕು. ಇತ್ತ ಅಮೂಲ್ಯವಾದ ಗ್ರಂಥ ನೋಡೋದಕ್ಕೆ ಸರಳ, ತೀರ ಸರಳ ಅಂತ ಕಾಣಿಸೋ, ಇದರೊಳಗೆ ನೋಡ್ತಾ ನೋಡ್ತಾ ಹೋದರೆ ಎಷ್ಟು ಆಶ್ಚರ್ಯ ಕಾಣುತ್ತೆ. ಇದನ್ನೆಲ್ಲ ಯಾರು ಬರೀತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ದೊಡ್ಡ ಆಚಾರ್ಯ ಬುದ್ಧ ಶಿಷ್ಯರು ಅಂದರೆ ಎಷ್ಟು ಜನ ಇದ್ದಿರಬೇಕು ಯೋಚನೆ ಮಾಡಿ. ಸಾಕ್ಷಾತ್ ತ್ರೈಲೋಕ್ಯಾಚಾರ್ಯರವರು, ಶ್ರೀಮದ್ ವಿಷ್ಣುವಂಗ್ರೇಷ್ಠ ಅತಿ ಗುಣಗುರುತಮ ಶ್ರೀಮದ್ ಆನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲಸತ್ ಪಾಂಸವಃ ಅಸ್ಮಾನ್ ಪುನಂತು. ಅಂಥ ತ್ರೈಲೋಕ್ಯಾಚಾರ್ಯ ಬಂದರೆ ಅಂತಿಂತವ್ರು ಕೊಡೋದಿಲ್ಲ. ಇವತ್ತು ಇದರಲ್ಲಿ ಅಸೆಂಬ್ಲಿಯಲ್ಲಿ ಯಾರು ಗೊತ್ತಿರ್ತಾರೆ, ಎಲ್ಲ ಎಮ್ ಎಲ್ ಎಗಳು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಯಾತ್ರ ಎಲ್ಲ ಎಂ ಪಿಗಳು, ಉಳಿದವ್ರಿಗೆ ನೋ ಎಂಟ್ರಿ ಅದರೊಳಗೆ, ಜಾಗ ಖಾಲಿ ಇದೆ ಉಳಿದವ್ರು ಕೊಡೋಗಿಲ್ಲ. ಅಷ್ಟೇ, ಅವ್ರ 500 ಜನ ಕೂತ್ರೆ ಇಲ್ಲಿ ದೇಶ ಕೂತಾಗ ಲೆಕ್ಕ. ಆಚಾರ್ಯ ಮುಂದೆ ಹೇಳ್ತಾರೆ, ತಾಮ್ ವರ್ಣ ಮಂತ್ರವರ್ಣೈರ್ ಅನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಪಿ ವಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೆ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸು. ಅವ್ರ ಮುಂದೆ ಕೊಡ್ತಕ್ಕಂಥ ಅರ್ಹತೆ ಗರುಡಶೇಷ ರುದ್ರಾದಿ ದೇವತೆಗಳ ಸುತ್ತು ಬೇರೆಯವರಿಗೆಲ್ಲ. ಇವತ್ತು ಎಮ್ ಎ ಕ್ಲಾಸ್ಗೆ ಯಾರು ಹೋಗ್ತಾರೆ? ಪ್ರೈಮರಿ ಸ್ಕೂಲ್ಗೆ ಎಷ್ಟು ಜನ ಇರ್ತಾರೆ? ಎಮ್ಎಗೆ ಎಷ್ಟು ಜನ ಇರ್ತಾರೆ? ಕೆಲಸ ಒಬ್ಬರು ಇರಲ್ಲ, ಒಂದೊಂದ್ಸರ್ತೆ ಯೂನಿವರ್ಸಿಟಿ ಕಡೆ ಇದು ಒಬ್ಬಿಬ್ಬರು ಕೂತಿರ್ತಾರೆ. ಸ್ಟಿಲ್ ಅದು ಯೂನಿವರ್ಸಿಟಿನೇ. ಆಚಾರ್ಯರ ಮುಂದೆ ಸಂಖ್ಯೆನೂ ಇದೆ, ಸತ್ವನೂ ಇದೆ, ಎರಡೆರಡು. ಇದು ಮಂತ್ರಾಚಾರ್ಯ ವೈಶಿಷ್ಟ್ಯವಾಗಿತ್ತು. ಅಂಥ ಕ್ವಾಂಟಿಟಿನೂ ಇರಲಿಲ್ಲ, ಕ್ವಾಲಿಟಿನೂ ಇಲ್ಲ. ಕ್ವಾಲಿಟಿ ಶಾಸ್ತ್ರ, ಕ್ವಾಂಟಿಟಿ ಅವರು ನೋಡೋದಕ್ಕೆ ಹಾಕಿದ್ರು. ಇದು ಆಚಾರ್ಯರ ವೈಶಿಷ್ಟ್ಯ. ಇಡೀ ಜಗತ್ತಿನ ಇತಿಹಾಸದೊಳಗೆ ದ್ವಾತ್ರಿಂಶ ಲಕ್ಷಣೋಪೇತರು ಅಂತ ಹಿರಿಮೆ ಅವರು ಹೇಳುತ್ತಾರೆ. ಸುಸ್ಮಿತೇಂದು ಮರವಿಂದ ಲೋಚನ ಸ್ವರ್ಣವರ್ಣ ಮತಿಭದ್ರ ಭಾಷಣ ವೀತಭೂಷಮಿ ವಿಶ್ವಭೂಷಣ ತಮ್ ದಿದೃಷ್ಟುರಲ ಮಾಪತಜ್ಜನ. ವಿಶ್ವಭೂಷಣ ಒಂದು ಅಲಂಕಾರ, ಯತಿಗಳಿಗೆ ಏನು ಅಲಂಕಾರನೇ ಇಲ್ಲ, ಆದ್ರೆ ಅವರೇ ಅಲಂಕಾರ, ಆಚಾರ್ಯರೇ ಅಲಂಕಾರ. ಸೂರ್ಯನಿಗೇನು ಅಲಂಕಾರ? ಇಡೀ ಭೂಮಿನ ದ್ಯುಮಣಿ ಅಂತ ಸೂರ್ಯನಿಗೆ ಹೆಸರು. ಸೊ ಒಂದು ಡೆಕೋರೇಷನ್ ಬೆಳಕೆ, ಇಡೀ ವಿಶ್ವವನ್ನೇ ಅಲಂಕರಿಸ್ತಕ್ಕಂಥ ಸೂರ್ಯನನ್ನ ಗಗನಮಣಿ ದ್ಯುಮಣಿ ಅಂತ ಕರೀತಾರೆ. ಅದೇ ರೀತಿ ಆಚಾರ್ಯರು ವಿಶ್ವಮಣಿಯಾಗಿದ್ದರು. ಅದಕ್ಕೋಸ್ಕರ ಜನಗಳು ಸೇರ್ತಿದ್ರು, ನೋಡೋದಕ್ಕಾಗತ್ತೆ ಅಂತ ಪಾಮರರು, ತಿಳಿಯಲಿಕ್ಕಾಗತ್ತೆ ಅಂತ ಬಂದವರು. ಅವ್ರ ಮಾತು ಕೇಳಿದ್ರೆ ಎಲ್ರಿಗೂ ತಿಳಿತಾ ಇತ್ತು ಅನ್ನೋದು ಒಂದೊಂದು ವಿಶೇಷ. ಅಂತ ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂತ ಪ್ರಶ್ನೆ ಮುಂದಿಟ್ಟಾಗ ಆಚಾರ್ಯರ ಒಂದು ಪರಿಪೂರ್ಣದ ನಿದರ್ಶನ. ಉಳಿದವರಾಗಿದ್ದರೆ ಈಗಲೇನು ಅವಸರ ಮುಂದೆ ನೋಡೋಣ ಅಂತ ಹೇಳೋದು, ಹೇಗೆ ಮಾಡಿಸ್ತಾನೆ ದೇವ್ರು ಹಾಗಾಗಲಿ ಎಂಬುದು, ಏನೇನೋ ಕೆಲವು ಮಾತುಗಳು ಬಂದ ನೋಡ್ಕೊಂಬೋಣ ಅಂಬೋದು, ಅವೇನೂ ಇಲ್ಲ. ತಷ್ಟ ಉತ್ತರ ಕೊಟ್ರಂತೆ. ಇದು ಅಂದರೆ ಎಲ್ಲರಲ್ಲೂ ಪರ್ಫೆಕ್ಟ್, ಅವರು ಪೂರ್ಣಪ್ರಜ್ಞರು, ಪೂರ್ಣಪ್ರಜ್ಞರೇನೆ. ಒಂದು ವಿಷಯದಲ್ಲೂ ಗೊತ್ತಿಲ್ಲ ಅಂತಿಲ್ಲ. ವ್ಯಾಖ್ಯಾಸ್ಯ ದೇಶ ಗೋರಾಟ್ ಅಂತ ಹೇಳಿದ್ದಾರೆ. ನೂರಾರು ಜನ, ಸಾವಿರಾರು ಜನ ಕೂತಿದ್ದಾರೆ. ಎಲ್ಲ ದೊಡ್ಡ ಭಾರಿ ಭಾರಿ ವಿದ್ವಾಂಸರು ಕೂತಿದ್ದಾರೆ. ಅವರ ಮಧ್ಯೆ ಯಾರು ಹೇಳ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಆಚಾರ್ಯ ಮನುಷ್ಯರಿಗೆ ಹೇಳಲೇ ಇಲ್ಲ ಒಬ್ಬರಿಗೂ ಕೂಡ. ಒಂದು ಎತ್ತು ಕೂತಿತ್ತಂತೆ. ವ್ಯಾಖ್ಯಾಸ್ಯ ದೇಶ ಗೋರಾಟ್ ಅಂತ ಹೇಳಿದ್ರೆ ಈ ಒಂದು ವೃಷಭ ವ್ಯಾಖ್ಯಾನ ಮಾಡುತ್ತೆ. ಇದು ಉಳಿದವರಿಗೆ ಆಶ್ಚರ್ಯ, ಕೆಲವರಿಗೆ ಅಸೂಯೆ. ಉಳಿದವರಿಗೆ ಆಶ್ಚರ್ಯ, ಆಚಾರ್ಯರ ಬಗ್ಗೆ ಪೂರ್ಣ ಶ್ರದ್ಧೆ ಇದ್ದವರಿಗೆ ಯೋಚನೆಯೇ ಇಲ್ಲ ಅನ್ನೋ ಪೂರ್ಣ ನಂಬಿಕೆ ಅವರಿಗೆ. ಕೆಲವರಿಗೆ ಆಶ್ಚರ್ಯ, ಕೆಲವರಿಗೆ ಪೂರ್ಣ ನಂಬಿಕೆ, ಕೆಲವರಿಗೆ ಮಾತ್ಸರ್ಯ. ಎಲ್ಲ ಶುರುವಾಯ್ತದೆ ಆಚಾರ್ಯರ ಆ ಒಂದು ಧೋರಣೆ, ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾತ್ವಿಕತೆಯ ಕ್ಲೈಮ್ಯಾಕ್ಸ್ ಅನ್ನು ಆಚಾರ್ಯರಲ್ಲಿ ಕಾಣುತ್ತೇವೆ. ತಕ್ಷಣ ಉತ್ತರ ಕೊಟ್ಟು ವೃಷಭ ವ್ಯಾಖ್ಯಾನ ಮಾಡುತ್ತೆ. ಉಳಿದ್ರೆ ಯೋಚನೆ ಮಾಡಲಿಲ್ಲ. ಆಚಾರ್ಯರ ಬಾಯಲ್ಲಿ ಮಾತು ಬಂದಿದೆ ಅಂದರೆ ಏನು ಅರ್ಥ ಇರಬೇಕು, ಯೋಚನೆ ಮಾಡಬೇಕಾಗಿತ್ತು. ದೊಡ್ಡವರೆಲ್ಲ ಯೋಚನೆ ಮಾಡಿದರು. ಒಂದು ಗುಂಪಿನವರು ಕೆಲವು ತಪ್ಪು ತಿಳ್ಕೊಂಡ್ರೆ ಎಲ್ಲರೂ ಅಸೂಯೆ ಪಟ್ಟು, ಎಲ್ಲರೂ ಅಸೂಯೆ ಪಡೋ ಕಾರಣನೇ ಇಲ್ಲ. ಎಲ್ಲರೂ ಕೂಡ ಭಾರಿ ದೊಡ್ಡ ದೊಡ್ಡ ಯೋಗ್ಯತೆ ಇರೋ, ಅವ್ರು ಖುಷಿ ಪಟ್ಟುಬಿಟ್ರೆ ಅಷ್ಟೇ. ಕೆಲವರಿಗೆ ಮಾತ್ರ ಅಸೂಯೆ ಬಂತು. ಒಂದು ಗುಂಪಿನವರಿಗೆ ನಾಲ್ಕಾರು ಜನಕ್ಕೆ ಅಸೂಯೆ ಬಂತು, ಅವರಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದು ಒಂದು ಸ್ಟೇಜ್. ಅದು ಎಂಥವರಿಗೂ ಕಾಮಕ್ರೋಧಗಳು ಬರುತ್ತೆ ಅಂತ ಹೇಳಿಬಿಡ್ತಾರೆ. ಆದರೆ ಆಮೇಲೆ ಓವರ್ಕಮ್ ಮಾಡ್ತಾರೆ, ಅದನ್ನು ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಅವರೊಂದು ಸ್ಟೇಜಲ್ಲಿದ್ದರೆ ಅವರಿಗೆಲ್ಲ ಸ್ವಲ್ಪ ಅಸೂಯೆ ಬಂದುಬಿಟ್ಟು ಈ ಎತ್ತು ಬರೆಯೋದು ಅಂದ್ರೆ ಏನು? ನಾವೆಲ್ಲ ಮನುಷ್ಯರು, ದೊಡ್ಡ ವಿದ್ವಾಂಸರು, ನಮಗೆ ಹೇಳಲಿಲ್ಲ ಆಚಾರ್ಯರು. ಎತ್ತಿಗೇನು ತಿಳಿಯುತ್ತೆ? ಸಾಮಾನ್ಯ ಮನುಷ್ಯ ತಪ್ಪು ಮಾಡಿದಾಗ ಎತ್ತು ಅಂತಾರೆ, ಪಶು ಅಂತಾರೆ ಅಷ್ಟೇ. ಅಥವಾ ಪಶು ಬರೆಯುತ್ತೆ ಅಂದ್ರೆ ಏನರ್ಥ? ಸಾಧ್ಯವೇ ಇಲ್ಲ. ಇದು ಮ್ಯಾಜಿಕ್ ಇರೋದೇ ಹಾಗೆ. ಇವರು ಎತ್ತಿನಲ್ಲಿ ಕೂತಿದ್ದಾರೆ, ಬರೀತಾರೆ. ಅದೇ ನಾವು ರಾಮಾಯಣಕ್ಕೆ ಹೋದರೆ ಮುಂದೆ ಇಡೀ ಶಾಸ್ತ್ರದ ಅಭಿಪ್ರಾಯ ಯಾರು ತಿಳಿಸ್ತಾರೆ ಅಂದರೆ ಈ ಕೋತಿ ತಿಳಿಸುತ್ತೆ ಅಂತ ಹೇಳಿದರು. ತಾಪ್ಷ ಭದ್ರಾಚಾರ್ಯವರೇನೆ ಮತ್ತೆ ಅಲ್ಲಿ ವಾನರ ತಿಳಿಸೋದು, ಇಲ್ಲಿ ವೈವರು ತಿಳಿಸೋದಷ್ಟೇ, ವೃಷಭ ತಿಳಿಸೋದು. ಆಗಿರು ಇಬ್ಬರು ಮನುಷ್ಯರಲ್ಲ. ಹನುಮಂತ ಮುಂದೆ ಅವತಾರ ಮಾಡಿ ಬಂದು ಹೇಳೋದು ಬೇರೆ, ಆಗ್ಲೇನೆ ಉಪದೇಶ ಆಗಬೇಕು. ಸುಗ್ರೀವಾದಿಗಳಿಗೆ ಆಗಲೇ ಗುರು ಹನುಮಂತ ದೇವರು, ವಾನರ ರೂಪದಲ್ಲಿದ್ದು ಭರತಾದಿಗಳಿಗೆ ಗುರು, ಮತ್ತೆ ಭರತ ಲಕ್ಷ್ಮಣರಿಗೆ ಹನುಮಂತ ಗುರು, ಇದ್ದಿದ್ದು ಮನುಷ್ಯ ರೂಪದಲ್ಲಿ ಅಲ್ಲವೇ ಇಲ್ಲ. ಅಂದ್ರೆ ಇದು ಹೊಸ ವಿಚಾರ ಅಲ್ಲ, ಹಿಂದೆ ನಡೆದೋಗಿದೆ ಪದ್ಧತಿ ಈಗಾಗಲೇ. ಸ್ವತಃ ಆಚಾರ್ಯರೇ ಅದಕ್ಕೆ ಗುರುಗಳು, ಸ್ವತಃ ವಾನರರಾಗಿದ್ದವರು, ಅವರು ಎತ್ತು ಬರೆಯುತ್ತೆ ಅಂತ ಹೇಳಿದವರು. ಎರಡು ಒಗಟನ್ನ ಅರ್ಥ ಮಾಡಿಕೊಳ್ಳದಿದ್ದವರು ಏನ್ ಮಾಡಿದ್ರಂತೆ, ಅವರು ಆಚಾರ್ಯ ಏನು ಮಾಡೋ ಸಾಧ್ಯತೆ ಅವರಿಗಿಲ್ಲ, ಅಲ್ಲಿ ಭಕ್ತಿ ಎಲ್ಲ ಪಾಪ ಒಳ್ಳೆಯವರೆಲ್ಲ ಇದೆ. ಈ ಎತ್ತಿನ ಮೇಲೆ ಅಸೂಯೆ ಬಂತು. ಸರ್ಪದಷ್ಟು ಮ್ರಿಯೇತ, ಈ ಎತ್ತು ಹಾವು ಕಚ್ಚಿ ಸಾಯಿಲಿ. ಅವರು ಸೊಲ್ಯೂಷನ್ ಹೇಗೆ ಅಂದ್ರೆ, ಬದುಕಿದ್ರೆ ತಾನೇ ಮುಂದೆ ಬರೆಯೋದು ಇದು. ಅವ್ರು ಏನ್ ತಿಳ್ಕೊಂಡ್ರು, ಇಲ್ಲೇ ಬರೆಯುತ್ತೆ ಅಂತ ತಿಳ್ಕೊಂಡವ್ರು ಕೆಲವರು ಇರಬೇಕು. ಬದುಕಿದ್ರೆ ರೂಟ್ ಔಟ್ ಆದಾಗತ್ತಲ್ಲ, ಸಮಸ್ಯೆನೇ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಪದಷ್ಟು ಮ್ರಿಯೇತ ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿದ್ರೆ. ಇದೊಂದು ಹಾವು ಕಚ್ಚಿ ಸಾಯಿಲಿ ಅನ್ನೋದು ಶಾಪದ ಒಂದು ವೈಶಿಷ್ಟ್ಯ. ಪರಿಷತ್ ರಾಜನಿಗೂ ಅಂತದ ಶಾಪ, ಹಾವು ಕಚ್ಚಿ ಸಾಯಿಲಿ ಅಂತಾನೆ ಶಾಪ ಕೊಟ್ಟಿದ್ದ. ಪರಿಷತ್ ರಾಜ ಹಾವು ಕಚ್ಚಿ ಶಾಪ ಕೊಟ್ರೆ ಆತ ಆ ಕಚ್ಚಿ ಸಾಯದಕ್ಕಿಂತ ಭಾಗವತಾಮೃತವನ್ನು ಕೊಟ್ಟ ಪುಣ್ಯಾತ್ಮ. ಇವರು ನ್ಯಾಯಸುದೇ ಬರೆದವರು ಪುಣ್ಯಾತ್ಮರು, ಇಬ್ಬರು ಕೂಡ ಅಮೃತ ಕೊಟ್ಟವರೇ. ಶಾಪ ಬಂದಿದ್ದು ಅವರಿಗೆ, ಆದ್ರೆ ಅಮೃತ ಕೊಟ್ಟ ಪುಣ್ಯಾತ್ಮರು. ಸರ್ಪದಷ್ಟೋ ಮ್ರಿ ಆಯ್ತಾ. ಇಲ್ಲಿ ಹಿತೋಲಂಕಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ತಕ್ಷತಿಸ್ಮ ಕುಲಾಂಗಾರ, ನಮ್ಮ ತಂದೆಗೆ ದ್ರೋಹ ಮಾಡಿದವನನ್ನ ತಕ್ಷಕ ಬಂದು ಕಚ್ಚಿ ಸುಟ್ಟು ಕೊಂದಾಕಿ ಬಿಡಲಿ ಅಂತ ಹೇಳಿದ್ರಲ್ಲ, ಅಂಥದ್ದೇ ಶಾಪ. ಅಲ್ಲಿ ಹಾಗೆ ನಡೀತು, ಇಲ್ಲೂ ಹಾಗೆ ನಡೀತಾ ಇದೆ. ಆಚಾರ್ಯರು ಇದ್ದಾರಾಗ ಅವ್ರು ಏನ್ ಮಾಡಬಹುದಾಗಿತ್ತು ಬೇಕಾದ್ರೆ? ಶಿಷ್ಯರನ್ನು ಬೈಯಬಹುದಾಗಿತ್ತು, ಶಿಷ್ಯರಿಗೆ ಶಾಪ ಹಾಕಬಹುದಾಗಿತ್ತು ಬೇಕಾದ್ರೆ, ಅಥವಾ ಎತ್ತನ್ನ ಹಾವು ಬರದಂತೆ ಮಾಡಬಹುದಾಗಿತ್ತು, ಎಲ್ಲ ಮಾಡಬಹುದು. ಆದ್ರೆ ಏನು ಮಾಡಲಿಲ್ಲ ಆಚಾರ್ಯ, ಸುಮ್ಮನೆ ಇದ್ದು ಹಾವು ಬಂದೇ ಬಂತು ಅಂತ ಹೇಳಿದ್ದ. ಹಾವು ಬಂತಂತೆ ಕಚ್ಚೇ ಬಿಡುತ್ತಂತೆ ಎತ್ತ, ಅದು ಸತ್ತು ಹೋಯ್ತು. ಇಷ್ಟೆಲ್ಲ ಯಾತಕ್ಕೆ ಮಾಡಿದ್ರು ಅಂದ್ರೆ, ಬ್ರಾಹ್ಮಣರ ಬ್ರಾಹ್ಮಣೋಸ್ಯ ಮುಖಮಾಸಿ, ಬ್ರಾಹ್ಮಣರ ಮಾತು ಸುಳ್ಳಾಗಬಾರ, ಅವರು ಶಿಷ್ಯರ ಮಾತು ಸುಳ್ಳಾಗಬಾರದು. ಈ ಮತ್ತೆ ಶಿಷ್ಯರ ಮಾತು ಸುಳ್ಳಾಯಿತು ಅಂದ್ರೆ ಆಚಾರ್ಯ ಅಂತ ಶಿಷ್ಯರಿದ್ದಾರೆ, ಇನ್ವ್ಯಾಲಿಡ್ ಶಿಷ್ಯರು ಅಂತ ಆಗಿಬಿಡೋದು. ಶಿಷ್ಯರ ಮಾತು ನಡಿಬೇಕು, ಆದ್ರಿಂದ ಎಲ್ಲ ಮುಗಿದೋಯ್ತು. ಆಮೇಲೆ ಏನ್ ಮಾಡ್ತಾರೆ, ಆಮೇಲೆ ಬದುಕಿಸ್ತಾರೆ. ಕೃಷ್ಣನ ಹಾಗೆ ಮಾಡ್ತಾನೆ, ಪರಿಷತ್ ರಾಜ ಸಾಯ್ಬೇಕು ಬ್ರಹ್ಮಚರ್ಯ ವಸ್ತ್ರಕ್ಕೆ, ಆಮೇಲೆ ಬದುಕಿಸ್ಬೇಕು. ಸಾಯ್ದಂತೆ ಮಾಡಲಿಲ್ಲ, ಸತ್ ಮೇಲೆ ಬದುಕಿಸ್ತಾನೆ. ಅದರಿಂದ ಎರಡು ಕೆಲಸ ಆಯ್ತು, ತಾನು ಸರ್ವೋತ್ತಮ ಅಂತ ಅಲ್ಲಿ ಗೊತ್ತಾಯ್ತು ಕೃಷ್ಣನ ವಿಚಾರದಲ್ಲಿ, ಜೀವೋತ್ತಮರು ಅಂತ ಇವರಿಗೆ ಗೊತ್ತಾಯ್ತು. ಸತ್ತ ತಕ್ಷಣ ಬಂತು, ಕಚ್ಚೆ ಬಿಡ್ತು, ಸತ್ತು ಹೋದ್ರು ಆಚಾರ್ಯರು. ಆ ಎತ್ತು ಸತ್ತ ತಕ್ಷಣ ಇವ್ರಿಗೆ ಖುಷಿ ಆಯ್ತು, ಎತ್ತೇ ಸತ್ತು ಇನ್ನೇನು ಬರೀತಾರೆ ಅಂತ ಕೂತಿದ್ರೆ ಆಚಾರ್ಯ ಆಗ ಶುರು ಮಾಡ್ತಾರೆ ಅವ್ರಿಗೆ ಕೆಲಸ. ಆಮೇಲೆ ಸತ್ತ ಮೇಲೆ ಕೆಲಸ ಮುಗೀತು ಅಂತ ಅರ್ಥ, ಆಚಾರ್ಯರಿಗೆ ಸತ್ತ ಮೇಲೆ ಶುರು ಅವ್ರಿಗೆ ಕೆಲಸ. ಸತ್ತ ಮೇಲೆ ಕೆಲಸ ಶುರುವಾಯ್ತು, ಕೈಯಲ್ಲಿ ನೀರು ಹಾಕೊಂಡ್ರೆ ದ್ವಾದಶ ಸ್ತೋತ್ರ ಪಾಠಂ ಅಂತ ಹೇಳಿದ್ದ. ದ್ವಾದಶ ಸ್ತೋತ್ರವನ್ನು ಪಠಣ ಮಾಡ್ತಾ ಅದ್ರ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತಷ್ಟೆ. ಆಚಾರ್ಯ ದ್ವಾದಶ ಸ್ತೋತ್ರನೂ ಬೇಡ, ಪ್ರೋಕ್ಷಣೆಯೂ ಮಾಡಬೇಕಾದ್ರೆ ಭಾಷೆ ಅಂದ್ಕೊಂಡ್ರೆ ಸಾಕು. ಇವತ್ತು ನಮ್ಮೆಲ್ಲರೂ ಬದುಕಿಸಿರೋದೇ ಆಚಾರ್ಯರು, ಕೆಲವೆಲ್ಲ ಅವನು ಬದುಕಿಸಿದ ಬದುಕಿಸಿದ ಅಂತ ಕೇಳಬಾರದು. ಮತ್ತೆ ಜಗತ್ತು ಬದುಕಿರೋದೇ ಅವರಿಂದ, ಅದಕ್ಕೆ ಅವರನ್ನ ಭುವನ ಪ್ರಾಣ ಅಂತ ಕರೀತಾರೆ. ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ, ಅಖಿಲ ಗುಣ ಸದ್ಧಾಮ ಶ್ರೀಮಧ್ವ ನಾಮ. ಆವವನು ದೇಹದೊಳಗಿರಲು ಹರಿತಾನಿರುವ, ಆವವನು ತೊಲಗೆ ಹರಿತಾ ತೊಲಗುವ. ಆರು ಮೂರೆರಡೊಂದು ಸಾವಿರ ಮೂರೆರಡು ಶತ ಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಸಿಸಿ ಸಾತ್ವರಿಗೆ ಸುಖ. ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಧಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಸತ್ಯವಾದ ಮಾತು, ಅಯೋಗ್ಯರು ಬದುಕಿರೋದವರೇ. ಈ ಪರೀಕ್ಷೆ ಹಾಲ್ನಲ್ಲಿ ಫೇಲ್ ಆಗೋನಿಗೂ ಲೈಟ್ ಗಿಟ್ ಹಾಕಿ ಕೊಟ್ಟಿರ್ತಾರೆ, ಪಾಪ ಅವನಿಗೂ ಬೆಂಚ್ ಇರುತ್ತೆ, ಅವನಿಗೂ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನೀರಂದ್ರೆ ನೀರು ಕೊಡಬೇಕು ಅವನಿಗೆ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ, ಬರೋದಿಲ್ಲ. ಅದು ರಿಸಲ್ಟ್ ಮಾತ್ರ ಪಾಸಿಗೆ ಅಶ್ಯೂರೆನ್ಸ್ ಅಲ್ಲ, ಅದು ಪರೀಕ್ಷೆ ಕೂಡಲಕ್ಕೆ ಅಷ್ಟೇ ಅಶ್ಯೂರೆನ್ಸ್ ಅಷ್ಟೇ. ಸೇಮ್ ರಿಸಲ್ಟ್ ಇಲ್ಲದೆ ಚೇಂಜ್ ಆಗೋದಿಲ್ಲ. ನಮಗೆಲ್ಲ ಒಬ್ಬರೇ ವಾಯುದೇವರು, ಮತ್ತೆ ಅವರು ಬೇರೆ ವಾಯುದೇವರು, ಇವರು ಬೇರೆ ವಾಯುದೇವರು ಅಂತಿಲ್ಲ. ಸಾತ್ವಿಕರು ಬೇರೆ ವಾಯುದೇವರು, ಪ್ರಾಮತಿ ಬೇರೆ ವಾಯುದೇವರು ಅಂತಿಲ್ಲ. ಇನ್ವಿಜಿಲೇಟರ್ ಆ ರೀತಿ ಮಾಡಿದ್ರೆ ಮೊದಲು ಇದಕ್ಕೆ ಗೋಳಾಡ್ತಾರೆ, ಎಷ್ಟು ಗಲಾಟೆ ಮಾಡಿಬಿಡೋರು. ಕಾಮನ್ ಇನ್ವಿಲೇಟರು, ಕಾಮನ್ ಪೇಪರು, ಎಲ್ಲ ಕಾಮನ್ನೇ. ಆದರೆ ಉತ್ತರ ಡಿಫರೆಂಟ್ ಆಗಿದ್ದಕ್ಕೆ ರಿಸಲ್ಟ್ ಡಿಫರೆಂಟ್ ಆಗಿಬಿಡುತ್ತಾರೆ. ಆ ಹಿನ್ನೆಲೆಯಲ್ಲಿ ಅದೇ ವಾಯುದೇವರು ಎಲ್ಲರ ಬದುಕಿಸೋರು, ಇಲ್ಲಿ ಬದುಕಿಸೋರು ಹೇಗಾದ ತೋರಿಸಿಕೊಡ್ತಾರೆ. ಆಚಾರ್ಯ ಸುಮ್ಮನೆ ಸಂಕಲ್ಪ ಮಾಡಿದ್ರು ಸತ್ಯದ ಬದುಕು ಹೋಗ್ತಿತ್ತಲ್ಲ, ಆದ್ರೆ ಶಿಷ್ಯರಿಗೆ ತೋರಿಸ್ಬೇಕಾಗಿದೆ, ಎರಡನ್ನು ತೋರಿಸ್ಬೇಕಾಗಿದೆ, ದ್ವಾದಶ ಸ್ತೋತ್ರ ಶಕ್ತಿ ತೋರಿಸ್ಬೇಕಾಗಿದೆ. ಅಷ್ಟೇ ಅಲ್ಲ, ಮತ್ತೆ ಸತ್ತವರು ಮುಂದೆ ಹೇಗೆ ಬದುಕಬೇಕು ಅಂತ ಶಿಷ್ಯರಿಗೆ ಹೇಳಿಕೊಡ್ಬೇಕಾಗಿದೆ. ಅದು ಒಂದು ಒಂದು ಗುರುಗಳಾಗೋದು, ತಮಗೆ ಬಂದ್ರೆ ಗುರುಗಳಾಗೋದಿಲ್ಲ, ಹೇಳಿಕೊಟ್ರೆ ಗುರುಗಳಾಗ್ತಾರೆ. ಮೇಷ್ಟು ಬರ್ತಾನೆ, ಬೇಗ ಬೇಗ ಬೋರ್ಡ್ ಹತ್ರ ಹೋಗ್ತಾನೆ, ಒಂದು ಪ್ರಾಬ್ಲಮ್ ಫುಲ್ ಸಾಲ್ವ್ ಮಾಡ್ತಾನೆ, ಹೊರಟೋಗ್ಬಿಡ್ತಾನೆ. ಅವನು ಗುರು ಅಂತ ಕರೆಯೋದಿಲ್ಲ, ಗುರು ನೋಡ್ಕೊಂಡ್ಬಂದು ಮರ್ಯಾದೊಳಗೆ ಬರೆದು ಬಿಡ್ತಾನೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಅವನು ಮರ್ಯಾದೊಳಗೆ ಬರೆದ ಹಾಕ್ಬಿಡ್ತಾನೆ, ಪುಣ್ಯಾತ್ಮ ಅಂತ ತಿಳ್ಕೊತಾರೆ, ಹೊರತು ವೇಷ್ಟ್ ಅಂತ ತಿಳ್ಕೊಳ್ಳೋದಿಲ್ಲ. ಈ ಎವ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಈ ಸ್ಟೆಪ್ ಹೇಗೆ ಬಂತು, ಈ ಸ್ಟೆಪ್ ಹೇಗೆ ಬಂತು, ಅವನು ಗುರು ಆಗ್ತಾನೆ. ಎಕ್ಸ್ಪ್ಲೇನ್ ಮಾಡಿ, ಕನ್ವಿನ್ಸ್ ಮಾಡಿ, ಎಜುಕೇಟ್ ಮಾಡಿದ ಗುರು ಆಗ್ತಾರೆ. ಆಚಾರ ಅದಕ್ಕೆ ಏನ್ ಮಾಡ್ತಾರೆ, ಸತ್ತವ್ರು ನಾನು ಬದುಕಿಸ್ತೇನೆ, ಸರಿ ನೀವು ಬದುಕಿಸಕ್ಕೆ ಆ ರೀತಿ ಆಗಬೇಕು. ನೀವು ಮೇಷ್ಟ್ರು ಕೂಡ ಜೊತೆ ಸ್ಟೂಡೆಂಟ್ ಪ್ರೊಫೆಸರ್ ಆದ್ಮೇಲೆ ಮೇಷ್ಟ್ರು ಜೊತೆ ಕೂತು ಪಾಠ ಮಾಡೋದಾರೆ, ಇವನೇ ಪ್ರೊಫೆಸರ್ ಮಾಡಬೇಕು. ಬಿಟ್ಟು ಕಲಿಸ್ಬಿಡ್ತಾರೆ ಫಸ್ಟ್, ಈಜ್ ಬಂದವನು ಈಗ ಕಲಿಸ್ಬಿಡ್ತಾರೆ. ಆಮೇಲೆ ಎದುರಿಗೆ ಪ್ರತಿಸರ್ತಿ ಅವನೇ ಇದ್ರೆ ಈಜಾಗ್ಬೇಕು ಇವತ್ತು, ಆಮೇಲೆ ಅವ್ರು ಇಲ್ದವ್ರು ಈಜಾಡ್ತಿರ್ತಾನೆ. ಆ ಟೈಪ್ ಈಜು ಕಲಿಸಿದ ಮೇಲೆ ತನಿಷ್ಠಾನೇ ಈಜಾಡ್ತಾ ಇರ್ತಾನೋ ಆ ಟೈಪ್ ನೋಡಿ ಕಲಿಬೇಕು. ಇದೆಲ್ಲ ಯಾರು ಕಲಿತರು? ವಾದಿರಾಜರಂಥವ್ರು ಕಲಿತರು, ರಾಘವೇಂದ್ರ ಸ್ವಾಮಿ ಅಂತವ್ರು ಕಲಿತರು. ಅದು ಸತ್ತವನ್ನು ಬದುಕಲು ಶುರು ಮಾಡಿದರು ಅವರು. ಅವರು ಸತ್ತವ್ರು ಬದುಕಿದ ಮ್ಯಾಜಿಕ್ ಅಲ್ಲ, ಅದು ಸೈನ್ಸ್, ಅದು ಫಿಲಾಸಫಿ. ಅದು ಇವತ್ತು ಮ್ಯಾಜಿಕ್ ಮಾಡೋರು ನೌಕಕ್ಕೆ ತೋರಿಕೆ ಅಷ್ಟೆ, ಒಳಗೇನಿರೋದಿಲ್ಲ ಅದರಲ್ಲಿ. ಇವರು ಸತ್ಯವನ್ನು ಮಾಡ್ತಾರೆ ಆಚಾರ್ಯರು, ಅದನ್ನು ಅವರೆಲ್ಲ ಮುಂದೆ ಎಷ್ಟು ಜನ ವ್ಯಾಸರಾದ್ರೆ ಬದುಕಿದ್ದಾರೆ ಸತ್ತವ್ರನ್ನ. ಅದೇ ಅರ್ಥಕ್ಕೆ ಸತ್ತಂತೆ ಇರೋ ಬದುಕಲಿಕ್ಕೆ ಆಚಾರ್ಯ ಯಾವ ಗ್ರಂಥನೂ ಸಾಕು ಇವತ್ತು ಅಂತ ಅದ್ಭುತವಾದ ಸಾಮರ್ಥ್ಯ ಪ್ರೋಕ್ಷಣೆ ಮಾಡಿದ್ರಂತೆ ಎಷ್ಟು ಬದುಕೇ ಹೋಯ್ತು. ಆ ಕ್ಷಣದಲ್ಲಿ ಮೊದಲನೇ ಕೂತ್ಕೊಂಡು ಒಳ್ಳೆ ತೇಜಸ್ವಿ ಪರೀಕ್ಷಿತ ರಾಜ ಬರೀ ಬದುಕಲಿಲ್ಲ, ಏನೋ ಉಸಿರಾಡ್ಕೊ ಆಕ್ಸಿಜನ್ ಇಂಟೆನ್ಸಿವ್ ಐಸಿಯೊಳಗಿದ್ದಾಗ ಇರಲಿಲ್ಲ ಪರೀಕ್ಷಿತ ರಾಜ. ಚಕ್ರವರ್ತಿಯಾಗಿ ರಾಜ್ಯ ಆಡ್ತಾರೆ ಮತ್ತೆ ಆ ರೀತಿ 100% ನಾರ್ಮಲ್. ಮತ್ತೆ ಆಯತ್ತು ಪೂರ್ತಿ ನಾರ್ಮಲ್ ಆಯ್ತು. ಇದು ಬದುಕಿಸೋದಂದ್ರೆ ಹಾಗೆ ಹೇಗೋ ಸಂಭವ ಇದ್ದಾರೆ ಕೇಳಿ ಇದ್ದಾರ್ರಿ ಕೇಳಿ ಹೇಳಿದ್ರೆ ಗೊತ್ತಾಗುತ್ತೆ ಇದ್ರೂ ಉಪಯೋಗ ಇಲ್ಲರಿ ಎಂಬ ರೀತಿ ಹೇಳಿದರೆ ಆ ರೀತಿ ಅಲ್ಲ. ಅಷ್ಟು ತೇಜಸ್ವಿಯಾಗಿ ಎದ್ದು ಕೂತ್ಕೊಂಡಿತ್ತು. ಆಗ ಶಿಷ್ಯರಿಗೆ ಆಶ್ಚರ್ಯ ಆಗೋಯ್ತು. ಈಗ ಆಚಾರ್ಯ ಬಗ್ಗೆ ಅಸೂಯೆ ಪ್ರಶ್ನೆ ಇಲ್ಲ, ಮತ್ತೆ ಕೊಲ್ಬೇಕು ಅಂತ ಯೋಚನೆ ಮಾಡಲಿಲ್ಲ ಅವರು. ಇನ್ನು ಆಚಾರ್ಯ ಸತ್ಯ ಅಂತ ತೋರಿಸಿದ್ದಾರೆ, ಅದು ಗ್ಯಾರಂಟಿ ಬಂದು ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಅದು ಮ್ಯಾಜಿಕ್. ಅದು ಆ ಎತ್ತು ಯಾವುದೋ ಅಲ್ಲ, ಗೋರಾಟ್ ಅನ್ನೋದಕ್ಕೆ ಎರಡರ್ಥ. ಎತ್ತು ಅಂತ ಒಂದರ್ಥ, ಗೋ ಅಂದ್ರೆ ಸ್ವರ್ಗ, ಗೋರಾಟ ಅಂದ್ರೆ ಸ್ವರ್ಗಾಧಿಪತಿ ಅಂದ್ರೆ ದೇವೇಂದ್ರ ಅಂತ. ದೇವೇಂದ್ರ ವ್ಯಾಖ್ಯಾನವನ್ನು ಮಾಡ್ತಾನೆ, ಇದು ಆಚಾರ್ಯ ಹೇಳಿದ ಅರ್ಥ. ಆದ್ರೆ ಆಚಾರ್ಯರಿಗೆ ಸ್ವರೂಪ ಗೊತ್ತಿತ್ತು. ಇವ್ರಿಗೆ ಎತ್ತು ಕಾಣಿಸ್ತು ಅದು ಯಾರು ಅಂತ ಗೊತ್ತಾಗಲಿಲ್ಲ. ಯಾರು ಯಾರೋ ನೋಡ್ತೇನೆ ಯಾರು ಅಂತ ಕೇಳ್ತಾರೆ. ಡಾಕ್ಟರ್ ಒಂದು ನೋಡಿದ ಔಷಧಿ ಕೊಟ್ಟಬೇಕು, ಡಾಕ್ಟರ್ ಅಂತ ಗೊತ್ತಾಗಬೇಕಷ್ಟೇ. ಆದರೆ ನೋಡಿದ ತಕ್ಷಣ ಗೊತ್ತಾಗೋದು ಸ್ವರೂಪ ಯೋಗ್ಯತೆ ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ ಯೋಗ್ಯ ವ್ಯಕ್ತಿ ಬರೆದಿದ್ದಾರೆ. ಹಾಗೆ ಹೇಳ್ತಾರೆ, ಹೊರಗೆ ನೋಡಿದರೆ ಸ್ವರೂಪದಲ್ಲಿ ಇಂದ್ರ, ಆದರೆ ಅಷ್ಟು ದಿವಸ ಹೇಗಿತ್ತು ಅಂತ ಹೇಳ್ತಾರೆ. ಆಚಾರ್ಯರ ಗ್ರಂಥಗಳನ್ನೆಲ್ಲ ಊರಿಂದೂರಿಗೆ ಹೊತ್ತೊಯ್ಯೋ ಕೆಲಸ ಎತ್ತಿಂದಾಗಿತ್ತಂತೆ. ಇದು ಆಚಾರ್ಯರ ಬಗ್ಗೆ ಮತ್ತೊಂದು ಮಾಹಿತಿ. ಸಾಮಾನ್ಯವಾಗಿ ಗ್ರಂಥ ಭಂಡಾರ ಇಟ್ಟು ಮಠಗಳಲ್ಲಿ ಒಂದು ಪುಸ್ತಕ ಯಾವ್ದಾರ ಮಠದಲ್ಲಿ ಗ್ರಂಥ ಭಂಡಾರ ತೋರಿಸ್ತೀರ ನೋಡೋದು. 190 ಮಠದಲ್ಲಿ ರಾಯರು ಅಂತ ಕೂಡ ರಾಯರು ವೃಂದಾವನ ಇರ್ತದೆ. ರಾಯರ ಸ್ತೋತ್ರ ಕೂಡ ಯಾರು ಭಕ್ತರು ತರಬೇಕು ಅಂತ ಅವರದ್ದು ಇಟ್ಕೊಂಡಿರಲ್ಲ. ಅಷ್ಟರ ಮಟ್ಟಿಗೆ ಗ್ರಂಥಕ್ಕೂ ಇವ್ರಿಗೆ ಅಲರ್ಜಿ ಇದ್ದಾಗಿರ್ತದೆ, ತಪ್ಪದು. ಇದು ಮಠಗಳು ಅಂದ್ರೆ ಫಸ್ಟ್ ಲೈಬ್ರರಿ ಇರಬೇಕು, ಅಲ್ಲಿ ಸ್ಟೂಡೆಂಟ್ಸ್ ಇರಬೇಕು. ಅದು ಆಗ ಮಠ ಮಠ ಅಂತ ಕರೆಯೋದು. ಇವತ್ತು ಆ ರೀತಿ ಮಠದ ದಾಖಲೆ ಮಧ್ವಾಚಾರ್ಯ ಒಬ್ಬರೇ ಹೊಂದಿತ್ತು. ಅಪಾರ ಗ್ರಂಥ ರಾಶಿಯವರು. ಅವರೇ ಹೇಳ್ತಾರೆ, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿ ತಾನಪಿ ಅಂತ ಹೇಳ್ತಾ, ದೇಶೇ ದೇಶೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಕ್ ವಿಧಾನ. ಎಲ್ಲ ಗ್ರಂಥಗಳನ್ನು ಸಂಗ್ರಹ ಮಾಡಿ ಅದರ ವ್ಯವಸ್ಥೆ ಮಾಡಿ ಅದರ ವ್ಯತ್ಯಾಸಗಳನ್ನು ತೋರಿಸಿ ಸರಿಯಾದ ವಿಷಯ ಹೇಳಿಕೊಡ್ತಿದ್ದೇವೆ ಅಂತ ಆಚಾರ್ಯ ಹೇಳ್ತಾರೆ. ಆದ್ದರಿಂದ ಇವತ್ತು ಯಾರು ಗ್ರಂಥ ಸಂರಕ್ಷಣೆ ಮಾಡೋದಿಲ್ಲ ಅವರೆಂದೂ ಗುರುಗಳಾಗೋದಿಲ್ಲ, ಅವರತ್ರದಿಂದ ಅವರು ಶಿಷ್ಯರು ಆಗೋದಿಲ್ಲ. ಆದ್ದರಿಂದ ಗ್ರಂಥಗಳನ್ನು ಸಂರಕ್ಷಣೆ ಮಾಡೋದು ನಿತ್ಯದ ವ್ಯವಸ್ಥೆಯಾಗಿತ್ತು. ಊರಿಂದೂರಿಗೆ ಒಯ್ಯೋದು, ಪುಸ್ತಕಗಳ ಮನೆಯಲ್ಲಿದೆ ಅಂದ್ರೆ ಏನರ್ಥ? ಅಲ್ಲಿ ತೋರಿಸ್ಬೇಕು. ಮತ್ತೆ ಲಾಯರ್ ಏನು ಹೇಳಬೇಕು, ಡಾಕ್ಯುಮೆಂಟ್ ಮನೆಯಲ್ಲಿದೆ ಮನೆಯಲ್ಲಿ ಅಂತ ಕೇಳಿದ್ರೆ ಇನ್ವ್ಯಾಲಿಡ್. ತಕ್ಷಣ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರೋದಷ್ಟೇ. ಅದಕ್ಕೆ ಆಚಾರ್ಯರು ಗ್ರಂಥ ತಮಗೆ ಬೇಕು ಅಂತ ಇಟ್ಕೊಂಡಿದ್ದಿಲ್ಲ, ಶಿಷ್ಯರೇ ಬೇಕು, ಪ್ರತಿವಾದಿಗಳಿಗೆ ಬೇಕು. ಅದಕ್ಕೋಸ್ಕರ ಎಲ್ಲ ಗ್ರಂಥ ರೆಡಿ ಇಟ್ಕೊಂಡಿದ್ರು, ಎತ್ತಿನ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರಂತೆ, ಬೆನ್ನ ಮೇಲೆ ಎತ್ತು ಹೊರತಾ ಇತ್ತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಿಮ್ಗೆ ಓದಕ್ಕೆ ಬರೋದಿಲ್ಲ ಹೋದಲ್ಲೋ, ಹೊತ್ತು ಅಭ್ಯಾಸ ಮಾಡಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಫಸ್ಟ್ ಪುಸ್ತಕ ಅವರು ಕ್ರಿಕೆಟ್ಗೆ ಸೇರಿ ಬಂದು ಫೀಲ್ಡಿಂಗ್ ಕಲಿಸ್ತಾರೆ, ಆಮೇಲೆ ಬ್ಯಾಟಿಂಗ್ ಬೌಲಿಂಗ್, ಆಮೇಲೆ ಬಂದು ಫೀಲ್ಡಿಂಗ್ ಕೆಲಸ. ಯಾವ್ದಾದ್ರು ಹೊಸಬ್ರನ್ನ ಯಾರು ಬೌಲಿಂಗ್ ಬ್ಯಾಟಿಂಗ್ ಕೊಡೋದಿಲ್ಲ, ದೂರದ್ಗೆ ಅದು ವಿತಿನ್ ದಿ ಬೌಂಡ್ರಿಯಲ್ಲಿ ಬೌಂಡ್ರಿ ಹೊರಗೆ ಫೀಲ್ಡ್ ಮಾಡ್ಬೇಕಷ್ಟೇ ಫಸ್ಟ್ ಅವರು, ಆಮೇಲೆ ಒಳಗೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಪುಸ್ತಕ ನಮಗೆ ಓದಕ್ಕೆ ಬರೋದ ಸುಮ್ಮನೆ ಬೇಡಿ, ಮನೇಲಿ ಇಟ್ಕೊಳ್ಳಿ, ಕೊನೆ ಪಷ್ಟ ಒರೆಸೊರೆಸಿಡಿ, ಒಂದ್ ಕಡೆ ಎತ್ತಿಡಿ, ಈ ಕಡೆಯಿಂದ ಆ ಕಡೆ ಎತ್ತಿಡಿ ಸಾಕು. ಅದೇ ಒಂದು ದೊಡ್ಡ ಸರ್ವಿಸ್. ಅದು ಎಷ್ಟು ಮಹತ್ವ ಇದೆ. ಅಟೆಂಡರ್ಗಳು ಏನ್ ಮಾಡ್ತಾರೆ, ಶಾಲಾ ಕಾಲ ಬರೀ ಇಲ್ಲಿಂದ ಫೈಲ್ ಹೇಳೋದು ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ಪಾಪ ಅವರಿಗೆ? ಪೆನ್ಷನ್ ಕೊಡ್ತಾರೆ ಸತ್ರ, ಅದೇ ಬೇರೆ, ಬರೀ ಸಂಬಳ ಕೊಟ್ಟರಲ್ಲ. ಪುಸ್ತಕ ಅಲ್ಲಿಂದ ಇಲ್ಲಿ ಫೈಲ್ ಇಟ್ಟಿದ್ದಕ್ಕೆ ಪೆನ್ಷನ್ ಕೊಡಬೇಕಾದ್ರೆ ಆಚಾರ ವೈಕುಂಠ ಕೊಡೋದಿಲ್ವಾ? ಅದು ಸರೋವರ ಇಟ್ಕೊಳ್ಳಿ ಮನೆಯಲ್ಲಿ, ಅದನ್ನ ನೋಡಿ ನೋಡಿ ಬುದ್ಧಿ ಬರುತ್ತೆ. ಅದನ್ನ ಹೊತ್ತು ಹೊತ್ತು ಒರೆಸಿಡಿ, ಅದಕ್ಕೆ ಅರಿಶಿನ ಕುಂಕುಮಕ್ಕೆ ಪೂಜೆ ಮಾಡಿ. ಹೆಂಗಸನ ಮಾಡ್ಬೋದು ಅಂತ ಕೇಳ್ತಾರೆ, ಅರಿಶಿನ ಪೂಜೆ ನಮಸ್ಕಾರ ಮಾಡೋದಕ್ಕೆ ಅದಕ್ಕಿಂತ ಲಕ್ಷ ಪ್ರದಕ್ಷಿಣೆ ಎಲ್ಲೆಲ್ಲ ಹಾಕಬೇಡಿ, ಸರೋವರ ಇಟ್ಕೊಂಡು ಹಾಕಿಬೇಕಾದ್ರೆ. ನಾಳೆ ಅದನ್ನು ಪ್ರದಕ್ಷಿಣೆ ಆವರ್ತನೆ ಮಾಡ್ತಕ್ಕಂಥ ಮಕ್ಕಳು ಹುಡ್ತಾರೆ, ಅಂಥ ಒಂದು ಶಕ್ತಿ ಕೊಡ್ತಾರೆ ಆಚಾರ್ಯರು. ನಿದರ್ಶನ ತಿಕಾರಾಯರ ಕಥೆ, ಒಬ್ಬ ವ್ಯಕ್ತಿ ಹೇಗೆ ಡೆವಲಪ್ ಆಗಬೇಕು ಅಂತ ತೋರಿಸಿಕೊಡ್ತಕ್ಕಂಥ ಕಥೆ ಅದು. ಕೊಡ್ತಾ ಇದ್ರು, ಉಡದತ್ತಲ್ಲಿ ಆಚಾರ್ಯ ಪಾಠ ಹೇಳ್ತಿದ್ರಲ್ಲ, ಕೇಳ್ತಾ ಕೊಡು, ಒಂದ್ ಕಡೆ ಕೇಳ್ತಾ ಕೂತಿದ್ರು. ಇದು ಎರಡನೇದು, ಮಾತಿಲ್ಲ ನಿಮ್ಗೆ ಅರ್ಥ ಆಗದವ್ರು ಏನ್ ಮಾಡ್ಬೇಕಂದ್ರೆ ಟೀಕಾರಿ ಕೇಳದೆ ಕೇಳಿ, ಸುಮ್ಮನೆ ಕೇಳಿ ಅಷ್ಟೇ, ಮತ್ತೆ ಪ್ರಶ್ನೆ ಮಾಡಕ್ ಬರೋದಿಲ್ಲ, ಡೋಂಟ್ ವರಿ. ಸುಮ್ಮನೆ ಕುತ್ಕೊಂಡು ಕೇಳಿ, ಉಳಿದ ಹೊತ್ತಿನಲ್ಲಿ ಹೊತ್ಕೊಂಡು ಓಡಾಡಿ, ಅವಾಗ ಸುಮ್ಮನೆ ಕುತ್ಕೊಂಡು ಕೇಳಿ, ಏನ್ ಮಾತೇ ಇಲ್ಲ, ಸುಮ್ಮನೆ ಕೇಳಿ. ಅಲ್ಲಿ ಕೇಳಿ ಕೇಳಿದ್ದೆಲ್ಲ ತಲೆಗೆ ಹೋಯ್ತಂತೆ. ಅದು ಎತ್ತುಗಳ ಒಂದು ವೈಶಿಷ್ಟ್ಯ ಏನು ಗೊತ್ತೇನು, ಅವು ಒಟ್ಟಿಗೆ ತಿನ್ನೋದಿಲ್ಲ, ಗಬ ಗಬ ತಿಂದೊಟ್ಟು ಆಮೇಲೆ ಮೆಲುಕು ಹಾಕತ್, ಮೆಲುಕು ಹಾಕೋ ಪ್ರಾಣಿ ಅಂತ ಕರೀತಾರೆ. ಆಮೇಲೆ ಆ ಎತ್ತುಗಳ ಸೈಕಾಲಜಿ ಆತಕ್ಕೆ ಹಿಂದಿನ ಈಗ ಚೇಂಜ್ ಆಗಿಬಿಟ್ಟಿದೆ, ಬಹುಶಃ ಮೆಲುಕಾಕದ್ ಮರ್ತು ಬಿಡುತ್ತೆ ಎತ್ತುಗಳು ಸ್ವಲ್ಪ ದಿವಸಕ್ಕೆ. ಅದು ನಮ್ಮ ಡಾರ್ವಿನ್ ಥಿಯರಿ ಪ್ರಕಾರ ಹಾಗೆ ಆಗೋದು. ಹಿಂದೆ ಏನಾಗ್ತಿತ್ತು ಅಂದ್ರೆ ಅದನ್ನೆಲ್ಲ ಕಾಡಿನಲ್ಲಿ ಮೇಯಿಸ್ಲಿಕ್ಕೆ ಕಳಿಸ್ತಾ ಇದ್ರು. ಕಾಡಿನಲ್ಲಿ ಯಾವಾಗಲೂ ಭಯ ಅವಕ್ಕೆ, ಹುಲಿ ಸಿಂಹ ಬರುತ್ತೆ ಆ ಥರ ಭಯ ಇರ್ತಿತ್ತು. ಅದಕ್ಕೆ ಗಬ ಗಬ ತಿಂದ್ಬಿಡೋದು, ತಿಂದ್ಬಿಟ್ಟು ಆಮೇಲೆ ನಿಧಾನ ವಾಪಸ್ ಬರ್ತಾ ಮೆಲುಕು ಹಾಕ್ತಾ ಬರೋದು. ಅದು ಕೊಟ್ಟಿಗೆ ಇರ್ತದೆ, ಆಮೇಲೆ ನೋಡಿ ಎತ್ತಿನ ಅಬ್ಸರ್ವ್ ಮಾಡ್ಬೇಕು. ನಮಗೆ ಹಾಲು ಗೊತ್ತೇ ಹೊರತು ಎತ್ತೇ ಗೊತ್ತಿಲ್ಲ ಯಾರಿಗೂ, ಆಕಳೆ ಗೊತ್ತಿಲ್ಲ ನೋಡಿ. ಆಮೇಲೆ ನಿಧಾನ ತಿಂತಾವ ನೋಡಿ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ, ವಾಪಸ್ ತಂದ್ಕೊಳ್ಳೋದು ಮತ್ತೆ ಬಾಯಿಗೆ. ಅದು ತಂದ್ಕೊಂಡು ಮತ್ತೆ ಮತ್ತೆ ನುಂಗುತ್ತದೆ. ಎರಡು ಸರ್ತಿ ತಿನ್ನೋ ವ್ಯತ್ಯಾಸ, ಒಂದು ಸಾಮರ್ಥ್ಯ ಉಂಟದು. ಇದೇನು ತೋರಿಸುತ್ತೆ ಅಂದರೆ ಶಾಸ್ತ್ರ ಪಾಠನ ಹಾಗೇನೆ, ಹೇಳ್ಬೇಕಾದ್ರೆ ಕೇಳ್ಕೊಂಬಿಡಿ, ನಿಧಾನ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಮತ್ತೆ ತಂದ್ಕೊಂಡು ಯೋಚನೆ ಮಾಡಬೇಕು, ಮತ್ತೆ ತಂದ್ಕೊಳ್ಳೋದು ಯೋಚನೆ ಮಾಡೋದು, ಆಮೇಲೆ ಸರಿ ಡೈಜೆಸ್ಟ್ ಆಗೋದು. ಮೊದಲು ಹೋಗಿದ್ದು ಹೊಟ್ಟೆಗೆ ಹೋಗಿರೋದಿಲ್ಲ, ಅದು ಇನ್ನೊಂದು ಸ್ಟಾಕ್ ಆಗಿರ್ತದೆ ಅಷ್ಟೇನೆ. ಅದು ತಂದು ಆಮೇಲೆ ಒಳಗೆ ಹಾಕ್ತಾರೆ. ಅದಕ್ಕೆ ಶ್ರಮಣ, ನೆಕ್ಸ್ಟ್ ಮನನ. ಮನನ ಅಂದ್ರೆ ಒಂದೇ, ಮೆಲುಕು ಹಾಕೋದು ಅಂದ್ರೆ ಒಂದೇ, ಪುನಃ ಪುನಃ ಯೋಚನೆ ಮಾಡೋದು. ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ, ಅದನ್ನು ಆದಿತ್ಯ ಮಾಡ್ತಾ ಇದ್ದಾರೆ. ಅದು ಉಳಿದವ್ರಿಗೆ ಗೊತ್ತಿರಲಿಲ್ಲ, ಏನೋ ಹೆಚ್ಚು ಸುಮ್ಮನೆ ಕೇಳ್ತಾ ಇದ್ದೆ ಪಾಪ ಅಂತ ತಿಳ್ಕೊಂಡಿದ್ರು. ಆಚಾರ್ಯ ಪಾಠ ಹೇಳ್ತಾ ಇದ್ರು. ಆಚಾರ್ಯ ಸ್ಟೈಲ್ ಏನು ಗೊತ್ತೇನು, ನಾವೇನು ಕೇಳಿದ್ವಿ, ಬಾಲಸಂಗಮಿ ಬೋಧಯದ್ ದೃಶ್ಯಂ ಅಲ್ಲ, ಪಶು ಸಂಗಮಿ ಬೋಧಯದ್ ದೃಶ್ಯಂ. ಪಶುಗಳಿಗೂ ತಿಳಿಬೇಕು ಆಚಾರ್ಯ ಪಾಠ, ಹಾಗೆ ಪಾಠ ಹೇಳ್ತಾ ಇದ್ದಾರೆ. ಎತ್ತುಗಳಿಗೂ ತಿಳಿ, ಅದು ತಿಳಿದ್ರೆ ಪಶುಗಳಿಗಿಂತ ಹೋಗ್ಲಿ, ನಮಗೆ ಸರ್ವಬಲ ತಿಳಿದ್ರೆ ಪಶುಗಳು ಅಲ್ಲ ನೀವು, ಇನ್ನೂ ಲೋಹ ಕೆಟಗರಿ ಅಂತ ಆಗುತ್ತಷ್ಟೆ. ಅಷ್ಟು ಆಚಾರ ಕೌಶಲ ಹಾಗೆ, ಇವರು ಯೋಗ ಹಾಗೆ, ಎರಡು ಮ್ಯಾಚ್ ಆಗಿತ್ತು. ಪದಕ್ಕೆ ತಿಳಿದ್ರು, ತಿಳ್ಕೊಂಡ್ರು. ಆ ಎತ್ತು ಹೇಗೆ ಅದಕ್ಕೆ ಬಂದಿದ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ, ಆಚಾರ ಬಂದು ಕೂಡ ಯೋಗ ಬರಲಿ, ಬೇರೆ ಯಾವ ಕೆಲಸಕ್ಕೂ ಅವಕಾಶ ಸಿಗೋದು ಬೇಡ, ಬರೀ ಕೇಳೋದು ಗ್ರಂಥ ಬರೋದು ಅಷ್ಟೇ, ಅದಕ್ಕಾಗಿ ಎತ್ತಾಗಿ ಬಂದಿದ್ರಂತು. ಆ ಎತ್ತಿಗೆ ಜ್ಞಾನ ಕೊಡೋದು ಆಚಾರ ಅವತಾರದ ಉದ್ದೇಶ ಒಂದಾಗಿತ್ತು ಅಂತ ಬಡಿತಾ ಸುತ್ತಲ್ಲಿ ಗೊತ್ತಾಗುತ್ತೆ. ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣ. ವೃಷಭಸ್ಯ ದೋಹಸೆ, ವೃಷಭಸ್ಯ ದೋಹಸೆ ಅನೇಕ ಅರ್ಥಗಳಿದೆ. ವೃಷಭ ಎತ್ತಿನ ರೂಪದ ಇಂದ್ರದೇವರಿಗೆ ಜ್ಞಾನ ಕೊಡ್ಲಿಕ್ಕೆ ಆಚಾರ ಅವತಾರ ಮಾಡಿದ್ದಾರೆ, ಅದು ಕರೆಕ್ಟ್ ಆಗಿ ಮುಂದೆ ಅವರು ಹೇಳಿದ್ದು ಅವರೇ ವ್ಯಾಖ್ಯಾನ. ಆದ್ದರಿಂದ ಸ್ಪೆಸಿಫಿಕ್ ಆಗಿ ಜ್ಞಾನ ಕೊಡೋದು ಅವರಿಗೆ, ಮತ್ತು ಸುಮ್ಮನೆ ಕೇಳಿಸಿ ಯಾರು ಹೇಳಿಸ್ತಾರೆ ಹಾಗೆ ಗೊತ್ತಾಗುತ್ತೆ. ಕೇಳೋ ಎಷ್ಟೇ ದಿನ ಇರಬಹುದು, ಹೇಳಿಸೋದು ಒಬ್ಬನೇ ಹಾಗೆ ಪ್ರಮುಖ ಶ್ರೋತ್ರ ಇರ್ತಾರಲ್ಲ, ಆ ಥರ ಟೀಕಾರಾಯರು ಪ್ರಮುಖ ಶ್ರೋತ್ರಗಳಾಗಿ ಕೂತಿದ್ದಾರೆ. ಅವರು ಅವತಾರ ಮಾಡಿ ಬಂದಿದ್ದಾಗಿತ್ತು. ಇಂದ್ರದೇವರು ವೃಷಭ ರೂಪ ಹೊಂದೋದು ಹೊಸ್ತ ಅಲ್ಲ, ತುಂಬಾ ಕಡೆ ಬರುತ್ತೆ ವೇದಗಳಲ್ಲಿ. ಅವರು ವೃಷಭ ರೂಪದಲ್ಲಿ ನಿಂತಿದ್ದಾಗ ಅವರ ಕಕುತ್ ಅಂತ ಕರೀತಾರೆ, ಎತ್ತುಗಳ ಮೇಲೆ ಮಧ್ಯೆ ಕತ್ತಿನ ಮೇಲೆ ಉಬ್ಬಿದ ಭಾಗ ಇರುತ್ತೆ, ಅದು ಕಕುತ್ ಅಂತ ಕರೀತಾರೆ. ಒಬ್ಬ ರಾಜ ಅದ್ರ ಮೇಲೆ ನಿಂತ್ಕೊಂಡು ಯುದ್ಧ ಮಾಡಿದ್ದಂತೆ, ಶತ್ರುಗಳು ಗೆದ್ದಂತೆ, ಅದಕ್ಕೆ ಕಕುತ್ಸ್ಥ ಅಂತ ಹೆಸರಾಗುತ್ತೆ. ಅದಕ್ಕೆ ರಾಮದೇವ ರಾವ ಮಿಸ್ತೇಲಿ ಬಂದು ಕಾಕುತ್ಸ್ಥ ರಾಮ ಅಂತ ಕರೆಯೋದು. ಕಕುತಿ ನಿಂತ್ಕೊಂಡು ಯುದ್ಧ ಮಾಡಿದಂತ ಪುಣ್ಯಾತ್ಮ ಆ ಒಬ್ಬ ರಾಜ. ಅದು ಇಂದ್ರದೇವರ ಮೇಲೆ, ಇಂದ್ರದೇವರ ಮೇಲೆ ನಿಂತ್ಕೊಂಡಿದ್ದ ಗೆಲ್ಲ ಶಕ್ತಿ ಬಂತ ಆತನಿಗೆ ಅಂತ ಅರ್ಥ. ಎರಡು ವಿಷಯ ಗೊತ್ತಾಯ್ತಲ್ಲಿ, ವೃಷಭರು ತಗೊಳ್ತಾರೆ ಅಂತಾನು ಗೊತ್ತಾಯ್ತು, ಅವ್ರನ್ನ ಆಧರಿಸಿ ನಿಂತವರಿಗೆ ಗೆಲುವು ಬರುತ್ತೆ ಅಂತಾನು ಗೊತ್ತಾಯ್ತು. ಸೊ ಇಂದ್ರದೇವರು ಅಲ್ಲಿ ಶಸ್ತ್ರ ಯುದ್ಧದಲ್ಲಿ ಗೆಲುವು ಕೊಟ್ಟಿದ್ರು, ಶಾಸ್ತ್ರ ಯುದ್ಧದಲ್ಲೂ ಗೆಲುವು ಕೊಡ್ತಕ್ಕಂಥ ವ್ಯಕ್ತಿಗಳೇ ಅವತಾರ ಮಾಡಿ ಬರ್ತಾ ಇದ್ದಾರೆ. ಇದೆಲ್ಲ ಅವರ ಬ್ಯಾಕ್ಗ್ರೌಂಡ್ ಆಯ್ತು. ಇನ್ನು ಹಿಂದಕ್ಕೆ ಹೋದ್ರೆ ಅವರು ವಾಲಿಯಾಗಿದ್ದವರು ಮೊದಲು, ಆಮೇಲೆ ಅರ್ಜುನನಾಗಿದ್ದವರು. ಆ ಲಿಂಕ್ ತಗೋತಾ ಹೋದ್ರೆ ಅವ್ರ ಸ್ವಾರಸ್ಯ ಗೊತ್ತಾಗುತ್ತೆ. ವಾಲಿಯಾಗಿದ್ದಾಗ ಏನಾಯ್ತು, ರಾಮದೇವರೇ ಬಾಣ ಹೊಡೆದುಕೊಂಡು ಹಾಕಿಬಿಟ್ರು. ವಾಲಿಯಾಗಿದ್ದಾಗ ಇಂದ್ರದೇವರ ಅವತಾರ ರಾಮದೇವರಿಂದ ಮುಗಿದೋಯ್ತು. ಕಾರಣ ಏನು ಅಂದ್ರೆ, ಹನುಮನ ನಂಬದ ವಾಲಿಯೂ ಬಿದ್ದ. ಹನುಮಂತ ದೇವರನ್ನು ಬಿಟ್ಟಿದ್ದಕ್ಕೆ ರಾಮದೇವರು ದೂರ ಮಾಡಿಬಿಟ್ರು. ತಮಾಷೆ ಗೊತ್ತಾ, ರಾಮದೇವರ ಭಕ್ತ ವಾಲಿ ನೆನ್ಪಿಟ್ಕೊಂಡಿರ್ಬೇಕು. ರಾಮದೇವರ ಭಕ್ತೋಮ ಮಹಿಷ, ಭಾರಿ ಭಕ್ತ, ಹನುಮಂತನ ಬಿಟ್ಟಿದ್ದಾನ ರಾಮದೇವರು ಕೊಂದು ಹಾಕಿಬಿಟ್ರೆ. ಅದಕ್ಕೆ ಬರೀ ವಿಷ್ಣುವನ್ನು ಸರ್ವೋತ್ತಮ ತಿಳ್ಕೊಂಡ್ರೆ ಸಾಲದು, ವಾಯುಜೀವೋತ್ತಮತ್ವ ಜ್ಞಾನನೂ ಇರಬೇಕು, ಇಲ್ಲ ಹೋದರೆ ರಾಮದೇವರು ಹಿಡಿಯೋದಿಲ್ಲ. ಅರ್ಥ ಮಾಡಿಕೊಂಡ ವಾಲಿ ಸಾಯ್ಬೇಕಾದ್ರೆ ಅದಕ್ಕೆ ಏನಾಗಿ ಹುಟ್ಟಿದ, ಅರ್ಜುನನಾಗಿ ಹುಟ್ಟಿದ. ಸೊ ಭೀಮನಿಗೆ ವಿರೋಧ ಅಲ್ಲ, ಭೀಮನ ತಮ್ಮ, ಅದು ಓನ್ ಬ್ರದರ್, ಸಾಕ್ಷಾತ್ ಬ್ರದರ್, ಮತ್ತೆ ಗ್ಯಾಪ್ ಇಲ್ಲ. ಧರ್ಮರಾಜರಿಗೆ ಅರ್ಜುನ ತಮ್ಮನೇ, ಬಟ್ ಭೀಮ ಆದ್ಮೇಲೆ ಅರ್ಜುನ ತಮ್ಮ, ಆದ್ರೆ ಡೈರೆಕ್ಟ್ ತಮ್ಮ, ಅದಕ್ಕೆ ಸಾಕ್ಷಾತ್ ತಮ್ಮ, ಓನ್ ಬ್ರದರ್, ಡೈರೆಕ್ಟ್ ಬ್ರದರ್. ಆ ರೀತಿ ಹುಟ್ಟಿ ಬಂದಿದ್ದಕ್ಕೆ ಎಷ್ಟು ಅನುಕೂಲ ಆಯ್ತು ಗೊತ್ತೇನು. ಕೃಷ್ಣ ಸಾರಥಿಯಾಗಿ ಬಂದ, ಎಲ್ಲಿಂದಲೇ ಚೇಂಜ್ ಆಗೋಯ್ತು. ಎದುರು ನಿಂತ್ಕೊಂಡು ಕೊಂದ ಕೃಷ್ಣ ಇಲ್ಲಿ, ಸಾರಥಿಯಾಗಿ ಬಂದ ಕೃಷ್ಣ ಇಲ್ಲಿ, ರಾಮನಾಗಿ ಕೊಂದಿದ್ದ ಕೃಷ್ಣನಾಗಿ ಮುಂದೆ ಕೂತ್ಕೊಂಡ. ಅಲ್ಲಿ ಕೊಲ್ಲಕ್ಕೋಸ್ಕರ ಬಂದ್ರೆ ಇಲ್ಲಿ ಅರ್ಜುನ ಸಾಯ್ಬೇಕಾರೆಲ್ಲ ಕಾಪಾಡ್ತಾನೆ ಕೃಷ್ಣ. ವೈಷ್ಣವಾಸ್ತ್ರ ಬಿಡ್ತಾನೆ ಭಗದತ್ತ, ಕೃಷ್ಣ ಕಾಪಾಡ್ತಾನೆ. ಕರ್ಣ ಬ್ರಹ್ಮಾಸ್ತ್ರ ಬಿಡ್ತಾನೆ, ಕೃಷ್ಣ ಕಾಪಾಡ್ತಾನೆ. ಅರ್ಜುನ ಕಿರೀಟ ಹೋಗುತ್ತೆ, ಅರ್ಜುನ ಉಳ್ಕೋತಾನೆ. ಇದೆಲ್ಲ ಕೃಷ್ಣ ಕಾಪಾಡಿತ್ತು. ಅದು ತಾನೇ ಕೊಂದವನಲ್ಲಿ ಬಳಸೋದಿಲ್ಲ ಕೃಷ್ಣ, ಎಲ್ಲ ಟೋಟಲಿ ಚೇಂಜ್ ಆಗೋಯ್ತು. ಅದೆಲ್ಲಕ್ಕಿಂತ ಹೆಚ್ಚು ಗೀತೆ ಕೇಳೋ ಯೋಗ ಬಂತ ಆತನಿಗೆ, ಗೀತೆ ಕೇಳೋ ಯೋಗ ಬಂತು. ಇದೆಲ್ಲ ಆ ರೀತಿ ಆಮೇಲೆ ಯೋಚನೆ ಮಾಡ್ದ, ಅಲ್ಲಿ ಕೇಳಿದ ಗೀತೆಯನ್ನು ಇನ್ನೂ ಅರ್ಥ ಮಾಡ್ಕೋಬೇಕಲ್ಲ, ಆ ಗೀತಾ ಭಾಷ್ಯ ಬೇಕಾಯ್ತು. ಆಚಾರ್ಯರಿಂದ ಕೇಳಿಬಿಟ್ಟು ಗೀತೆಯನ್ನು ಕೇಳಿದ, ಗೀತಾಭಾಷ್ಯನೂ ಕೇಳಿದ, ಎರಡು ಕೇಳಿದ ವೈಶಿಷ್ಟ್ಯ ಇಂದ್ರದೇವರದಾಯ್ತು. ಗೀತೆಯನ್ನು ಕೇಳಿ ಗೀತಾಭಾಷ್ಯವನ್ನು ಕೇಳಿದ ಪುಣ್ಯಾತ್ಮನಾದ, ಈ ಫುಲ್ಲಿ ಕ್ವಾಲಿಫೈಡ್, ಟೀಕಾ ಬರಿಬೇಕಾದ್ರೆ ಈ ಕ್ವಾಲಿಫಿಕೇಶನ್ ಬಂತು. ಜನ್ಮ ಜನ್ಮದ ಸಾಧನೆಯಿಂದ ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪತ್ತಿದೆ. ಜನ್ಮ ಜನ್ಮಗಳ ಸಾಧನೆಯ ಫಲ ಅವರು ಮುಂದೆ ಹುಟ್ಟುತ್ತಾ ಇದ್ದಾರೆ. ಆಚಾರ್ಯ ಈಲೆ ಬರೀತಾರೆ ಅಂತೇನು ಹೇಳಿರಲಿಲ್ಲ, ಮುಂದೆ ಬರೀತಾರೆ, ಮುಂದೆ ಬರೀತಾರ. ಅಲ್ಲಿ ಮಣಖೇಡ ಪ್ರಾಂತದೊಳಗೆ ಒಬ್ಬ ದೊಂಡೋ ನರಸಿಂಹರಾಜ ಅಂತ ಒಬ್ಬತಿದ್ದ, ಆತ ರಾಜ್ಯವನ್ನು ಆಡ್ತಾ ಇದ್ದ. ಇದು ವಿಶೇಷವಾದ ಪ್ರಸಂಗ. ಬ್ರಾಹ್ಮಣರಗಳು ಆಪತ್ಕಾಲದೊಳಗೆ ಕ್ಷತ್ರಿಯ ಧರ್ಮದಲ್ಲಿ ಇರಬಹುದು ಅಂತ ನಿಯಮ ಉಂಟು ಆಪತ್ಕಾಲದೊಳಗೆ. ಈ ಕಲಿಯುಗ ಅಂದ್ರೆ ಯಾವಾಗಲೂ ಆಪತ್ಕಾಲನೇ, ಆದ್ರಿಂದಾಗಿನೇ ಅಲ್ಲಿ ಬೇರೆ ಧರ್ಮ ಮಾಡಿದವರೇ ಜಾಸ್ತಿ. ಶ್ರೀ ಪುರಂದರದಾಸರು ಚಿನಿವಾರರಾಗಿರ್ತಾರೆ, ಯದುಪತ್ಯಾಚಾರ್ಯರು ಚಿನಿವಾರರಾಗಿರ್ತಾರೆ, ಅವರೆಲ್ಲ ಚಿನಿವಾರ ವೃತ್ತಿಯಲ್ಲಿದ್ದವು. ಎಷ್ಟೋ ಜನ ವೈಷ್ಣವ ಬ್ರಾಹ್ಮಣರು ಚಿನಿವಾರ ವೃತ್ತಿಯಲ್ಲಿದ್ದವರು, ದೇಶಪಾಂಡೆಯವರಾಗಿದ್ದವರು, ಅಂದ್ರೆ ಆಳ್ತಕ್ಕಂಥ ಜನದಲ್ಲಿ ಇವರು ಅಂತ ಆ ಗುಂಪಿ ಸೇರಿದ್ರು. ಪಾಪ ಓದು ಬರಹ ಏನು ಇರಲಿಲ್ಲ, ಶುದ್ಧ ಲೌಕಿಕ ವೃತ್ತಿಯಲ್ಲಿದ್ದರು. ಇವತ್ತು ಆ ರೀತಿ ಎಷ್ಟು ಜನ ಇಲ್ಲ, ಉಚ್ಚಾಪಡೆ ಜನ ಇದ್ದಾರೆ ಇವತ್ತಿನ ದಿವಸ. ಮುಖ್ಯ ವೃತ್ತಿ ಡಾಕ್ಟರ್ ಆಗೋದು ಇಂಜಿನಿಯರ್ ಆಗೋದು ಅಂದ್ರೆ ಏನೀಗ ಶಾಸ್ತ್ರದ ಹೊರತು ಬೇರೆ ವೃತ್ತಿಗೆ ಹೋಗೋದು ಅಂತ ಅರ್ಥ. ತಪ್ಪಲ್ಲ ಕಲಿಯುಗ ಆದ್ರಿಂದ ತಪ್ಪಲ್ಲ, ಬಟ್ ಅದರಲ್ಲೇ ಇದ್ರೆ ತಪ್ಪು. ಆ ಜೊತೆಗೆ ಇದನ್ನ ಮಾಡಿ ಮೇನ್ ಇದಿರಬೇಕು, ಅದು ಸೆಕೆಂಡರಿ ಆಗಬೇಕು ಹೊರತು ಅದೇ ಫುಲ್ ಆಗಬಾರ್ದು. ಆ ಹೊತ್ತಿನೊಳಗೆ ಆದರೆ ಮಕ್ಕಳಿರಲಿಲ್ಲವಂತೆ, ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ. ಮಕ್ಕಳು ಹುಟ್ಟೋದು ಸಾಯೋದು, ಮಕ್ಕಳು ಮುಹುರ್ ಮೃತ ಪ್ರಜಾಪಿ ಅಂತ ಹೇಳ್ತಾರಲ್ಲ ರೇಣುಕ ಪಂಡಿತಾಚಾರ್ಯರ ತಾಯಿಗೆ, ಆ ರೀತಿ ಹುಟ್ಟೋದು ಸಾಯೋದು. ಕೊನೆಗೆ ರಾಮದೇವರ ಸೇವೆ ಮಾಡಿದ್ರಂತವ್ರು. ಇದು ಬಹಳ ಇಂಪಾರ್ಟೆಂಟ್. ರಾಮದೇವರ ಸೇವೆ ಮಾಡಿದ್ದಕ್ಕೆ ರಾಮದೇವರ ಪೂಜೆ ಮಾಡೋಣ, ಮಗನೇ ಹುಟ್ಟುತ್ತಾನೆ, ಅದು ಬಹಳ ವಿಶೇಷ ಆಗಿತ್ತು. ರಾಮದೇವರ ಸೇವೆಯ ಫಲ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯ. ಸೇವೆ ಮಾಡಿದ್ರು, ಆಗ ಮಗು ಹುಟ್ಟಿತು, ಆಗ ರಘುನಾಥ ಅಂತ ಹೆಸರಿಟ್ಟು. ಇವರು ಪೂರ್ವಾಶ್ರಮ ರಘುನಾಥರಾಯ ಅಂತ ಹೆಸರು. ರಾಯರ ಸೇವೆ ರಾಯರು ಹುಟ್ಟೋದಕ್ಕಿಂತ ಮುಂಚೆ ತಿರುಪತಿ ಶ್ರೀನಿವಾಸದೇವರ ಸೇವೆ ಮಾಡಿದ್ದಕ್ಕೆ ವೆಂಕಟನಾಥ ಅಂತ ಹೆಸರಿಟ್ಟು. ಇಲ್ಲಿ ರಘುನಾಥ ಅಂತ ಹೆಸರಿಟ್ಟು, ಕರೆಕ್ಟ್ ಆಗಿದೆ. ನಾಥ ನಾಥ, ರಘುನಾಥ ವೆಂಕಟನಾಥ, ರಘುನಾಥ ಅಂತ ಹೆಸರಿಟ್ಟು. ಜೊತೆಗೆ ಇನ್ನೊಂದು ಹೆಸರು ಕರೆಯೋ ಪದ್ಧತಿ ಯಾವಾಗಲೂ ಕೂಡ ಹಿಂದಿನ ಕಾಲದಲ್ಲಿ ವಿಶೇಷ ಪದ್ಧತಿ. ಇಡೋ ಹೆಸರು ಕರೆಯೋ ಹೆಸರು ಬೇರೆ ಬೇರೆ ಆಗ್ತಿತ್ತು. ಅವರು ಯಾವ ಹೆಸರು ಕರೆದ್ರಂತೆ, ದೊಂಡೋರಾಯ ಅಂತ ಕರೆದ್ರಂತೆ. ಕರಿಬೇಕಾದ ಕಾರಣ ಏನು ಅಂದ್ರೆ, ಗುಂಡು ಅಂದ್ ಕಲ್ಲು ಅಂತ ಅರ್ಥ. ಅದು ಅಂದ್ರೆ ಮಕ್ಕಳೆಲ್ಲ ಸತ್ತು ಹೋಗಿದ್ರಲ್ಲ, ಇದು ಸಾಯಿಬಾರ ಕಲ್ಲಿನಂತೆ ಬದುಕಲಿ ಹೇಳ್ತಾ ಅಶ್ವವತ್ ಭವಿತಾ ಇತಿ ಜೈತೀರ್ಥ ಬರೀತಾರೆ. ಅಶ್ವವತ್ ಕಲ್ಲುಗುಂಡೆ ಗಟ್ಟಿಯಾಗಿ ಬದುಕು ಅಂತ ಹೇಳಿ ದೃಷ್ಟಿಯಿಂದ ಹೆಸರಿಟ್ಟರಂತೆ. ಅದೇ ಕರೆಯ ಹೆಸರು ಆಗಿದೆ. ಸೊ ದೊಂಡೋ ರಘುನಾಥರಾಯ ಅಂತ ಹೆಸರಾಯ್ತು. ಆ ಹೊತ್ತಿ ಮುಂದೆ ಅವರ ಅಪ್ಪುವ ಹೆಸರು ಬಂತು, ದೊಂಡೋ ನರಸಿಂಹರಾಯ ಅಂತ. ಇವ್ರ ಹೆಸರಿಂದ ವಾಪಸ್ ಹೋಯ್ತು. ರಾಘವೇಂದ್ರ ಸ್ವಾಮಿ ಹಿಂದೆವರೆಗೂ ರಾಯರು ಮಾಡ್ತವ್ರು ಅಂತ ಆಯ್ತಲ್ಲ ಆ ಟೈಪ್. ರಾಯರಿಗಿಂತ ಸುರೇಂದ್ರ ಸ್ವಾಮಿ ಯಾರು ರಾಯರು ಮಾಡ್ತವ್ರು ಆ ತರ ಆಯ್ತು. ಆಕ್ಚುಲಿ ರಾಯರು ಗುರುಗಳವರು, ಭರತ ವಂಶದಲ್ಲಿ ಅನಂತರ ಬಂದವರಲ್ಲ, ಮೊದಲು ಬಂದವರು ಭರತ ವಂಶದವರು ಅಂತ ಹೆಸರಾಯ್ತು ಅಂತ ಭಾಗವ ಮಹಾಭಾರತದಲ್ಲಿ ಬರ್ತದೆ. ಆದ್ರಿಂದ ಅವರ ಅಪ್ಪನೂ ದೊಂಡೋ ನರಸಿಂಹರಾಯ, ಆಮೇಲೆ ಆಗಿತ್ತು. ಇವರು ದೊಂಡೋ ರಘುನಾಥರಾಯ ಚೆನ್ನಾಗಿ ಬೆಳೆಸಿದ್ರು. ಅದೇ ತೇಜಸ್ವಿಯಾಗಿ ಮಗು ಭಾರಿ ಬುದ್ಧಿವಂತ, ಅವೆಲ್ಲ ಆ ಫೀಲ್ಡಲ್ಲಿ ಭಾರಿ ಗ್ರೇಟ್ ಆಗಿದ್ದವರು. ಸಹಜವಾಗಿ ಶಸ್ತ್ರಾಸ್ತ್ರ ವಿದ್ಯೆ ಎಲ್ಲ ಹೇಳಿಕೊಟ್ರು. ಸಾಮಾನ್ಯವಾಗಿ ಇವತ್ತು ನಮ್ಮ ಜನ ಉಪನಯನ ಮಾಡ್ತಾರಲ್ಲ, ಆಯ್ತು ಕಾಟಾಚಾರದ ಉಪನಯನ ಇದ್ದಾಗಿ ಜನವ ಮೂರಡಿ ಯಾಕೋದು ಅಂತ ಕರೀತಾರಲ್ಲ ಆ ಟೈಪ್. ಜನವಾರ ಅಂತೂ ಹಾಕಿಬಿಟ್ರು. ಅವ್ರು ಸೀರಿಯಸ್ನೆಸ್ ಇರಲೇ ಇಲ್ಲ, ಅಂತ ಕಾಲ ಇತ್ತು. ನಿಧಾನವಾಗಿ 18-20 ವರ್ಷಕ್ಕೆ ಬಂದರು. ಅಷ್ಟೊತ್ತಿ ಮದುವೆ ಆಯ್ತು ಅವ್ರಿಗೆ. ಎರಡು ಮದುವೆ ಆಯ್ತು ಅಂತ, ಒಂದಲ್ಲ ಎರಡು ಮದುವೆ. ಅದನ್ನು ಆಶ್ಚರ್ಯ ಅಲ್ಲ, ಯಾರು ಈ ರೀತಿ ಬರ್ತಾ ಇದ್ರು. ರಾಜಮನೆತನ ರಾಜವೃತ್ತಿಯಲ್ಲಿ ಬದುಕ್ತಾ ಇದ್ರು. ಅವರಿಗೆ ಕಾಳಿದಾಸನೇ ಬರೀತಾನೆ, ಬಹುವಲ್ಲಭಾಹ ರಾಜಾನಶ್ರೂಯಿ ಅಂತ ಹೇಳಿಬಿಡ್ತಾನೆ. ರಾಜರಿಗೆ ಅನೇಕ ಹೆಂಡಂದಿರೋದು ಬಹಳ ಸಹಜವಾದ. ದಶರಥ ರಾಜನಿಗೆ ನೂರಾರು ಹೆಂಡಂದ್ರಿದ್ರಂತೆ. ನಾವು ಕೇಳೋದು ಬರೀ ಮೂರಷ್ಟೇ. ರಾಮಾಯಣ ಹೇಳುತ್ತೆ ನೂರಾರು ಹೆಂಡಂದ್ರೆ, ಮೂರು ಜನ ಪ್ರಧಾನರಷ್ಟೇ ಅದರಲ್ಲಿ. ರಾಜರ ಸಾಮಾನ್ಯವಾಗಿ ಅದು ಪದ್ಧತಿಯಾಗಿತ್ತು. ಆದ್ರಿಂದಾಗಿನೇ ಎರಡು ಮದುವೆ ಮಾಡಿದರು. ಇನ್ನೂ ಇವರು ಚಿಕ್ಕವರಾದ್ರೆ ಮನೆಗಿನ್ನೂ ಹೆಂಡತಿರು ಮನೆಗೆ ಬಂದಿರಲಿಲ್ಲ ಅಷ್ಟೇ. ಆಗ ಒಂದು ದಿವಸ ಅವರು ಬೇಟೆಗೆ ಅಂತ ಹೊರಟರು, ಅಶ್ವಾರೋಹಿಯಾಗಿ ಹೊರಟರಂತೆ. ಇದೊಂದು ಹೊಸ ವಿಶೇಷ. ಬಳಕೆಡಕ್ಕೆ ಸಾದಿನಾಡು ಅಂತ ಕರೀತಾರೆ. ಆಶ್ಚರ್ಯ ಅಂದರೆ ನಮ್ಮ ಗ್ರಂಥಗಳಲ್ಲಷ್ಟೇ ಅಲ್ಲ, ಆ ಶಾಸನಬದ್ಧವಾದ ಹಿಂದೆ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತಂತೆ ಬಳಕೆಡ. ರಾಷ್ಟ್ರಕೂಟರು ಬಹಳ ನಮ್ಮ ಕರ್ನಾಟಕದಲ್ಲಿ ಬಹಳ ಹೆಸರು ಮಾಡಿದ್ದವರು. ರಾಷ್ಟ್ರಕೂಟರು ಒಂದು ರಾಜಮನೆತನ, ಹೇಗೆ ವಿಜಯನಗರದ ಅರಸರ ಹಾಗೂ ರಾಷ್ಟ್ರಕೂಟದವರು ಅಂತ ಹೇಳಿ. ಅದರಲ್ಲಿ ನೃಪತುಂಗ ಬಹಳ ಪ್ರಸಿದ್ಧನಾದ ರಾಜ. ನೃಪತುಂಗ ಕನ್ನಡದವರಿಗೆ ನೃಪತುಂಗನ ಹೆಸರು, ಅವ್ರಿಗೆ ಮಂತ್ರ ಇದ್ದಾಗ ಲೆಕ್ಕ. ನೃಪತುಂಗ ಹೇಳ್ತಾನೆ ಕವಿರಾಜ ಮಾರ್ಗ ಬರೆದವನು. ಅವನಿಂದಾಗಿ ಕನ್ನಡದ ಹಿಂದಿನ ಇತಿಹಾಸ ಗೊತ್ತಾಗಲಿಕ್ಕೆ ಸಾಧ್ಯವಾಯಿತು. ಬಟ್ ಎಷ್ಟೋ ಗ್ರಂಥ ಸಿಕ್ಕೇ ಇಲ್ಲ ಅದು ಕೋಟ್ ಮಾಡೋದು. ಅದೆಲ್ಲ ಇತ್ತು, ಆದ್ದರಿಂದ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಿ ಅಂತ ಹೇಳೋದಕ್ಕೆ ಅವರು ನೃಪತುಂಗನ ಗ್ರಂಥ ಒಂದು ದೊಡ್ಡ ಆಧಾರವಾದ ಗ್ರಂಥಗಳಲ್ಲಿ ಒಂದು. ಅದು ಒಂದು ಮೇಜರ್ ಡಾಕ್ಯುಮೆಂಟ್ ಅದು. ಅಂಥ ನೃಪತುಂಗ ಅವನು ತಯಾರು ಮಾಡಿದ್ದು ಮಡಖೇಡ, ನೆನಪಿರಬೇಕು. ನೃಪತುಂಗನ ಕಾಲಕ್ಕೆ ಮಡಖೇಡ ನಿರ್ಮಾಣ ಆಯಿತು. ಆ ರಾಷ್ಟ್ರಕೂಟರು ಅಲ್ಲಿ ಆಳ್ಕೊಂಡಿದ್ರು, ಕ್ಯಾಪಿಟಲ್ ತಯಾರಾಗಿರಲಿಲ್ಲ. ಕ್ಯಾಪಿಟಲ್ ಶುರುವಾಗಿದ್ದು ಆತನ ಕಾಲಕ್ಕೆ ಮಡಖೇಡ. ಅದನ್ನ ಯಾತಕ್ಕೆ ಕಾರಿಸ್ಕೊಂಡ್ರು ಅಂದ್ರೆ, ಸುತ್ತಮುತ್ತ ಗುಡ್ಡ ಬೆಟ್ಟಗಳು, ನದಿ, ಯಾವಾಗಲೂ ರಾಜಧಾನಿ ಬರಬೇಕಾದ್ರೆ ನೀರು ಯಾವಾಗಲೂ ಒಂದು ಸೋರ್ಸ್ ಇರಬೇಕು. ಕಾಗಿನಿ ನದಿ ಹರಿತಕ್ಕಂಥ ಕಾಗಿನಿ ನದಿಯ ತೀರ ಮುಂದೆ ಅದು ಹೋಗಿಬಿಟ್ಟು ಸೇರಿ ಮುಂದೆ ಭೀಮಾ ನದಿ ಸೇರುತ್ತ. ಆಶ್ಚರ್ಯ ಗೊತ್ತೇನು, ಭೀಮಾ ನದಿ ಒಣಗಿದ್ರು ಕಾಗಿನಿ ಒಣಗೋದಿಲ್ಲ. ಅಷ್ಟರ ಮಟ್ಟಿಗೆ ಇವತ್ತಿಗೂ ಒಣಗೋದಿಲ್ಲ ಕಾಗಿನಿ ನದಿ. ಅದು ಮ್ಯಾಜಿಕ್ ಅದು. ಯಾವಾಗಲೂ ಹೆಚ್ಚು ನೀರು ಯಾವಾಗಲೂ ಇರೋದಿಲ್ಲ ಅದರಲ್ಲಿ, ಯಾವಾಗಲೂ ಕಡಿಮೆ ನೀರೇ. ಬಟ್ ಬೇಸಿಗೆಯಲ್ಲೂ ನೀರು ಇರುತ್ತೆ. ಈಗೊಂದು ಮುಂದೆ ಏನು ಡ್ಯಾಮ್ ಕಟ್ಟಿದ್ರೆ ಬಹಳ ನೀರೇ ಇರುತ್ತೆ ಮೊದಲಿಗಿಂತ. ಬಟ್ ಒಳ್ಳೆ ನೀರು, ಒಳ್ಳೆ ನೀರು ಅಂತ ಒಂದು ಸಮೃದ್ಧವಾದ ಸ್ಥಳದಲ್ಲಿ ಕಟ್ಟಿಸ್ತಾನೆ. ಅವರು ತುಂಬಾ ದೀರ್ಘಕಾಲ ರಾಜ್ಯಭಾರ ಮಾಡ್ತಾನೆ ನೃಪತುಂಗ. ಅಮೋಘ ವರ್ಷ ಅಂತ ಅವನ ಇನ್ನೊಂದು ಹೆಸರು. ಅಮೋಘ ವರ್ಷ ನೃಪತುಂಗ ಅಂತಾನೆ ಕರೀತಾರೆ. ರಾಜ್ಯಭಾರ ಮಾಡದ, ಸಾಕಷ್ಟು ಅವನ ಕೆಲಸ ಮಾಡದ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಮಡಕೇಡ ಸಾಕಷ್ಟು ಡೆವಲಪ್ ಆಯಿತು. ಆಗ ಅದ ಹೆಸರು ಮಾನ್ಯಖೇಟ ಅಂತ ಹೆಸರಿತ್ತು. ಮುಂದೆ ಮಡಕೇಡ ಅಂತ ಹೆಸರಾಯಿತು. ಅದು ಪ್ರಾಚೀನ ಹೆಸರೇ. ಮೊದಲು ಮಾನ್ಯಖೇಟ, ಮುಂದೆ ಮಡಕೇಡ. ಅವನು ಎಷ್ಟು ಸ್ಟ್ರಿಕ್ಟ್ ರಾಜನಾಗಿದ್ದ ಅಂದರೆ, ಅವನ ಮಗ ಬಹಳ ದುರ್ಮಾರ್ಗನಾಗ್ತಾನೆ, ಕೃಷ್ಣ ಅಂತ ಹೆಸರು. ಅವನು ಮುಂದೆ ಶತ್ರು ಪಡೆ ಸೇರ್ಕೊಂಡ್ಬಿಡ್ತಾರೆ ಅನ್ಯಾಯ ಅಂತ ಕೇಳಿದರೆ. ಅದು ಭಾರಿ ಸಿಟ್ಟು ಬಂದು ಅವನಿಗೆ ಹಿಡಿಸ್ತರಿಸಿ ಮಣದಂಡ ನಿಲ್ಲಿಸ್ತಾನೆ. ಮಗನಿಗೆ ಆಶ್ಚರ್ಯ ಅಂತ ಕೇಳಿದರೆ, ಸ್ವಂತ ಮಗನನ್ನ ಕೊಲ್ಲ ಕಾನೂನು ಮಾಡಿದನಂತೆ. ಬಹಳ ಆಶ್ಚರ್ಯ ಆಗಿದೆ ಜನಗ. ಅಷ್ಟು ನಿಷ್ಠುರವಾಗಿರ್ತ ನ್ಯಾಯವಾದಿ ನೃಪತುಂಗ ರಾಜ. ಅವನ ಮುಖದಲ್ಲಿ ಅದು ಅವನ ಒಂದು ಹೊಸ ಮುಖ ಅದು. ಕೊನೆಗೆ ಅವನ ಕಾಲಕ್ಕೆ ಯಾವುದೋ ಕಾರಣದಿಂದ ಮತ್ತೆ ಅವನ ಹೆಂಡತಿ ಒಂದು ಭಾರಿ ಕೇಳ್ಕೊಂಡಿದ್ದಕ್ಕೆ ಅವನು ಜೀವದಾನ ಮಾಡ್ತಾನೆ. ಅಂಥ ನೃಪತುಂಗನ ಕಾಲಕ್ಕೆ ನಿರ್ಮಾಣವಾದ ಮಡಕೇಡದಲ್ಲಿ ಇವರು ವಾಸ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ದಿವಸ ಆ ಸಾಧ್ಯರಾಡುವಂತೆ ಅಂತ ಕೇಳಿದೆ, ಅಶ್ವಾರೋಹಿಗಳ ಇರತಕ್ಕಂಥ ಸ್ಥಳ, ಸ್ಪೆಷಲ್ ಫೋರ್ಸ್ ಕರೀತಾರಲ್ಲ ಕುದುರೆಗಳ ಮೇಲೆ ಓಡಾಡೋ ಎಕ್ಸ್ಪರ್ಟ್, ಅದಕ್ಕೆ ಸಾಧ್ಯನಾಡು, ಸಾಧ್ಯ ಅಂದ್ರೆ ಸಂಸ್ಕೃತ ಕುದುರೆಗಳು ಅಂತ ಅರ್ಥ. ಸಾಧ್ಯನಾಡು ಅಂದ್ರೆ ಅಶ್ವಾರೋಹಿಗಳ ರಾಜ್ಯ ಅಂತ ಹೆಸರು. ಅಲ್ಲಿ ಹೇಳ್ತಾರೆ ಮಡಕೇಡ ರಾಷ್ಟ್ರಕೂಟರುಗಳು ಅಶ್ವಾರೋಹಿಗಳು ಪ್ರಸಿದ್ಧರಾಗಿಬಿಟ್ಟು ಬೇರೆ ದೇಶದ ಜನ ಸಹಾಯ ಕೇಳಿದಾಗ ತಮ್ಮ ಕುದುರೆ ಪಡೆ ಕಳಿಸ್ಕೊಡ್ತಿದ್ರಂತೆ. ಕುದುರೆ ಪಡೆಯನ್ನು ಕಳಿಸ್ಕೊಡೋಷ್ಟು ಮಟ್ಟಿಗೆ ಅವರು ನಿಪುಣರಾಗಿದ್ದರು. ಸೊ ಮಗನಿಗೂ ಅದನ್ನು ಕಲಿಸಿದ್ರು. ಒಳ್ಳೆ ಅನೇಕ ವರ್ಷಗಳಾಯಿತು. ಆ ವರ್ಷಕ್ಕೆ ಒಳ್ಳೆ ಎಲ್ಲ ಕುದುರೆ ಸವಾರಿ ಕತ್ತಿ ಯುದ್ಧ ಮಾಡೋದು ಎಲ್ಲ ಯುದ್ಧದಲ್ಲಿ ಪಾರಂಗತರಾಗಿ ತಯಾರಾಗಿದ್ದರು. ಬೇಟೆ ಆಡಲಿಕ್ಕೆ ಅಂತ ಹೊರಟರು ಒಂದು ದಿವಸ, ಬೇಸಿಗೆಯ ಕಾಲ, ಬೇಟೆಗೆ ಆಡಲಿಕ್ಕೆ ಹೊರಟರು. ಒಳ್ಳೆ ಮಧ್ಯಾಹ್ನದ ಸಮಯ, ಹೇಳ್ತಾರೆ ರವಿ ಕಿರಣ ವಿಷಣ್ಣ, ರವಿ ಕಿರಣ ವಿಷಣ್ಣ, ಸೂರ್ಯನ ಕಿರಣಗಳಿಗೆ ಬಹಳಷ್ಟು ಬಿಸಿಲು. ಆ ಕಡೆ ಬಿಸಿಲು ಅಂದ್ರೆ ಉಚ್ಚಾಬಟ್ಟೆ ಬಿಸಿಲು, ಈಗಲೂ ಭಾರಿ ಬಿಸಿಲು. ಆ ಗುಲ್ಬರ್ಗ ಬಿಸಿಲು ಅಂದ್ರೆ ಹೆಸರುವಾಸಿಯಾದದ್ದು. ಆ ಬಿಸಿಲಿಗೋಸ್ಕರ ತುಂಬಾ ಬಾಯಾರಿಕೆ ಆಯಿತು. ಜೊತೆ ಸಹಚರರು ಎಲ್ಲ ಇದ್ರು, ನೀರು ಸಿಗುತ್ತಾ ಅಂತ ನೋಡಿದ್ರು. ಆಗ ಭೀಮಾ ನದಿ ಕಾಣಿಸ್ತು. ಈ ಕಡೆ ಸಂಚಾರ ಮಾಡಿ ದೂರ ಹೋಗಿದ್ರು, ಕಾಗಿನ ಮುಂದೆ ಭೀಮಾ ನದಿ ಸೇರುತ್ತೆ ಅಂತ ಹೇಳಿಲ್ಲ. ಆ ಕಡೆ ಸಂಚಾರ ಮಾಡ್ತಾ ಆ ಕಡೆಗೆ ಹೋದ್ರು, ಹೋದ ತಕ್ಷಣ ನೀರು ಕಾಣಿಸ್ತು, ಕುಡಿಲಿಕ್ಕೆ ಅಂತ ಹೊರಟ್ರು. ಇದು ಒಂದು ದೃಶ್ಯವಾಯಿತು, ಕುಡಿಲಿಕ್ಕೆ ಅಂತ ಹೊರಟ್ರು. ಎಷ್ಟು ಬಾಯಾರಿಕೆ ಆಗಿತ್ತು ಅಂದ್ರೆ ಇಳಿದು ಕುಡಿಯೋಷ್ಟು ಪೇಷನ್ಸ್ ಇರಲಿಲ್ಲ. ನಮ್ಮ ಜನ ನಿಂತು ಕುಡೋದು, ನಿತ್ಯನೇ ನಿಂತು ಕುಡೋದೇ ಅಭ್ಯಾಸ, ಪೇಷನ್ಸ್ ಇರೋದಿಲ್ಲ, ಅಲ್ಲ ಜ್ಞಾನ ಇರೋದಿಲ್ಲ. ಫಸ್ಟ್ ಅವರಿಗೆ ಅಷ್ಟು ಬಾಯಾರಿಕೆ ಆಗಿತ್ತಂತೆ, ತಕ್ಷಣ ಕುಡಿಲಿಕ್ಕೆ ಹೋದ್ರು. ಅದಕ್ಕಿಂತ ಹೆಚ್ಚೇನು ಗೊತ್ತೇನು ಅವ್ರು ಯೋಚನೆ ಮಾಡಿದ್ರು, ತುಂಬಾ ಜನ ಗೊತ್ತಿಲ್ಲ. ಆ ಕುದುರೆಗೂ ಬಾಯಾರಿಕೆ ಆಗಿದೆ, ಅದು ಕುಡಿಲಿ ಅಂತ ಇನ್ನೊಂದು ಜೊತೆಗೆ ಎರಡು ಒಟ್ಟಿಗೆ ಮಾಡಿಬಿಟ್ರೆ, ತಾವೇ ಹೋಗಿಬಿಟ್ರೆ ಒಟ್ಟಿಗೆ ಆಗುತ್ತೆ ಅಂತ ಆ ಕುದುರೆನ ಮುಗಿಸ್ಬಿಟ್ರೆ ಅದರೊಳಗಡೆ. ಅವರಿಗೆ ಅವಸರ, ತಮಗೆ ಅವಸರ ಎಷ್ಟಿತ್ತು, ಕುದುರೆಗೂ ನೀರು ಸಿಗಬೇಕು ಅನ್ನೋ ಅವಸರ ಅಷ್ಟಿತ್ತು. ಆದ್ದರಿಂದ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನುಗ್ಗಿದ್ರಂತೆ. ಆ ಕುದುರೆ ನೀರು ಕುಡಲಿಕ್ಕೆ ಶುರು ಮಾಡ್ತಾ ತಾವು ಬಾಯಿ ಹೆಚ್ಚಿದ್ರು ಇಮಿಡಿಯೇಟ್ ಆಗಿ. ಅದೊಂದು ವಿದ್ಯೆ ಇದ್ದಾಗ ಲೆಕ್ಕ, ಒಂದ್ ಕಡೆಗೆ ವಿದ್ಯೆ ಹೌದು, ಒಂದ್ ಕಡೆಗೆ ಇದು. ಆಕ್ಚುಲಿ ನವಾರಿ ಅಂಜನಿನ ಅಪಿಬೇತ್ ಅಂತ ಒಂದು ಮಾತಿದೆ, ಬೊಗಸೆಯಲ್ಲಿ ನೀರು ಕುಡಿಬಾರದು, ಬಾಯಿ ಹೆಚ್ಚಿ ನೀರು ಕುಡಿಬಾರದು, ಬಾಯಿ ಹೆಚ್ಚಿ ನೀರು ಕುಡಿಬಾರದು, ಕಚ್ಚಿ ಕುಡಿಬಾರದು, ಕಚ್ಚಿ ಕುಡಿಬಾರದು, ಎತ್ತಿ ಕುಡಿಬೇಕು. ಕೆಲವು ನಿಯಮಗಳೆಲ್ಲ ಕೂಡ ನಿಯಮಗಳೆಲ್ಲ ವಿರುದ್ಧ ಮನುಸ್ಮೃತಿ ಅದು. ನವಾರಿ ಅಂಜನಿನ ಅಪಿಬೇತ್ ಅಂತ ಹೇಳಿ ಅವರು ಬಾಯಿ ಹಾಕಿದ್ರು. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ನೋಡ್ತಾ ಕೂತಿದ್ದಾರೆ ಆ ಕಡೆಗೆ. ಸಂಧ್ಯಾವಳಿ ಅಂತ ಸ್ಪಾಟ್ ಹೆಸರು, ಸಂಧ್ಯಾವಳಿ ಅಂತ ಹೆಸರು. ಅಲ್ಲಿ ಒಬ್ರು ತಪಸ್ವಿಗಳು ಆ ಕಡೆ ದಂಡದಲ್ಲಿ ಕಾಯಕ ಕೂತಿದ್ದಾರೆ. ನೀರು ಜಾಸ್ತಿ ಇರೋದಿಲ್ಲ ಅಲ್ಲೆಲ್ಲ ಕೂಡ, ಅದಕ್ಕೋಸ್ಕರ ಕುದುರೆ ಬಿಡ್ಲಕ್ಕೂ ಸಾಧ್ಯವಾಗಿತ್ತು. ಆ ಕಡೆ ನೋಡ್ತಾ ಇದ್ದಾರೆ ಅವರು. ಅವರು ಅಕ್ಷೋಭ್ಯ ತೀರ್ತರು ಅಂತಾರೆ ಅವರೇ. ಅವರೇ ಅದು ಕೂತಿದ್ರು ಬಂದು ಅಂತ ಕೇಳಿದ್ರೆ ಅವ್ರ ದೊಡ್ಡ ಸಮಸ್ಯೆ ಶುರುವಾಗಿತ್ತು. ಅವರು ಆಚಾರ್ಯರ ಪೀಠವನ್ನ ಆಚಾರ್ಯರ ಆದೇಶದಂತೆ ಮೊದಲು ಆಳಿದವರು ಪದ್ಮನಾಭ ತೀರ್ಥರು, ಆಮೇಲೆ ಬಂದವರು ನರಹರಿ ತೀರ್ಥರು, ಆಮೇಲೆ ಮಾಧವ ತೀರ್ಥರು, ಆಮೇಲೆ ಅಕ್ಷೋಭ್ಯ ತೀರ್ಥರು. ಪೀಠ ಆಮೇಲೆ ಯಾರಿಗೆ ಕೊಡಬೇಕು ಅಂತ ಸಮಸ್ಯೆ ಇರಲಿಲ್ಲ. ಆಚಾರ್ಯ ಎಲ್ಲರೂ ಹೇಳಿಬಿಟ್ಟಿದ್ರು, ಆಗ್ಲಿ ಇವರಾದ್ಮೇಲೆ ಇವರಿಗೆ, ಅವರಾದ್ಮೇಲೆ ಅವ್ರ ಯೋಚನೆ ಇರಲಿಲ್ಲ. ಅಕ್ಷೋಭ್ಯ ತೀರ್ಥರ ಸಮಸ್ಯೆ ಬಂತು, ಮುಂದೆ ಯಾರಿಗೆ ಕೊಡಬೇಕು ಅಂತ ಸಮಸ್ಯೆ ಬಂತು. ಇವತ್ತು ಸಮಸ್ಯೆನೇ ಇಲ್ಲ, ಕೊಡೋ ಬದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯೋಚನೆ ಇರೋದಿಲ್ಲ. ಆದ್ದರಿಂದ ಅದು ಬೇರೆ, ಅಲ್ಲಿ ಸಮಸ್ಯೆ ಏನು ಗೊತ್ತೇನು, ಮಠ ಅಂತ ಹೇಳಿದ್ರೆ ದೊಡ್ಡ ಜವಾಬ್ದಾರಿ. ಇವತ್ತು ವಿ ಸಿ ತನ್ನ ಮಗನಿಗೆ ಕೊಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಇವತ್ತಿಗೂ ಗುಣ ಅವ್ರಿಗೆ ಕಾಂಪಿಟೆಂಟ್ ಅಪಾಯಿಂಟ್ ಆದವನು ಮಾತ್ರ ಕೊಡಬೇಕೆ ಹೊರತು ಇವತ್ತು ಆ ಪವರ್ಸ್ ಇಲ್ಲ. ನಮ್ಮ ಸರ್ಕಾರ ಸಾರ್ಪಾಲು ವಾಸಿ, ಮಠಗಳಿಗಿಂತ ಸರ್ಕಾರದ ನಿಯಮಗಳು ಎಷ್ಟೋ ಭದ್ರ. ತನ್ನ ಮಗನ ಅಪಾಯಿಂಟ್ ಮಾಡೋ ಶಕ್ತಿ ಯಾವ ವಿ ಸಿಗೂ ಇಲ್ಲ ಇವತ್ತು. ಅವ್ನು ಟೋಟಲಿ ಕ್ವಾಲಿಫೈಡ್ ಆಗಿದ್ರು ಕೂಡ ಮಾಡಕ್ಕೆ ಸಾಧ್ಯ ಇಲ್ಲ. ಇನ್ನು ಅನ್ಕ್ವಾಲಿಫೈಡ್, ನಾನ್ ಕ್ವಾಲಿಫೈಡ್ ಅಂದ್ರೆ ಕತೆ ಮುಗಿದೋಯ್ತು ಅಲ್ಲಿ. ಅದಕ್ಕೆ ಅವ್ರು ಮಠ, ಒಂದು ಕೆಟ್ಟ ವಿ ಸಿ ಬಂದ್ರೆ ಯೂನಿವರ್ಸಿಟಿ ಕೆಟ್ಟ ಹೋಗುತ್ತೆ, ಕೆಟ್ಟ ಯಜಮಾನ ಇದ್ರೆ ಮನೆ ಕೆಟ್ಟ ಹೋಗುತ್ತೆ, ಕೆಟ್ಟ ರಾಜ ಇದ್ರೆ ರಾಜ್ಯ ಕೆಟ್ಟ ಹೋಗುತ್ತೆ, ಕೆಟ್ಟ ಮಠಾಧೀಶ ಇದ್ರೆ ಸಮಾಜ ಕೆಟ್ಟ ಹೋಗುತ್ತೆ. ಅದಕ್ಕೆ ಅವರು ಸಾಮಾನ್ಯ ಒಬ್ಬ ವ್ಯಕ್ತಿ ಮಗ ಬೇಕು ಅಂತ ಹೇಳಿ ಒಬ್ಬ ಗೃಹಸ್ಥ ಏನಾರು ತಪಸ್ಸು ಮಾಡಿದ್ರೆ ಮನೆ ಉಳಿಸ್ಲಕ್ಕಷ್ಟೆ, ವಂಶ ಉಳಿಸ್ಲಕ್ಕಷ್ಟೆ, ಅವ್ರು ಹಾಗಲ್ಲ, ಇದು ಸಮಾಜ ಉಳಿಸ್ಬೇಕು. ಅದಕ್ಕಾಗಿ ಅವರು ತಪಸ್ಸು ಮಾಡಿದ್ರಂತೆ, ದೇವರನ್ನು ಕುರು ತಪಸ್ಸು ಮಾಡಿ ನನಗೆ ಒಳ್ಳೆ ಶಿಷ್ಯ ಸಿಗಲಿ. ಅದೇ ಹೊಸ ವಿಚಾರ ಅಲ್ಲ, ಉಪನಿಷತ್ತಿನ ಮಾತದು. ಅಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಒಳ್ಳೆ ಗುರು ನಿತ್ಯ ದೇವನು ಕೇಳ್ಕೊತಾನಂತೆ, ಶಿಷ್ಯರು ಬರಲಿ ನನ್ನ ಹತ್ರ ಅಂತ ಹೇಳಿ. ಪಾಠ ಹೇಳಿ ಹೇಳೋದಿಲ್ಲ ಶಿಷ್ಯರ, ಪಾಠ ಹೇಳೋದು ಯಾರಿಗೀಗ? ಕಾಲೇಜ್ ತೆಗೆದ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡಬೇಕಾಗ? ಆ ಥರ ಸ್ಟೂಡೆಂಟ್ಸ್ ಇಲ್ಲದೆ ಹೋದರೆ ಹೇಗೆ ಪಾಠ ಮಾಡೋಕ್ಕಾಗೋದಿಲ್ವೋ? ವಿದ್ಯಾರ್ಥಿಗಳು ಬೇಕೇ ಬೇಕು, ವಿದ್ಯಾರ್ಥಿಗಳನ್ನು ಕೊಡು ಅಂತ ಕೇಳೋ ಹಾಗೆ. ಒಬ್ಬ ಗುರು ಬರೀ ಗುರು ಆದರೆ ವಿದ್ಯಾರ್ಥಿಗಳು ಸಿಕ್ಕರೆ ಸಾಕು. ಇಲ್ಲಿ ಅರ್ಹ ವಿದ್ಯಾರ್ಥಿ ಸಿಕ್ಕು ಮಠ ಉಳಿಸ್ಬೇಕು, ಹೈಲಿ ಕಾಂಪಿಟೆಂಟ್ ಆಗಬೇಕು. ಅವ್ರು ಎಷ್ಟು ಗಾಬರಿ ಅಕ್ಷೋಭ ತೀರ್ಥರಿಗೆ ಅಂದರೆ ಆಚಾರ ಕೂತ್ಕೊಂಡು ಕೂತ ಪೀಠ ಇದು. ಇದನ್ನು ಒಪ್ಪಿಸಬೇಕಾದ್ರೆ 100% ಸರಿ ಇರಬೇಕು. ಸ್ವಲ್ಪ ತಪ್ಪು ಮಾಡಿದರೆ ಪರಂಪರೆನೇ ಕೆಟ್ಟ ಹೋಗುತ್ತೆ ಅಂತ ಎಷ್ಟು ಕಾಳಜಿ ಇತ್ತು ಅಂದರೆ ತಪಸ್ಸು ಮಾಡೋದು ಅಂದರೆ ಏನರ್ಥ? ಅದು ಮಾಡಿದರು, ದೇವರು ಅನುಗ್ರಹ ಮಾಡಿದರು. ಆಯ್ತು, ನಿಮ್ಮ ಶಿಷ್ಯ ಸಿಗ್ತಾನೆ ಕೊಡಿ ಅಂತ ಹೇಳಿದರು. ಒಗಟು ಅಂದ್ರೆ ಅದೇನೆ, ದೊಡ್ಡ ವಿದ್ವಾಂಸ ಬರ್ತಾನೆ ಕೊಡಿ ಅಂದರೆ ಆಶ್ಚರ್ಯ ಆಗ್ತಿರಲಿಲ್ಲ. ಒಬ್ಬ ವ್ಯಕ್ತಿ ಬರ್ತಾನೆ, ಕುದುರೆ ಮೇಲೆ ಕೂತ್ಕೊಂಡೆ ಬಾಯಿ ಹೆಚ್ಚು ನೀರು ಕುಡಿತಾರೆ, ಆತನ ಕೊಟ್ಟು ಬಿಡಿ, ಇದು ಒಗಟಾಯ್ತು. ಅದು ವಂಡರ್ಸ್ ಅಂದ್ರೆ ಅದೇನೆ, ಯಾವುದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕುರುವೆ ಏರ್ಮಂತನ ಕೋಣ ಮಂತ್ರ ಅಂದ್ರೆ ಯಮನ ಕೋಣನೇ ಬರಬೇಕಾ? ಅದು ಮಿರಕಲ್ಲ ಅಂದ್ರೆ ಅದು. ವ್ಯಕ್ತಿ ಬರ್ತಾರೆ, ಇಂಥ ವ್ಯಕ್ತಿ ಕೊಟ್ಟು ಬಿಡು, ಅವರೆಲ್ಲ ವ್ಯಾಖ್ಯಾರ್ಥ ಮಾಡ್ಲಿಕ್ಕೆ ಅಂಥ ವಿಷಯಗಳೆಲ್ಲ ಶಾಸ್ತ್ರ ಬಲ್ಲವರಿಗೆ ತೀರಾ ಕಾಮನ್. ಅದು ಗುರ್ತು ಸಿಕ್ಕಾಗಾಯ್ತಾರೆ, ಕಾಯ್ಕೊಂಡು ಕೂತಿದ್ದ ಶಿಷ್ಯನ ಕಾಯ್ಕೊಂಡು ಕೂತಿದ್ದಾರೆ, ಅಚ್ಯುತ ಪ್ರೇಷ್ಠರು ಕಾಯ್ಕೊಂಡು ಕೂತಿದ್ದಕ್ಕೆ ಮಧ್ವಾಚಾರ್ಯ ಸಿಕ್ಕರು ಅವರಿಗೆ, ಇವರು ಕೂಡ ಜಯತೀರ್ಥರು ಸಿಕ್ಕರು ಅಷ್ಟೇ. ಶಿಷ್ಯರನ್ನ ಕಾದವರೇ, ಇಬ್ಬರು ಗುರುಗಳು ಶಿಷ್ಯರನ್ನ ಕಾದವರೇನೆ, ಅದಕ್ಕೆ ಹೇಳ್ತಾರೆ ದ್ರೋಣಾಚಾರ್ಯ ಹೇಗೆ ಅರ್ಜುನನ್ನ ತಯಾರು ಮಾಡಿದ್ರು, ಅಶೋಭ ತೀರ್ಥರು ಜಯತೀರ್ಥನ ತಯಾರು ಮಾಡಿದ್ರು ಅಂತ ಹೇಳ್ತಾರೆ. ಅದು ದೃಷ್ಟಾಂತ ಅಲ್ಲೇ ಕೊಡ್ತಾರೆ, ಸ್ತೋತ್ರದೊಳಗೆ ಕೊಡ್ತಾರೆ ದೃಷ್ಟಾಂತ. ಅದು ಬಂದು ನೋಡಿ ಅವ್ರ ಬಾಯಿಂದ ಒಂದು ಮಾತು ಬಂತು, ಸ್ವಪ್ನದಲ್ಲಿ ಆಗಿದ್ದಿಷ್ಟೇ, ಒಬ್ಬ ವ್ಯಕ್ತಿ ಬರ್ತಾನೆ ನೀರು ಕುಡಿತಾನೆ ಆತ ಕೊಟ್ಟು ಬಿಡಿ ಅಂತ ಹೇಳಿದ್ರು ಅಷ್ಟೇನೆ. ಆದ್ರೆ ಇವ್ರಿಗೆ ಒಂದು ಮಾತು ಬಾಯಿಂದ ಬಂದ ತಕ್ಷಣನೆ ನೋಡಿದ ತಕ್ಷಣ ಕಿಂ ಪಶು ಪೂರ್ವದೇಹೇ ಅಂತ ಕೇಳಿದ್ರು. ಆ ರೀತಿ ನೀರು ಕುಡಿಯೋದು ನೋಡಿದ ತಕ್ಷಣ ಕಿಂ ಪಶುಹು ಪೂರ್ವದೇಹ, ಪಶುಗಳು ತಾನೇ ಬಾಯಷ್ಟು ನೀರು ಕುಡಿಯೋದು, ಅದು ಕಿಂ ಪಶು ಪೂರ್ವದೇಹ ಅಂತ ಕೇಳಿದ್ರು. ಈ ಮಾತು ಇವತ್ತು ಎಲ್ರಿಗೂ ಹೇಳ್ಬೇಕು ಅಂತ ಕಾಲ ಬಂದೋಗ್ಬಿಟ್ಟು, ನಿಂತ್ಕೊಂಡು ಆರಾಮ್ ನೀರು ಕುಡಿತಿರ್ತಾರೆ ನೋಡಿದ್ರೆ ಕಿಂ ಪಶು ಪೂರ್ವದೇಹ ಅಲ್ಲ ಅದ್ಯ ದೇಹಿ ಅಸ್ಮಿನ್ ದೇಹ ಅಂತ ಕೇಳಬೇಕು. ಅದು ಈಗಲೇ ಪಶು ಇದ್ದಾಗ ಲೆಕ್ಕ ಅದು ಒಂಡರ ಹಿಂದಿನ ದೇಹದ ಸಂಸ್ಕಾರ ಅಂತ ಕರೀತಾರೆ. ಸಂಸ್ಕಾರೋ ಬಲವಾನ್ಯತಃ, ಯಾವ್ದಾರು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ತಕ್ಷಣ ಚೇಂಜ್ ಆಗೋದಿಲ್ಲ. ಅದು ಮನೆ ಆಗಿ ವಾಸ್ತು ಬದಲಾಯಿಸೋ ಪದ್ಧತಿ ಬಂದ್ಬಿಟ್ಟಿದೆಯಲ್ಲ, ಇವರು ಮಾರು ಆ ಕಡೆ ಮಾಡಿಬಿಟ್ಟಿರ್ತಾರೆ, ಎಷ್ಟೋ ದಿವಸ ಮತ್ತೆ ಹಳೆ ರೂಪ ಹೋಗ್ತಿರ್ತಾರೆ ಅದೇ ಟೈಪೇ ಅಭ್ಯಾಸ ಆಗಿಬಿಟ್ಟಿರ್ತಾರೆ ಹಾಗೆ. ಯಾಕೆಂದ್ರೆ ಅದು ಬೇಗ ಹೋಗೋದಿಲ್ಲ ಅದು ಒಂದು. ಆ ದೃಷ್ಟಿಯಿಂದ ಇವರಿಗೆ ಸಂಸ್ಕಾರ ಬಲದಿಂದ ಕುಡಿದ್ರಿ ಅಂತ ದೃಷ್ಟಿಯಿಂದ ಅವ್ರಿಗೇನು ಬಾಯಿಂದ ಮಾತು ಬಂತು, ಅವ್ರಿಗೆ ಹೊಸ ಅನೇಕ ಅರ್ಥ ಬಂದೋಯ್ತು ಆ ಮಾತಿಗೆ. ಏನರ್ಥ ಅಂದ್ರೆ, ಯಾವ ಪಶುವನ್ನು ತೋರಿಸಿ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ ಅಂತ ಹೇಳಿದ್ರು, ಆ ಪಶು ನೀನೇನಾ? ಆ ಅರ್ಥವಂತವ್ರು ಅಲ್ಲಿ ಇದ್ದವರು ಇವರು ಕೂಡ ಆಚಾರ ಸಾಕ್ಷಾತ್ ಶಿಷ್ಯರ್ತಾನೆ ವ್ಯಾಖ್ಯಾನ ಬರೀತೆ ಅಂತ. ಆ ಪಶು ಕಿಂ ಸಹ ಪಶು ಕಿಂ ತ್ವಂ, ಆ ಪಶು ನೀನೇನಾ? ಆ ಅರ್ಥ ಕೂಡಿಕೊಂಡಿತ್ತು ಅದಕ್ಕೆ. ಇನ್ನೊಂದು ಹೊಸ ಅರ್ಥವನ್ನು ಆಚಾರ್ಯ ಬೃಹದಾರಣ್ಯ ಭಾಷೆಯಲ್ಲಿ ಹೇಳ್ತಾರೆ, ಪಶುಗಳು ಅಂತೇಳಿ ಕರೀತಾರಂತೆ. ಮನುಷ್ಯ ಪಶು, ದೇವ ಪಶು ಅಂತ ಎರಡು ಭಾಗ ಮಾಡ್ತಾರೆ. ಮನುಷ್ಯ ಪಶು ಅಂದ್ರೆ ಬರೀ ಮನುಷ್ಯರಷ್ಟೇ, ದೇವ ಪಶು ದೇವ ತತ್ವವಿತ್ ದೇವಗೌಃ ಪ್ರೋಕ್ತ ಅಂತ ಆಚಾರ್ಯರ ಮಾತು. ತತ್ವಜ್ಞಾನಿಗಳನ್ನ ಗೋವುಗಳು ದೇವ ಗೋವುಗಳು ಅಂತ ಕರೀತಾರೆ. ಅದಕ್ಕೆ ಈ ಅರ್ಥ ಬಂದಿದೆ, ನೀ ದೇವಗೋವು ನೀನೇನ ಆಗಿದ್ರೆ? ಆ ಅರ್ಥದಲ್ಲಿ ಬಂದು ಎರಡು ಅರ್ಥದಲ್ಲಿ ಬಂತು. ಅವ್ರು ಬಂದಿದ್ದು ಆಕಸ್ಮಿಕವಾಗಿ, ಆ ರೀತಿ ಆಕಸ್ಮಿಕ ಬಂದ ಮತ್ತೆ ವಾಲ್ಮೀಕಿ ರಾಮಾಯಣಕ್ಕೆ ನಾಂದಿ ಆಯ್ತು. ನೋಡಿದ್ರು ಅವರು ಕಂಚಪಕ್ಷಿ ಜೋಡಿನ, ಅವ್ರು ಹೊಡೆದ ಬೇಡ ವಾಲ್ಮೀಕಿ ಬಾಯಿಂದ ಮಾತು ಬಂತು. ಮಾನಿಷಾದ ಪ್ರತಿಷ್ಠಾಂತ್ವ ಮಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಈ ಮಾತು ಬಂತು. ಅವ್ರಿಗೆ ಆಶ್ಚರ್ಯ ಆಯ್ತು, ನಾನು ಏನು ಯೋಚನೆ ಮಾಡಿದ್ರೆ ಹೇಗೆ ಮಾತು ಬಂತು ಅವರೇ ಅನ್ಕೊಂಡ್ರೆ. ಆಮೇಲೆ ಆಗ ಬ್ರಹ್ಮದೇವರು ಬಂತು, ನೋಡು ನಿಂಬಾಯಿಂದ ಮಾತು ಬಂದಿದ್ದಷ್ಟೇ, ನಾನು ಅನಿಸಿದ್ದು ಅಂತ ಹೇಳ್ತಾರೆ. ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನ ಇಚ್ಛೆಯಿಂದ ಬಂತು, ಬಾಯಿ ನಿಮ್ಮದು ಮಾತು ನಂದು ಅಂತ ಹೇಳಿದ್ರಂತೆ. ಇಲ್ಲ ಹಾಗೇನೆ ಮಾತು ಬಾಯಿಂದ ಬಂತು, ಆಚಾರ್ಯ ನುಡಿಸಿದಾಗಾಯ್ತು ಅವರಿಗೆ. ಆ ಮಾತು ಬರ್ತಿರ್ಲಿಕ್ಕೆ ಇವರಿಗೆ ಶಾಕ್ ಹೊಡೆದಾಗಾಯ್ತು, ಹಿಂದಿನಿಂದೆಲ್ಲ ತಕ್ಷಣ ಜ್ಞಾಪಕ ಆಗಿಬಿಡ್ತದೆ. ಕಿಂಪಶು ಪೂರ್ವದ ಪಶುವಾಗಿದ್ದು ನೀವು ಆಚಾರ್ಯರ ಮುಂದೆ ಕೂತಿದ್ದು ಅವ್ರು ಬದುಕಿ ಎಲ್ಲ ಜ್ಞಾಪಕ, ಪಾಠ ಎಲ್ಲ ಸರಕ್ಟೇ ಒಂದು ಸರ್ತಿ ಬಂದಾಗಾಯ್ತು. ಇದು ಮೆರಕಲ್ ಅಂದ್ರೆ ಮೆರಕಲ್, ಇದು ಬಹಳ ಆಶ್ಚರ್ಯ ಅಂದ್ರೆ ಅವರ ಜೀವನದಲ್ಲಿ. ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ, ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಆ ಒಂದು ಮೊಮೆಂಟ್ ಬಂದ್ರೆ ಹಿಂದಿನ ಕಾಲದೆಲ್ಲ ಜ್ಞಾಪಕ ಆಗುತ್ತೆ. ನಮ್ಮಲ್ಲಿ ಒಬ್ಬೊಬ್ಬರಿಗಾಗಲಿಲ್ಲ ಇದು ಒಂದು. ವಿಜಯದಾಸರು 33 ವರ್ಷದಲ್ಲಿ ಏನೇನೂ ಗೊತ್ತಿಲ್ಲ ಅವ್ರಿಗೆ. ಯಾರು ಬೈದ್ರೆ ಎದ್ದು ಹೋಗ್ಬೇಕು, ಕೂತ್ರ ಕೂತ್ಬೇಕು, ಬರಲಿಕ್ಕಿಲ್ಲ, ಓದ್ಲಿಕ್ಕಿಲ್ಲ, ಏನೇನೂ ಇಲ್ಲ. ಒಂದು ಫೈನ್ ಡೇ ನೈಟ್ ಮಲಗಿದ್ದಾರೆ, ಸೂಚನೆ ಆಯಿತು ವಿಜಯ, ಮರುದಿವಸ ಬೆಳಗ್ಗಿಂದ ವಿಜಯದಾಸರವರು. ಟೋಟಲ್ ಚೇಂಜ್, ಒಂದು ಪುಸ್ತಕ ಹಿಡಿದು ಓದ್ದವರೇ ಅಲ್ಲ. ಇವತ್ತು ಯಾವ ಪುಸ್ತಕ ಹಿಡಿದು ಒಬ್ಬರದ್ದು ಅರ್ಥ ಆಗಲ್ಲ, ಅಷ್ಟರ ಮಟ್ಟಿಗೆ ಪೂರ್ವವಾದ ವಿಷಯಗಳು ಬರೀತಾರೆ. ದೊಡ್ಡ ಅವರು ಸುಳಾದಿಗಳು ಅಂದ್ರೆ ದೊಡ್ಡ ತತ್ವಶಾಸ್ತ್ರದ ಒಂದು ಇದು ಎನ್ಸೈಕ್ಲೋಪೀಡಿಯಾ ಇದ್ದಾಗೆ, ಅಂತ ಪೂರ್ವ ಗ್ರಂಥಗಳು. ವ್ಯಾಸತ್ವಜ್ಞ ತೀರ್ಥರು 30, ಅವರು ಹಾಗೆ 30, ಏನೇನು ಇಲ್ಲ. ಅವ್ರ ಅಪ್ಪ ಎಷ್ಟು ಗಾಬರಿ ಆಗಿತ್ತು ಅಂತ ಕೇಳಿದ್ರೆ, ಏನು ಗತಿ ಹುಡುಗಂದ ನಾಳೆ ಏನು ಗತಿ ಅಂತ ಪ್ರಶ್ನೆ ಗೋಪಾಲದಾಸನ ಕೇಳಕ್ಕೆ ಹೋದ್ರಂತೆ. ಅವ್ರು ಹೇಳಿದ್ರಂತೆ, ಇವ್ರು ದೊಡ್ಡ ವಿದ್ವಾಂಸನ ಆಗ್ತಾನೆ ಅಂತ ಹೇಳಿದ್ರಂತೆ. ಅವ್ರು ನಕ್ಕು ಬಿಟ್ಟರಂತೆ, ನೆಟ್ಟ ಸಂಧ್ಯಾನೆ ಮಾಡಿದ್ರೆ ಸಾಕಾಗಿದೆ ಅಂತ ಬರ್ತಾರೆ. ಪಾಪ ನೋಡಿದ್ರೆ ಎಂಥ ವಿದ್ವಾಂಸರಾಗ್ತಾರೆ ಅಂದ್ರೆ, ಅವರು 98 ವರ್ಷ ಆಶ್ರಮ ತಗೊಂಡಾಗ 98 ವರ್ಷ ಅವರಿಗೆ, ಇಮ್ಯಾಜಿನ್ ಮಾಡಿ 98 ವರ್ಷ ಆಶ್ರಮ, 100 ವರ್ಷ ಇರ್ತಾರ ಅವರು. ಆ ಮಗು ಆರೋಗ್ಯ ಸರಿ ಇಲ್ಲ, ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ನೋಡಿದ್ರೆ ಎಂತ ಅವ್ರು ಆಮೇಲೆ ಗ್ರಂಥಗಳು ಬರೀತಾರೆ. ಬೋಧ ಇದ್ದವರು ಅರ್ಥ ಆಗದೆ ಭಾರಿ ಕಷ್ಟ, ಲಘುಪ್ರಭಾ ಗುರುಪ್ರಭಾ ಅಂತ ಹೇಳಿದ್ರೆ ಬರೀ ತರ್ಕಮಯ. ಆಮೇಲೆ ವಾದದಲ್ಲಿ ಎಲ್ಲೆಲ್ಲೋ ಗೆದ್ದು ಬಂದ್ಬಿಡ್ತಾರೆ. ಆಮೇಲೆ ನಮಗೆ ಖುಷಿ ಆಗುತ್ತೆ, ನಮಗೂ 30-40 ಬಂದ್ರು ಬರುತ್ತೆ ಅಂತ. ಆಗ ದೇವರಾಣೆ ತಿಳ್ಕೊಬಾರದು ಅಷ್ಟೇನೆ, ಅವರು ದೇವತೆಗಳಾದ್ರಿಂದ ಬಂತೆ ಹೊರತು ನಾವು ಪೋಸ್ಟ್ ಪೋನ್ ಮಾಡಕ್ಕೆ ಹೇಳಿದ್ದಲ್ಲ ಇದನ್ನೆಲ್ಲ ಕೂಡ. ಆದಷ್ಟು ಬೇಗ ಶುರು ಮಾಡಬೇಕು ಹೊರತು ಅವ್ರಿಗೆ ಎಕ್ಸೆಪ್ಷನ್ಸ್ ಅವರೆಲ್ಲ ಅಂತ ಮಹಾನುಭಾವರು. ಅರೆ ಯಾದವಾರರು ಅಷ್ಟು ದೊಡ್ಡ ಚಿನ್ನವಾರರಾಗಿದ್ದವರು, ಒಂದು ಮಾತಿಗೆ ಚೇಂಜ್ ಅವರು. ಅಗ್ರತೋ ನಾರಸಿಂಹಶ್ಚ ಪುಷ್ಟತೋ ಗೋಪಿನಂದನಃ, ಆ ಒಂದು ಶ್ಲೋಕದಿಂದ ಅವ್ರ ಜೀವನೇ ಬದಲಾಗಿ ಹೋಯ್ತು. ಇದನ್ನೆಲ್ಲ ಯಾತಕ್ಕೆ ಮಾಡಿದ್ರು ಅಂದ್ರೆ ಜಯತೀರ್ಥ ಎಲ್ಲ ಹೇಳ್ತಾರೆ. ವಿಜಯ ಅಕಸ್ಮಾತ್ ಏನಾದರೂ ಜಯತೀರ್ಥರು ದೊಡ್ಡ ವಿದ್ವಾಂಸರ ಮನೆಯಲ್ಲೇ ಹುಟ್ಟಿ ಚಿಕ್ಕಂದಿ ಸಕಾಲಕ್ಕೆ ಉಪನಯನ ಆಗಿ ಒಳ್ಳೆ ಪಾಠ ಪ್ರವಚನ ಆಗಿ ದೊಡ್ಡ ವಿದ್ವಾಂಸರಾಗಿದ್ದರೆ ಇವರು ಆಶ್ಚರ್ಯ ಅನಿಸ್ತಾನೆ ಇರಲಿಲ್ಲ, ಜಗತ್ತಿ ಪುನರ್ಜನ್ಮ ಇರೋದೇ ಗೊತ್ತಾಗ್ತಿರ್ಲಿಲ್ಲ. ಏನು ಗೊತ್ತಿಲ್ಲದ ವ್ಯಕ್ತಿ ಇವತ್ತು ಜಗತ್ತು ಕಂಡ ದೊಡ್ಡ ವಿದ್ವಾಂಸರಲ್ಲಿ ಒಬ್ಬನಾಗ್ತಾನೆ ಅಂತ ಹೇಳಿದ್ರೆ ಅದು ಮಿರಕಲ್ ಅಂತ ಕರೀತಾರೆ. ಅದಕ್ಕೆ ಹಾಗೆ ಮಾಡಿದ್ರಂತೆ ಅವರ ಕೀರ್ತಿ. ನಿಜವಾಗ್ಲೂ ಪುನರ್ಜನ್ಮ ಇದೆ, ಅದು ಸತ್ಯ. ಸಾಧನೆ ಮುಂದಕ್ಕೆ ಜನ್ಮಕ್ಕೆ ಬಂದೇ ಬರುತ್ತೆ. ಎಲ್ಲ ತತ್ವ ಜಗತ್ತಿ ತಿಳಿಸಬೇಕು ಅಂತ ಪರಮಾತ್ಮ ಅವ್ರು ಏನ್ ಮಾಡಿದ್ರಂತೆ, ಶಾಸ್ತ್ರದ ಸಂಪರ್ಕವೇ ಇದ್ದ ಮನೆತನದಲ್ಲಿ ಭಗವಂತ ಹುಟ್ಟಿಸ್ತಾನ ಅವರ. ಆಮೇಲೆ ನೋಡಿದ್ರು ಒಂದು ಕ್ಷಣಕ್ಕೆ ಎಲ್ಲ ಜ್ಞಾಪಕ ಆಯ್ತು. ಸೀದಾ ಅವ್ರ ಹತ್ರ ಬಂದು ಸಾಷ್ಟಾಂಗ ಹಾಕಿದರು. ಸ್ವಾಮಿ ನನಗೆ ಪಾಠ ಹೇಳಿಕೊಡಿ, ಸನ್ಯಾಸ ಕೊಡಿ ಅಂತ ಕೇಳಿದ್ದಲ್ಲ, ಪಾಠ ಹೇಳಿಕೊಡಿ ಅಂತ. ಅಷ್ಟೇ ಆಚಾರ ಶಾಸ್ತ್ರ ಓದಿದ್ದಲ್ಲ, ನಮ್ಮ ಪ್ರಶ್ನೆ ಓದಿದ್ ಮತ್ತಾಕ್ ಓದ್ತಾರೆ ಅಂತೇಳಿ. ಲೌಕಿಕ ಓದಿದ್ದು ಓದಿದ್ರೆ ದಡ್ಡ ಅಂತ ಕರೀತಾರೆ, ಶಾಸ್ತ್ರದಲ್ಲಿ ಓದಿದ್ದನ್ನು ಓದ್ದು ಹೋದ್ರೆ ದಡ್ಡ ಅಂತ ಕರೀತಾರೆ. ಯಾಕೆ ರುಚಿ ಅದು, ಓದಿದ್ದನ್ನೆಲ್ಲ ಕೂಡ ಮತ್ತೆ ಮತ್ತೆ ಓದೋದು ಅಂದ್ರೆ ಆವೃತ್ತಿ ಅಸಕೃದುಪದೇಶಾತ್. ಶಾಸ್ತ್ರವನ್ನು ಪುನಃ ಪುನಃ ಓದಲೇಬೇಕು. ಲೌಕಿಕ ಪುನಃ ಪುನಃ ಓದಬಾರ್ದು. ಸೆಕೆಂಡ್ ಟೈಮ್ ಬಿ ಎಸ್ ಸಿ, ಥರ್ಡ್ ಟೈಮ್ ಬಿ ಎಸ್ ಸಿ ಅಂದ್ರೆ ಮನೇಲಿ ಕೊಡೋದು ವಾಸಿ ಅಂತಾರೆ. 12 ವರ್ಷಕ್ಕೆ ಎಂ ಬಿ ಬಿ ಎಸ್ ಅಂದ್ರೆ ಯಾರೋ ಔಷಧಿ ಬರೋದಿಲ್ಲ ಹತ್ರ. ಆದ್ರೆ ಸುಧಾ ಹೆಚ್ಚು ಓದ್ದಾರೆ ಅಂದ್ರೆ ದೊಡ್ಡ ಗುರು ಆಗಿಬಿಡ್ತಾನೆ ಅಂತ ಅರ್ಥ. ಅದೇ ವ್ಯತ್ಯಾಸ. ಅಧ್ಯಾತ್ಮದಲ್ಲಿ ಆವೃತ್ತಿ ಇರಬೇಕು, ಲೋಕದಲ್ಲಿ ಆವೃತ್ತಿ ಇರಬಾರ್ದು. ಫಸ್ಟ್ ಅಟೆಂಪ್ಟ್ ಮುಗಿಸಿಬಿಡ್ಬೇಕು ಅದನ್ನ. ಇದು ಶ್ರೇಷ್ಠವಾದ ಹಿರಿಮೆ, ಅದಕ್ಕೋಸ್ಕರವಾಗಿ ಹೇಳಿಕೊಡಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಪಾಠ ಅಲ್ಲ ಪೀಠನೇ ಕೊಡ್ತೀವಿ ಅಂದ್ರಂತ ಆ ಗಾಬರಿ ಆಯ್ತವ್ರಿ. ಪಾಠ ಅದು 26 ಪೀಠ ಕೊಟ್ಟರೆ ಮಾತ್ರ ಬರ್ತೀವಿ ಅಂತ ಹೇಳೋ ಕಾಲ ಇದು. ಅವ್ರು ಪೀಠ ಕೊಟ್ಟರೆ ಬೇಡ ಅಂದ್ಬಿಟ್ರಂತ, ಬಾಕಿ ಪೀಠ ಕೊಡೋದ್ರೆ ನಾನು ಬೇಡ, ನಾನು ಪಾಠ ಹೇಳಿದ್ರೆ ಮಾತ್ರ ಕೊಡಿ ಅಂದ್ರಂತೆ. ಇಲ್ಲ ಇಲ್ಲ, ನೀವು ಪೀಠನೇ ಕೊಡ್ತೇನೆ ನಾನು. ಯಾಕೆ ಅಂತ ಕೇಳಿದೆ, ನಾನು ಸೊಪ್ಪನಾಗಿದೆ ಅಂದ್ರೆ ತಕ್ಷಣ ನಾನು ಸೊಪ್ಪನಾಗಿದೆ. ಉಳಿದವರಾಗಿ ಇವತ್ತು ಅಂತ ಸೊಪ್ಪನ ಬೇಕಾದ್ರೆ ನಿಮ್ಮನೆ ಅನ್ನು ಕೂಡ ನಮ್ಮ ಸೊಪ್ಪನಾಗಿದೆ ಅಂತ ಹೇಳ್ಬಿಡ್ಬೋದಲ್ಲ, ಮೋಸ ಮಾಡ್ಬೋದಲ್ಲ. ಅದು ಜಯತೀರ್ಥರು ಮಾತಾಡ್ತಾರಾಗ, ನಿಮಗೆ ಸ್ವಪ್ನ ಆಗಿರಬಹುದು, ದೊಡ್ಡ ಸಣ್ಣ ಪುಟ್ಟ ವಿಷಯ ಅಲ್ಲ, ಭಾರಿ ದೊಡ್ಡ ವಿಷಯ ಇದು. ಹೊತ್ತು ನನಗೂ ಸ್ವಪ್ನ ಆಗೋದಾದ್ರೆ ಒಪ್ತೀನಿ ಅಂತ ಹೇಳಿದ್ರೆ ರಾಯರ ಹಾಗೆ ಆಗಿತ್ತು. ರಾಯರ ಜೀವನದಲ್ಲಿ ಅದೇ ರೀತಿ ನಡೀತು. ಸುನೀರ್ ಸಾವಳು ಸ್ವಪ್ನ ಆಗಿತ್ತು, ಹೆಂಗ ಒಪ್ಲಿಲ್ಲ. ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ಬಾಲ ನಾಶ್ರಮೇ ಮೇಸ್ತೀವಾಂಚ ಹೇಳೇಬಿಟ್ರು. ಅದೇ ರೀತಿ ಇವರು ಹೇಳಿದ್ರು, ನಾನು ಪಾಠಕ್ಕೆ ಬರ್ತೇನೆ, ಪೀಠ ಗಿಟ ನನ್ನ ಕೈಲಿ ಆಗೋದಿಲ್ಲ, ಆ ಪೀಠ ಇಲ್ಲಿ ನಾನೇ ಇಲ್ಲಿ ಅಂತ ಹೇಳಿದ್ರೆ ತಕ್ಷಣ ಅವ್ರು ಆಯ್ತು ಆಯ್ತು ಮನೆಗೆ ನಿಮಗೂ ಆಗುತ್ತೆ ಅಂತ ಹೇಳಿದ್ದೆ. ಅವ್ರಿಗೆ ಗೊತ್ತು, ನಮಗಾದ್ಮೇಲೆ ಆಗ್ಲೇಬೇಕಲ್ಲ, ಸುಳ್ಳಾಗಿದ್ರೆ ಯೋಚನೆ ಮಾಡ್ಬೋದಾಗಿತ್ತು. ಸತ್ಯ ಸಂಗತಿ, ಸಾತ್ರಿ ಸೂಚನೆ ಆಯ್ತು, ನೀವು ಪೀಠ ತಗೋಬೇಕು, ನಿಮ್ಮಿಂದನೇ ಇವತ್ತು ವ್ಯಾಖ್ಯಾನ ಬರಬೇಕು ಅಂತ ಹೇಳಿದ್ರಿಂದ ಬೆಳಗಾದ್ಮೇಲೆ ಆಯ್ತು ತಯಾರು ಅಂತ ಹೇಳಿದ್ರು. ಆಗ ಇವ್ರೇನ್ ಮಾಡ್ತಾರೆ, ಕೊಡೋದಕ್ಕೊಂದು ಕಂಡೀಷನ್ ಅಂದ್ರಂತ. ಆಗ ಇಷ್ಟೊತ್ತು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರಿ ಕೊಡ್ತೇನೆ, ಆದ್ರೆ ನಿಮ್ಮಪ್ಪ ಬಂದ್ರೆ ನಾನೇನು ಮಾಡಲಿ ಅಂತ ಹೇಳ್ತಾರೆ. ನಿಮ್ಮಪ್ಪ ಹೇಳಿ ಕೇಳಿ ರಾಜ, ಮಾತೆತ್ತರ ಯಾವುದೋ ಅಧಿಕಾರ ಇದ್ರೆ ಸಾಕು ಹೊಡಿಬಡಿ ಅಂತ ಶುರು ಮಾಡಿಬಿಡ್ತಾರೆ. ನಿಮ್ಮಪ್ಪ ಶಸ್ತ್ರಾರ್ಥ ಹೇಳಿದವನು, ನನ್ನ ಮನೆ ಸನ್ಯಾಸಿ ಕೊಟ್ಟರೆ ನಾನೇನು ಮಾಡಲಿ ಅಂದ್ರಂತ. ಆ ಜವಾಬ್ದೇ ನನಗಿರಲಿ ಅಂತ ಹೇಳ್ಬಿಡ್ತಾರೆ. ನಾ ಆ ಜವಾಬ್ ನನಗಿರಲಿ, ಸನ್ಯಾಸ ಕೊಡಿ. ಇದು ಅರ್ಥ ಇಷ್ಟೇ. ರಾಯರು ಸದ್ಯ ಸೂಚನೆ ಆದಮೇಲೆ ಹೇಗೆ ರಾಯರು ಸನ್ಯಾಸ ತಗೊಂಡ್ರು, ಜಯತೀರ್ಥರು ಹಾಗೆ ತಗೊಂಡ್ರು. ಈ ಮಾತು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೈವಿಕವಾದ ಹಿನ್ನೆಲೆ ಅವ್ರ ಮಾತು ಯಾತಕ್ಕೆ ಸತ್ಯವಾಯಿತು ಅಂದ್ರೆ ರೆಕಾರ್ಡ್ ಆಗೋಯ್ತು. ರಾಯರ ಸನ್ಯಾಸ ರೆಕಾರ್ಡ್ ಆಯಿತು. ಇವತ್ತು ಎಲ್ಲೋದ್ರೂ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು, ಅವ್ರದ್ದು ರೆಕಾರ್ಡ್ ಆಯಿತು. ಸುಧಾಕರ್ ಜಯತೀರ್ಥರ ಸರ್ವಜ್ಞ ಕಲ್ಪರು ಅಂತ ಆಗ ಬ್ಯಾಕ್ಗ್ರೌಂಡ್ ಅರ್ಥ ಆಗುತ್ತೆ ನಮಗೆ. ಅವರಿಗೆ ಜಯತೀರ್ಥ ಅಂತ ಹೆಸರಿಟ್ಟು ಸನ್ಯಾಸವನ್ನು ಕೊಟ್ಟರು. ಜಯತೀರ್ಥ ವಿಚಿತ್ರವಾದ ಹೆಸರದು. ಇಡೀ ಸಿದ್ಧಾಂತ ನಮ್ಮ ಪರಂಪರೆಯೊಳಗೆ ಮಂತ್ರದಂತ ಹೆಸರು ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ಟಿದ್ದು ಈಗ ದೊಡ್ಡ ದಾಖಲೆ ಆಗೋಯ್ತು. ಜಯತೀರ್ಥ ಅನ್ನೋ ದಾಖಲೆ ಆಗೋಯ್ತು. ಜಯತೀರ್ಥ ಅಂದ್ರೆ ಸಾಮಾನ್ಯ ಏನ್ ತಿಳ್ಕೊಂಡ್ಬಿಡ್ತೇವೆ ನಾವು, ಜಯ ಅಂಬೋದು ವಾಯುದೇವರ ಹೆಸರದು. ವಾಯುದೇವರ ತೀರ್ಥ ಯಾರಿಂದ ವ್ಯಾಖ್ಯಾನಿಸಲ್ಪಡುತ್ತೋ ಅವರು ಜಯತೀರ್ಥರು. ಆಚಾರ್ಯ ಜಯರೂಪಿ ಅಥವಾ ನಿನ್ನೆ ಆಚಾರ್ಯರ ಮಾತು, ಜಯ ಅಂತ ವಾಯುದೇವರ ಹೆಸರದು. ಆದ್ದರಿಂದ ಜಯದ ತೀರ್ಥ ಇದೆಯಲ್ಲ, ಅದನ್ನ ವಿಸ್ತಾರ ಮಾಡ್ತಕ್ಕಂಥವರು. ಜಯಾಖ್ಯಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ, ಮಧ್ವತೀರ್ಥವನ್ನ ಆನಂದ ತೀರ್ಥವನ್ನು ವಿಸ್ತಾರ ಮಾಡ್ತಕ್ಕಂಥವ್ರು ಅಂತ ಹೆಸರಿಟ್ಟರಂತೆ. ಅದು ಸಾರ್ಥಕವಾಯಿತು ಅವರಿಗೆ. ಅವ್ರ ಹೆಸರು ಹೇಳಿದ್ರೆ ಸಾಕು, ಜಯಕರಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ, ಇನ್ನೊಂದು ಅರ್ಥವನ್ನು ಬರೀತಾರೆ. ಜಯಕರಂ ತೀರ್ಥಂ ಯಸ್ಮಾತ್ ಸಹ ಜಯತೀರ್ಥ, ಅವರ ಗ್ರಂಥ ಓದಿದ್ರೆ ಸೋಲೇ ಇಲ್ಲ ಅಂತ ಗ್ರಂಥಗಳನ್ನು ಕೊಟ್ಟವರು ಜಯತೀರ್ಥರು. ಇನ್ನು ಅವರಿಗೆ ಸೋಲ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆಗ ಜಯಕರಂ ತೀರ್ಥಂ, ಮತ್ತೆ ಹನುಮಂತನಾಗಿ ಅವರು ಅರ್ಜುನನಾಗಿದ್ದಾಗ ಕಪಿಧ್ವಜ, ಅದೇ ಅರ್ಥದಲ್ಲಿ ಜಯಧ್ವಜರಿದ್ರು. ಕಪಿಧ್ವಜ ಜಯಧ್ವಜ ಅನೇಕ ರೀತಿಯಲ್ಲಿ ಹೆಸರು ಅವರಿಗೆ ಅನ್ವರ್ಥವಾಗಬೇಕಂತೆ. ಅದಕ್ಕೆ ಇನ್ನೊಂದು ಅರ್ಥ, ಜಯ ಅಂದ್ರೆ 18 ಅಂತ ಅರ್ಥ. ಜಯ ಅಂದ್ರೆ 18, ಅವ್ರು 18 ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ. ಅದಕ್ಕೆ ಜಯತೀರ್ಥ ಸರಿ ಹೋಯ್ತರಿ. ತ್ರಿಷ್ಟಾದಶ ಗ್ರಂಥ ಕೃತ್ ಅಂತ ಕರೀತಾರೆ ಆಚಾರ್ಯ. 37 ಗ್ರಂಥಗಳಲ್ಲಿ 18 ಟೀಕಾ ಬರೆದಿದ್ದಾರೆ. ಆದ್ರಿಂದ ಜಯಕರಂ, ಜಯ ಸಂಖ್ಯಾಕಂ ತೀರ್ಥಂ ಯಸ್ಮಾತ್ ಜಯತೀರ್ಥ, ಆ ಅರ್ಥದಲ್ಲೂ ಸಾರ್ಥಕವಾಯಿತು ಹೆಸರಿಟ್ರು. ಅದು ಜ್ಞಾನಿಗಳ ಬಾಯಲ್ಲಿ ಬಂದ ಮಾತಿಗೂ ಎಷ್ಟು ಅರ್ಥ ಇರ್ತದೆ ಅದಕ್ಕೆ ಸಾಕ್ಷಿ ಆಯಿತು. ಅಷ್ಟ ಜೊತೆಗಾರರಿದ್ರಲ್ಲ ಅವ್ರು ವಾಪಸ್ ಹೋದ್ರೆಲ್ಲ ಸುದ್ದಿ ಮುಡಿಸಿದ್ರು ಹೋಗಿ ರಾಜನಿಗೆ. ಆತ ದಂಡೆತ್ತೇ ಬಂದ್ಬಿಟ್ಟಂತೆ ಅಕ್ಷೋಭ ತೀರ್ಥರ ಮೇಲೆ ಬಂದಿದ್ದು ನಿಂತ್ಕೊಂಡಿದ್ದೆ ಕೆಲಸ, ಖಡ್ಗ ಎತ್ಕೊಂಡ್ಬಿಟ್ಟಿದ್ದಾನಂತೆ. ಏನ್ ಏನ್ ಸ್ವಾಮಿಗಳು ಯಾರು ನೀವು ಅಂತ ಕೇಳ್ತಾರೆ. ಇವತ್ತೇನು ಯಾರೋ ನಾಸ್ತಿಕರು ಮಾತ್ರ ಅಷ್ಟು ಸಿಟ್ಟವ್ರಿಗೆ, ಯಾತಕ್ಕೆ ಇಬ್ಬ ಮಗನ್ ಮಾಡಿಬಿಟ್ಟಿದ್ದಾರೆ. ಕಷ್ಟಪಟ್ಟು ತಪಸ್ ಮಾಡಿ ಹುಟ್ಟಿದ ಹುಡುಗ, ಒಳ್ಳೆ ಶಸ್ತ್ರಾಸ್ತ್ರದ ಕೋವಿದ, ಒಳ್ಳೆ ರಾಜ್ಯ ಬೆಳೆಸ್ತಾನೆ ಅಂತ ನಾವು ಸಾಕಿದರೆ ಸನ್ಯಾಸ ಕೊಟ್ಬಿಟ್ರಲ್ಲ ಇವರು, ಮಗನ್ ತಪ್ಪಲ್ಲ ಸ್ವಾಮಿಗಳದೇ ತಪ್ಪು ಅಂತ ಹೇಳಿ ಬಂದೇ ಬಿಟ್ಟಿರುತ್ತೆ, ದಂಡನೆ ಮಾಡ್ತೀನಿ ಅಂತ ಹೇಳಿ. ತಕ್ಷಣ ಅವ್ರು ಹೇಳ್ತಾರೆ, ನೋಡು ನಾನು ಆಶ್ರಮ ಕೊಟ್ಟಿದ್ದು ಹೌದು, ಕೇಳಿದ್ದು ಕೊಟ್ಟೆ, ನಾನಾಗಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟಿರುತ್ತೆ. ಅಷ್ಟೇ ಸುಮ್ಮನಾಗ್ಲಿಲ್ಲ ಅವರು, ಬೇಕಾದ್ರೆ ಕರ್ಕೊಂಡು ಹೋಗು, ಇದನ್ನು ಸೇರಿಸ್ತಾ, ಇದು ತರ್ಕ ಮುದ್ರೆ ಅಂತ ಹೆಸರು. ಬೇಕಾದ್ರೆ ಕರ್ಕೊಂಡು ಹೋಗು, ನೀನೇ ಕರ್ಕೊಂಡ್ಬರುತ್ತಿ ಅಂತ ಅಷ್ಟೇ ಅರ್ಥ. ಯಾರು ಏನ್ ತಿಳ್ಕೊಂಡ್ಬಿಟ್ರು, ಬೇಕಾದ್ರೆ ಕರ್ಕೊಂಡು ಹೋಗಿ ಹೆದರ್ಕೊಂಡ್ಬಿಟ್ರು, ಅಶ್ವ ಹೆದರ್ಕೊಳ್ಳಿಲ್ಲ ಅವರು. ನೀನು ದೇವ್ರು ಹೇಳಿದ ಮಾತಾದ್ರೆ ನಾನು ಯೋಚನೆ ಮಾಡೋದಿಲ್ಲ, ಬೇಕಾದ್ರೆ ಕರ್ಕೊಂಡು ಹೋಗು, ಬೇಕಾದ್ರೆ ಮಣ್ಣು ತಿನ್ನುವಂತ ಅರ್ಥ, ಬಿಡು ಅಂತ ಅರ್ಥ. ಅದೇ ಅವ್ರಿಗೆ ಆಮೇಲೆ ಅರ್ಥ ಆಯ್ತು. ಆಗ ಸದ್ಯ ಅದೇ ಒಂದು ಪಡೆಯಲಕ್ಕೆ ಹೋದ್ರೆ ಬುದ್ಧಿ ಬಂದು ಸ್ವಾಮಿಗಳು ಅಂತ ತಿಳ್ಕೊಂಡ ಪಾಪ, ಕರ್ಕೊಂಡೊಟ್ಟು ಇವರೇನ್ ಮಾಡಿದ್ರಂತೆ, ಅಪ್ಪ ಅವ್ರು ಕೊಟ್ಟಿದ್ದಾರೆ ನಾನು ಕೇಳಿ ತಗೊಂಡೆ ಅಂತ ಹೇಳ್ತಾರೆ. ಅವ್ ಕೇಳಿಲ್ಲ, ಮನೆ ಬಾ ತಕ್ಷಣ ಹೊರಟೇ ಬಿಟ್ಟದ. ಆಯ್ತು ಹೊರಟೇ ಬಿಡ್ತಾರೋ, ಯಾತಕ್ಕೆ ಹೊರಟ್ರು ಗೊತ್ತೇನು, ಇವ್ರಿಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ, ತೋರಿಸ್ಬೇಕು ಅಂತೇಳಿ. ಇದು ನಿಯಮ. ಎಷ್ಟು ಕೆಲವು ವಿಷಯನ ತೋರಿಸಿದ್ರೆ ಕನ್ವಿನ್ಸ್ ಆಗ್ತದೆ, ಕೆಲವು ಹೇಳಿದ್ರೆ ಕನ್ವಿನ್ಸ್ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ತೋರಿಸ್ಲೇಬೇಕು ಅಂತ ಹೇಳಿ. ಯಾಕೆ ಸಣ್ಣ ಪುಟ್ಟ ವಿಚಾರ ಅಲ್ಲ, ತುಂಬಾ ಆಳವಾದ ದುಃಖ ಅದು. ಆಳವಾದ ದುಃಖವನ್ನು ಗೆಲ್ಲಬೇಕಾದ್ರೆ ಎಷ್ಟು ಹೇಳಿದ್ರು ಕೂಡ ಸಾಲದು, ತೋರಿಸಿದಾಗ ಮಾತ್ರ ಕರೆಕ್ಟಾ ನಂಬ್ತಾರೆ. ಮನೆ ಕರ್ಕೊಂಡು ಹೋದ್ರು, ಯಥಾ ಪ್ರಕಾರ ಅವರನ್ನ ಶಯಾಗೃಹದಲ್ಲಿ ಕೂಡಿಸಿದ್ರು. ಅವ್ರ ತಂದೆಗೆ ಏನು ಯೋಚನೆ ಬಂತು ಅಂದ್ರೆ, ಮದುವೆ ಆಗಿದೆ, ಹೆಂಡಂದರು ಮನೆಗೆ ಬಂದಿಲ್ಲ, ಆದ್ರಿಂದ ಲೌಕಿಕದ ಅನುಭವ ಜೀವ ಮನುಷ್ಯ ಹುಡುಗನಿಗೆ ಇಲ್ಲ. ಲೌಕಿಕದ ಅನುಭವ ನಮ್ಮಲ್ಲಿ ಒಂದು ಮದುವೆ ಆದ್ರೆ ಸರಿ ಹೋಗ್ತಾನೆ ಅಂತ ಒಂದು ಕಾನ್ಸೆಪ್ಟ್ ಇನ್ನೂ ಕೆಟ್ಟಿರ್ತಾರೆ. ಆಮೇಲೆ ಎಷ್ಟೋ ಜನ ಅಂತ ಕೇಸುಗಳು ಬೇರೆ, ಮನುಷ್ಯ ಸಾಮಾನ್ಯ ತಂದೆ ತಾಯಿಗಳು ಸೈಕಾಲಜಿ ಅದು. ಅದಕ್ಕೆ ಮನೆ ಕರೆಸಿದ್ರು, ಶಯಾಗೃಹ ಕಳಿಸಿದ್ರು. ಇವ್ರು ಕೂತಿದ್ದಾರೆ ಹಾಗೇನೆ, ಆ ಹೆಂಡತಿ ಸಂಭ್ರಮದಿಂದ ಬರ್ತಾಳೆ, ನೋಡ್ತಾಳೆ. ಆಗ ಕಂಡಿದ್ದು ಪರಮಾಶ್ಚರ್ಯ, ಜನ ಕೇಳಿರೋದೆಲ್ಲ ಹಾವು ಕಂಡಂತೆ ಕಂಡ್ರು. ಅಷ್ಟೇನೆ, ಅಷ್ಟೇ ಅಲ್ಲ, ಭೋಗಿವತ್ ಪೂತ್ಕೃತಂಚ, ಹಾವಿನಂತೆ ಪೂತ್ಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಒನ್ನಿವತ್ತು ಜ್ವಲಂತಂ ಅಂತ ಹೇಳ್ತಾರೆ. ಒಂದ್ಸರ್ತಿ ಬೆಂಕಿಯಂತೆ ಕಾಣಿಸ್ತಾರೆ, ಒಂದ್ಸರ್ತಿ ಹಾವಿನಂತೆ ಕಾಣಿಸ್ತಾರೆ, ವಿಚಿತ್ರ ರೀತಿಯಲ್ಲಿ ಕಾಣಿಸಕ್ಕೆ ಶುರುವಾಗ್ತಾರೆ. ಆ ನೋಡಿದ್ರಂತೆ ಗಾಬರಿ ಆಗಿಬಿಡ್ತಾರೆ. ಗಾಬರಿ ಆದ ತಕ್ಷಣ ಎಚ್ಚರತೆ ಕೂಗಿ ಬಿದ್ದೆ ಬಿಡ್ತಾಳಾಗಿ. ಎಲ್ಲರಿಗೂ ಗಾಬರಿ ಆಯ್ತು, ಎಲ್ಲರೂ ಓಡಿ ಬರ್ತಾರೆ. ಆ ಸಮಯಕ್ಕೆ ನೋಡಿದರೆ ಅವರೆಲ್ಲರಿಗೂ ವಿಚಿತ್ರ ರೀತಿಯಲ್ಲಿ ಕಾಣ್ತಾರೆ, ಅವಳ ಎಚ್ಚರದ ಬಿದ್ದಿದ್ದಾಳೆ ನೋಡಿದ್ರಂತೆ. ಆಗ ಅವರಿಗೆ ಅರ್ಥ ಆಯ್ತು, ಓಹೋ ಈ ವ್ಯಕ್ತಿ ನಾವು ತಿಳ್ಕೊಂಡಾಗ ಬರೀ ನಮ್ಮ ಮಗನಲ್ಲ ಅಂತ ಆಗ ಜ್ಞಾನ ಬಂತಂತೆ. ಅವ್ರು ಮಾತೇ ಆಡಿಲ್ಲ, ಜೈತಿ ಇಷ್ಟ ಅಲ್ಲ, ಒಂದು ಮಾತೇ ಇಲ್ಲ ಅವರು. ಆಗ ಸುತ್ತಮುತ್ತವರು ಹೇಳ್ತಾರೆ, ನೋಡು ಆ ಗುರುಗಳು ಹೇಳಿದ್ದು ಸರಿ, ಅಕ್ಷೋಭ ತೀರ್ಥರ ಮಾತು ಸರಿ. ನಾಯಂ ಯೋಗ್ಯ ಸಂಘರ್ಷಣಾರ್ಥಂ ತ್ವಿತಿ, ಇವರು ಸಂಸಾರಕ್ಕೆ ಬಂದವರಲ್ಲ, ಸನ್ಯಾಸಕ್ಕೆ ಬಂದವರು. ಉಪಶಮನ ಅಂತ ತೀರ್ಮಾನ ಮಾಡಿ ಸಾಷ್ಟಾಂಗ ನಮಸ್ಕಾರ, ಎತ್ತಿಗಳು ನಮಸ್ಕಾರ ಮಾಡೋ ಅಳ್ಳೇಬೇಕು, ತಂದೆ ಕೊಂಡು ಮಾಡಬೇಕಾದ್ರಿಂದ ಕರ್ಕೊಂಡು ಬಿಟ್ಟು ಅಲ್ಲಿಂದ ಹೊರಟ್ರಂತೆ. ಇವ್ರು ಮಾತೇ ಇಲ್ಲ, ಅಕ್ಷೋಭ ತೀರ್ಥರು ಹೋಗಿಬಿಡ್ತಾರೆ. ಸ್ವಾಮಿ ನಮ್ಮ ಮಗನಲ್ಲ, ನಿಮ್ಮ ಮಗನೇ ಹುಡುಗ, ಸ್ವೀಕಾರ ಮಾಡಿ ಅಂದ ತಕ್ಷಣ ಇಷ್ಟೆಲ್ಲ ಯಾತಕ್ಕೆ ಮಾಡಿದ್ರು, ಭಾರಿ ಬುದ್ಧಿ, ಎಷ್ಟು ಹೇಳಿದ್ರು ಗೊತ್ತಾಗುತ್ತೆ, ಕಣ್ಣಾರೆ ಕಂಡುಬಿಟ್ರಲ್ಲ ಮತ್ತೆ ಮಾತಾಡಾಗಿಲ್ಲ. ದ್ರುಪದರಾಜ ಏನು ಹೇಳಿದ್ರು ನಂಬಲಿಲ್ಲ. ವೇದವ್ಯಾಸರು ಎಷ್ಟು ಹೇಳ್ತಾರೆ ಇನ್ನೂ ಕೂಡ ಹೇಳ್ತಾರೆ, ಇನ್ನೂ ಪೂರ್ತಿ ವಿಶ್ವಾಸ ಬರಲಿಲ್ಲ ತನಗೆ. ಆಗೇನು ಮಾಡಿದ್ರಂತೆ, ಆಯ್ತು ಬಿಡು, ಈಗ ದಿವ್ಯಂಬಿ ದರ್ಶನವಿದಂ ಮಯಾ ಅದ್ಭುತ ಮಧ್ಯ ದತ್ತಂ, ದಿವ್ಯದೃಷ್ಟಿ ಕೊಡ್ತೇನೆ ನೋಡು ಅಂತ ಹೇಳ್ತಾರೆ. ಆಗ ದ್ರೌಪದಿ ದೇಹದಲ್ಲಿ ಉಳಿದ ಸ್ತ್ರೀಯರನ್ನು ನೋಡ್ತಾನೆ, ಪಾಂಡವರಲ್ಲಿ ಧರ್ಮರಾಜ ಭೀಮಸ ಎಲ್ಲರನ್ನೂ ಮೂಲ ರೂಪದ ಸಮೇತ ನೋಡ್ತಾನೆ. ಆಗ ನಂಬಿಕೆ ಬರುತ್ತೆ. ಅದೇ ರೀತಿ ವೇದವ್ಯಾಸ ಸತ್ತವರನ್ನೆಲ್ಲ ಬದುಕಿಸಿಬಿಟ್ರು ಅಂತ ಹೇಳಿದಾಗ ವೈಶಂಪಾಯನರು ಜನ್ಮೇಜರಾಜ ಕೇಳ್ತಾರೆ, ಅಷ್ಟು ಜನ ಬದುಕಿ ಹೇಗೆ ನಂಬಲಿ ಅಂತ ಕೇಳಿದರೆ, ತಷ್ಟನ್ ಯಾಕೆ ವೈಶ್ವ ವೇದವ್ಯಾಸ ಇಲ್ಲೇ ಕೂತಿದ್ದಾರೆ, ನಿಮ್ಮಪ್ಪ ಪರಿಷ್ಠಿತ ರಾಜ ಹಾವು ಕಡೆದು ಹೋಗಿದ್ದಾನಲ್ಲ ಜ್ಞಾಪಿಸಿಗೋ, ಕರೆಸ್ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಕರೆದ್ರೆ ತಕ್ಷಣ ಪರಿಷ್ಠಾರನ್ನು ಪರಿಸಿ ತೋರಿಸಿದ್ರಂತ ಹಾಗೆ. ಇವೆಲ್ಲ ಯಾತಕ್ಕೆ ಹೇಳಿದ್ದು, ನಗೆ ದೃಷ್ಟೇ ಬಲವತ್ ಕಿಂಚಿತ್ ಪ್ರಮಾಣಂ, ಆಚಾರ್ಯರ ಮಾತು, ಕಣ್ಣಿಗೆ ಕಂಡ ಮೇಲೆ ಅದು ಎಫೆಕ್ಟ್ ಪರ್ಮನೆಂಟ್ ಆಗಿಬಿಡುತ್ತೆ, ಕಣ್ಣಿಗೆ ಕಾಣದೆ ಹೋದಾಗ ಇದಾಗೋದಿಲ್ಲ. ಅದಕ್ಕೆ ನಾವು ಶಾಸ್ತ್ರ ಹೇಗೆ ಓದಬೇಕು ಅಂದ್ರೆ ಅನುಭವಕ್ಕೆ ಬರಹ ಓದಬೇಕು, ಅದು ಬಹಳ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಎಂ ಎಸ್ ಸಿ ಸ್ಟೂಡೆಂಟು ನಾಲ್ಕು ನಾಲ್ಕು ಎಷ್ಟು 16 ಅಂತ ನಮ್ಮ ಎಷ್ಟು ಹೇಳ್ತಾರೆ ಅಂದ್ರೆ ಗತಿಯೇನಾಗ, ಪ್ರೊಫೆಸರ್ ಆಗೋದಿಲ್ಲ, ಪ್ರೈಮರಿ ಸ್ಕೂಲ್ ಹುಡುಗ ಆಗಿಬಿಡ್ತಾರೆ ಅಷ್ಟೇ. ಐ ವಿಲ್ ಪ್ರೂವ್ ಇಟ್ ಅಂತ ಹೇಳ್ಬೇಕಾಗ, ಹಾಗಂದ್ರೆ ನಾನು ಪ್ರೂವ್ ಮಾಡ್ತೇನೆ. ಅದನ್ನ ಜ್ಞಾನಿ ಅಂತಾರೆ ಹೊರತು, ಒಂದಿಷ್ಟೇ ಇದನ್ನು ಮೊದಲೆಲ್ಲ ಹುಡುಗಿ ಅಷ್ಟೇ, ಮಿಸ್ ಹೇಳ್ತಾರೆ ಅಷ್ಟೇ, ಇನ್ನೇನು ಗೊತ್ತಾಗಲ್ಲ ಅವನಿಗೆ. ಅದೇ ಮಾತು ದೊಡ್ಡವನ ಅಂದ್ಮೇಲೆ ಹೇಳಬಾರ್ದು. ಅದನ್ನು ವಜ್ರಾಸ್ತಮಗಳು ಬರೀತಾರೆ, ಏನು ವ್ರತವೇನು ಸಾಧನೆಗಳು ಏನು, ಸ್ವಾನುಭವದ ಜ್ಞಾನ ಹೀನ ಮಾನವನೇ. ನಾವು ಬರೀ ವ್ರತ ಉಪವಾಸ ಮಾಡೋ ದೊಡ್ಡದಲ್ಲ, ಅನುಭವಕ್ಕೆ ತನ್ಕೋಬೇಕು ಅಂತ ಹೇಳ್ತಾರೆ. ಚಾತುರ್ಮಾಸ ವ್ರತ ಮಾಡ್ತಿದ್ದಾರೆ ಈಗ, ಮಾ ಅನುಭವಕ್ಕೆ ಅಂತ ಅನ್ಕೊಳ್ಳೋದು, ಹಾಳಾದ್ದು ಬಂತು ಹಾಳಾದ್ದು, ಇಷ್ಟೇ ಅನುಭವ, ಇನ್ನೇನು ಅನುಭವ ಬರೋದಿಲ್ಲ ಅವರಿಗೆ. ಏನು ಚೇಂಜ್ ಆಯ್ತು ಯೋಚನೆ ಮಾಡಬೇಕು. ಇಷ್ಟು ದಿವಸ ನಾವು ಅದು ಇಷ್ಟು ಹೇಗೋ 8 ತಿಂಗಳನ್ನು ತಿಂದಿದ್ವಲ್ಲ, ಇದು ಚೇಂಜ್ ಆಗಿದೆ, ಏನಾಗ್ತಾ ಇದೆ ಚೇಂಜಸ್, ಅದನ್ನು ನೋಡ್ಬೇಕಾಗ. ಔಷಧಿಗೆ ಡಾಕ್ಟರ್ ಕೇಳಿದ್ರೆ ಏನ ಅನಿಸ್ತೇ ಅಂತ ಕೇಳ್ತಾನೆ, ತಲೆ ತಿರುಗುತ್ತಾ ಇದಾಗುತ್ತಾ ಅಂತ ಕೇಳ್ತಿರ್ತಾನೆ, ಅದು ಏನು ಎಫೆಕ್ಟ್ ಆಗುತ್ತೆ ಅಂತ ಅರ್ಥ. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಆ ಗೊತ್ತಾಗುತ್ತೆ, ವಿವೇಕಾಚಿ ಮಾಡಲ್ಲ, ಅನುಭವ ಮಾಡಿ, ಅದನ್ನ ಮಾಡೋದೇ ಇಲ್ಲ, ಅದನ್ನ ದಶಮಿ ಓವರ್ಲೋಡ್ ಮಾಡ್ಕೊಂಡಿರ್ತಾನೆ. ಅವತ್ತು ಬೆಳಗಿನಿಂದ ಕಾಯ್ತಾ ಕೂತಿರ್ತಾನೆ, ದಾಚಿ ಕಾಯ್ತಾನೆ ಹೊರತು ಏನಾಯ್ತು ನಮ್ಮ ಮನಸ್ಸಿನಲ್ಲಿ ಇವತ್ತಿನ ದಿವಸ, ಓಲ್ಡ್ ಡೇ ಏನಾಯ್ತು, ಆಗ ಗೊತ್ತಾಗುತ್ತೆ, ಓಹೋ ಬೆಳಗ್ಗೆ ಹೇಗಿದ್ದೆ, ಸಾಯಂಕಾಲ ಮಧ್ಯಾಹ್ನ ಹೇಗಾಯ್ತು, ಏನಾಯ್ತು. ಆಗ ಅವನ ಜನ್ಮದಲ್ಲೇ ಬಿಡೋದಿಲ್ಲ, ಆ ಅನುಭವ ಬರಬೇಕು. ಸತ್ಯ ಹೇಳಿದ, ಸತ್ಯ ಹೇಳಿದ ಏನಾಯ್ತ್ರಿ, ಗೊತ್ತಾಯ್ತು ಬಯಸ್ಕೊಂಬಂದೆ ಅಷ್ಟೇ, ಹಾಗಾಗಬಾರ್ದು. ಸತ್ಯ ಹೇಳಿದ್ದಕ್ಕೆ ಏನಾಯ್ತು ಅಂದ್ರೆ ಬೈದ್ರು, ಯಾರ ಮನಸ್ಸಿಗೆ ಎಷ್ಟು ಧೈರ್ಯ ಇತ್ತು ಅದನ್ನು ಯೋಚನೆ ಮಾಡಬೇಕು. ಅಷ್ಟು ಜನ ಬೈದ್ರು ಕೂಡ ನನ್ನ ಮನಸ್ಸಿಗೆ ಎಷ್ಟು ಕನ್ವಿಕ್ಷನ್ ಇತ್ತಲ್ಲ, ಅದು ಏನ್ ಮಾಡಿದ್ರೆ ಬರೋದಿಲ್ಲ. ಅವ್ರು ಬೈದಿರಬಹುದು, ನಾಳೆ ಅವರೇ ತಪ್ಪು ಅಂತ ಒಪ್ಕೋತಾರೆ, ಈ ಭಾವನೆ ಬರಬೇಕು. ಅದನ್ನ ಅನುಭವ ಅಂತ ಕರೀತಾರೆ. ಇವತ್ತು ಅನುಭವದ ಇಚ್ಛೆ ಬೇರೆ, ಮಾತು ಬೇರೆ. ಅದಕ್ಕೆ ಅವ್ರು ಏನು ಅನುಭವ ಕೊಡಬೇಕು ತಂದೆ ತಾಯಿಗೆ ಅಂತ ಹೋಗಿದ್ರು. ಅದರಿಂದ ಒಂದ್ಸತಿ ಏನ್ ಮಾಡಿದ್ರು, ತಂದೆಗೆ ನಂಬಿಕೆ ಬಂತು, ತಾಯಿಯ ನಂಬಿಕೆ ಬಂತು, ಉಳಿದವರು ಯಾರು ಗುರುಗಳು, ಅಕ್ಷೋಭತೀರ್ಥರು ಮರ್ಯಾದೆ ಉಳಿತು ಮುಖ್ಯ ಅಂತ ನೆನೆಸ್ಬೇಕು. ಈಗ ಅಕ್ಷೋಭತೀರ್ಥರು ಕೊನೆವರೆಗೂ ಬೈತಿದ್ರು, ಇಲ್ಲದಿದ್ರೆ ಸಂಸಾರ ಹಾಡು ಮಾಡಿದ ನಮ್ಮ ಜನಕ್ಕೆ ಅದೊಂದು ಬರ್ತದೆ ಯಾವಾಗಲೂ ಕೂಡ. ಯಾವ ದುರಭ್ಯಾಸನೂ ಬೈಯೋದಿಲ್ಲ, ದುರಭ್ಯಾಸ ಹಿಡಿಸಿದವ್ರನ್ನು ಬೈಯೋದಿಲ್ಲ, ಒಳ್ಳೆಯವ್ರನ್ನ ಮಾತ್ರ ಬಯಸ್ತಾರೆ, ಬಿಡೋದಿಲ್ಲ. ಅದು ಅವ್ರ ಗುರುಗಳ ಕೀರ್ತಿ ಉಳಿಸಿದ್ರು, ಮುಖ್ಯ ಹೆಂಡಂದಿರು ಧೈರ್ಯ ತಂದುಕೊಟ್ರು, ಇದು ಕೊನೆವರೆಗೆ ಅವ್ರು ಇರಲಿಕ್ಕೆ ಆಗ್ತಿದ್ದಿಲ್ಲ ಅವ್ರ ಕೈಲೆ. ಇವತ್ತು ರಾಯರ ಮಹಿಮೆ ಆ ರೀತಿ ಗೊತ್ತಾಗಿದ್ದಕ್ಕೆ ಅವ್ರ ಹೆಂಡತಿ ಲೋಕವಿಖ್ಯಾತರಾದ ಕೀರ್ತಿ ಬಂತು. ಇವರ ಹೆಂಡತಿ ದುಃಖಪಡೋ ಪ್ರಸಂಗನೇ ಬರಲಿಲ್ಲ. ಆ ಮಹಿಮೆ ಗೊತ್ತಾದ್ರೆ ಎಲ್ಲೋ ಇದ್ದಾರೆ ಸುಖವಾಗಿದ್ದಾರೆ ಅಂದ್ರೆ ಎಷ್ಟು ಧೈರ್ಯ ಬರುತ್ತೆ, ಮಿಸ್ಸಿಂಗ್ ಅಂದ್ರೆ ಎಷ್ಟು ಆತಂಕ ಶುರುವಾಗತ್ತಾಗ. ಅವ್ರು ನೋಡಿಲ್ಲ ಹೀ ಸೇಫ್ ಅಂದ್ಬಿಟ್ರೆ ಸಾಕು ಖುಷಿ ಆಗತ್ತ, ಇದು ದೊಡ್ಡ ವ್ಯಕ್ತಿ ಇವರು ಅಂತ ಗೊತ್ತಾದ ತಕ್ಷಣ ಎಲ್ಲರಿಗೂ ನಿಮ್ಮ ಆಗ ತ್ಯಾಗ ಮಾಡಕ್ಕೆ ಅರ್ಥ ಬರುತ್ತ. ಅದಕ್ಕೆಲ್ಲ ಧಿಕಾರಾಯರು ಮಾಡಿದ ಕೆಲಸ ಮುಂದೆ ಅವರ ಆಚಾರ ಗ್ರಂಥದ ಜಗತ್ತಿಗೆ ಹೇಗೆ ತಿಳಿಸಿದ್ರು ತಮ್ಮ ಜೀವನದ ರಹಸ್ಯವನ್ನು ಹಾಗೆ ತಿಳಿಸಿದ್ರು. ವಾಪಸ್ ಬಂದು ರಾಷ್ಟ್ರಪತಿ ಭಾರಿ ಖುಷಿ ಆಯ್ತು ಅವರಿಗೆ. ಆಗ ಪಾಠ ಶುರು ಮಾಡಿದ್ರು, ಜೈತೀರ್ಥ ಅಂತ ಹೆಸರಿಟ್ಟಿದ್ರಲ್ಲ, ಇನ್ನೊಮ್ಮೆ ಸಮಗ್ರ ಅಂತ ಹೇಳಿ ಪಾಠ ಓದಿದ್ರು. ಇದು ಜನಕ್ಕೆ ಅರ್ಥ ಆಗೋದಿಲ್ಲ, ಹಿಂದಿನ ಜನದಲ್ಲಿ ಓದಿದ್ರೆ ಮತ್ತೆ ಯಾಕೆ ಓದಿದ್ರು, ಇದು ವಿಶೇಷ. ಅದಕ್ಕೆ ಹೇಳ್ತಾರೆ ಎಷ್ಟು ಓದಿದ್ರು ಕೂಡ ಇನ್ನೊಮ್ಮೆ ಓದಬೇಕು ಅಂಬುದು ಒಂದು, ಜೊತೆಗೆ ಸಾಕ್ಷಾತ್ ಗುರುಗಳಿಂದ ಓದೋದು ಹೆಚ್ಚು ಎಫೆಕ್ಟಿವ್ ಅಂತ ಹೇಳ್ತಾರೆ. ಸತ್ಯಕಾಮರ ಕಥೆ ಬರ್ತದೆ ಉಪನಿಷತ್ತಿನೊಳಗೆ. ಅವ್ರು ಹೇಳಿರ್ತಾರೆ ನೂರು ಗೋವು ಕೊಟ್ಟು 400 ಆಗೋವರೆಗೂ ಬರಬೇಡ ಅಂತ ಹೇಳಿಬಿಡ್ತಾರೆ. ನಾನು ಅದು ಬಡಕಲು ಗೋವುಗಳು ಪಾಪ, ಅವ್ ನಾನ್ನೂರು ಕಾಯಿ ಎಷ್ಟೋ ದಿವಸ ಆಗುತ್ತೆ, 400 ಆಯ್ತು ಅವೇ ಹೇಳಿದ್ವಂತೆ, 400 ಆದ್ವಿ ಮಾರ ಕರ್ಕೊಂಡು ಹೋಗುವಂತ ಅವೇ ಹೇಳಿದ್ವಂತೆ. ಇದನ್ನ ಎಣಸ್ತಾ ಕೂತಿರ್ಲಿಲ್ಲ, 400 ಆಯ್ತು ತಕ್ಷಣ ಹೋಗ್ತೀವಿ ಅಂತ ಹೇಳಿದ ತಕ್ಷಣ ನಾವು ಏನ್ ಮಾಡಿದ್ವಿ ಗೊತ್ತಾ, ಒಂದೊಂದೇ ಹೇಳಕ್ ಶುರು ಮಾಡಿದ್ವು. ಒಂದು ಹಂಸ ಬಂತು, ಒಂದು ವಾತ್ಕೋಳಿ ಬಂತು, ಇವಂತು ಎಲ್ಲ ಉತ್ತರ ಕೊಟ್ಟು ಹೇಳ್ಬಿಟ್ಟು, ವೃಷಭ ಸಿಕ್ತು ಎಲ್ಲ ಹೇಳ್ಬಿಟ್ರು. ಆಮೇಲೆ ತಂದೆ ಗುರುಗಳ ಹತ್ರ ಬಂದ್ರು ಸತ್ಯಕಾಮರು. ಗುರುಗಳು ನೋಡಿದ್ರು, ಓ ಬ್ರಹ್ಮವಿಧಿ ಭಾಷೆ ಸೌಮ್ಯ, ಏನೇ ಅಪರೋಹಣ ಕಾಣುತ್ತಲ್ಲ ಅಂತ ಕೇಳಿದ್ರು. ಎಷ್ಟರ ಮಟ್ಟಿಗೆ ಗೊತ್ತಿತ್ತು ಗೊತ್ತಾ, ಬ್ರಹ್ಮವಿಧಿ ಭಾಷಿ ನಿಮಗೆ ಅಪರೋಹಣ ಜ್ಞಾನ ಬಂದಾಗ ಕಾಣುತ್ತಲ್ಲ ಆಗ್ಲೇನೆ ಅಂದ ತಕ್ಷಣ, ಹೌದು ಸ್ವಾಮಿ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಆದರೆ ನನಗೆ ಸಾಲದು, ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನೀವೇ ಹೇಳ್ಕೊಡ್ಬೇಕು. ಅದು ಆಚಾರ ಕೋಟ್ ಮಾಡ್ತೀರಿ ವಾಕ್ಯ. ಸೊ ನಿಯತ ಗುರುಗಳಿಂದ ಜ್ಞಾನ ಬರಬೇಕು ಅಂತಿರೋದ್ರಿಂದ ಆ ಸಮಯದಲ್ಲಿ ಅವ್ರು ಕೇಳಿದ್ರು, ಮತ್ತೆ ಹೇಳ್ಕೊಡು. 5 ವರ್ಷ ಓದಿದ್ರಂತೆ, ನೆನ್ಪಿಟ್ಕೊಳ್ಳಿ, 5 ವರ್ಷನ. ಆಗ ಗುರುಗಳು ಏನ್ ಮಾಡ್ತಾರೆ, ನೀವು ಹೋಗಿ ದೇಶ ಸಂಚಾರ ಮಾಡಿ ದಿಗ್ವಿಜಯ ಮಾಡ್ಕೊಂಡ್ಮಿ ಅಂತ ಕಳಿಸಿದ್ರಂತೆ. ಜೈತಿಯರು ದಿಗ್ವಿಜಯ ಮಾಡ್ಕೊಂಡು ಬರ್ತಾರೆ, ಆ ಜೈವತ್ರಿಕೆಗಳನ್ನ ಅಕ್ಷೋಭತೀರ್ಥರಿಗೆ ಒಪ್ಪಿಸಿದ್ರಂತೆ. ಒಪ್ಪಿಸಿಬಿಟ್ಮೇಲೆ ಅಕ್ಷೋಭತೀರ್ಥರು ಅವರಿಗೆಲ್ಲ ವಿಧವಾದಂತಹ ಪೀಠವನ್ನು ಒಪ್ಪಿಸಿ ವೃಂದಾವನಸ್ಥರಾಗ್ತಾರೆ. ಅಕ್ಷೋಭತೀರ್ಥರು ಒಂದು ಆಶ್ರಮ ತಗೊಂಡ ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ. ಅಕ್ಷೋಭತೀರ್ಥರು ಒಂದು ಬಹಳ ವಿಶೇಷ. ಅಕ್ಷೋಭತೀರ್ಥರು ದೇಹ ತ್ಯಾಗ ಮಾಡಿದ್ದು ಅಕ್ಷೋ ಮಡಿಕೇಡದಲ್ಲೇನೆ. ಊರು ಒಳಗೆ ಒಂದು ಅಕ್ಷೋಭತೀರ್ಥ ಮಂಟಪ ಅಂತ ಇವತ್ತಿಗೂ ಇದೆ, ಅಲ್ಲಿ ಮೊದಲು ವೃಂದಾವನ ಅಲ್ಲಿತ್ತಂತೆ. ಜಯತೀರ್ಥ ವೃಂದಾವನ ಆದಮೇಲೆ ಅವನ ಇಲ್ಲಿ ಶಿಷ್ಯರ ಹತ್ರ ನಾವು ಬರ್ತೇವೆ ಅಂತ ಬಂದ್ರಂತ. ಆಮೇಲೆ ಅಲ್ಲಿ ಶಿಫ್ಟ್ ಆಗಿದೆ, ಮಂಟಪ ಹಾಗೇ ಇದೆ, ಊರೊಳಗಿರೋ ಮಂಟಪ ಹಾಗೇ ಇದೆ. ಇವತ್ತು ಪುಸ್ತಕ ಬಿಡುಗಡೆ ಯಾರು ಫೋಟೋ ಕೊಟ್ಟಿದೆ, ಅದು ಮಂಟಪದ ಫೋಟೋನು ಕೊಟ್ಟಿದೆ. ಆಮೇಲೆ ಬದಲಾಯಿತು. ಆಮೇಲೆ ಜಯತೀರ್ಥರು ಮೊದಲು ಮಾಡಿದ ಕೆಲಸ, ಅವರು ದೊಡ್ಡ ತಪಸ್ಸು ಮಾಡಕ್ಕೆ ಶುರು ಮಾಡ್ತಾರೆ. ಇದು ಯೋಚನೆ ಮಾಡಬೇಕಲ್ಲ, ನಾವು ತಪಸ್ಸು ಅಂದ್ರೆ ಅಲರ್ಜಿ ನಮಗೆ. ಅವ್ರು ತಪಸ್ಸು 12 ವರ್ಷ ತಪಸ್ಸು ಮಾಡಿದ್ರಂತೆ. ನೋಡಿ ಸನ್ಯಾಸದೊಳಗೆ ಅಲ್ಲಿ 20 ವರ್ಷ ಆಗ್ಲೇನೆ, 5 ವರ್ಷ ಓದಿದ್ದಾರೆ, ತಪಸ್ಸು ಶುರು ಮಾಡ್ತಾರೆ. ಅಲ್ಲಿ ಹೋಗಿ ದುರ್ಗಾದೇವಿನ ಕುರಿತು ಆ ದುರ್ಗಾ ಬೆಟ್ಟ ಅಂತಿದೆ ಮಡಕೆಡದ, ಅಲ್ಲಿ ತಪಸ್ಸು ಮಾಡ್ತಾರೆ. ದುರ್ಗಾ ಚಾಸ್ಮಯಿ ಪ್ರಸನ್ನ, ಅದು ಎಂತ ಉಗ್ರ ತಪಸ್ಸು ಅಂತ ಹೇಳ್ತಾರೆ, ನಮ್ಗೆ ಆಶ್ಚರ್ಯವಾಗಿಬಿಡುತ್ತೆ. ಅವರು ಊಟ ತಿಂಡಿ ಮಾಡಲಿಲ್ಲ, ಬಿಟ್ಟುಬಿಡಿ, ಅವ್ರ ಆಹಾರ ಏನ್ ತಗೋತಿದ್ರು ಅಂದ್ರೆ ಕೆದಾಗಿ ಕೆಳಗೆ ಬಿದ್ದ ಎಲೆಗಳು, ಒಣಗಿದ ಹುಲ್ಲು ಅದನ್ನು ತಿಂತಿದ್ರಂತೆ. ಒಣಗಿದ ಹುಲ್ಲು, ಒಣಗಿದ ಎಲೆ, ಅದಕ್ಕೇನೋ ಸಾರು ಹುಳಿ ಅಂತಿಲ್ಲ ಅದಕ್ಕೆ. ಅಪಿ ಪಂಚಗವ್ಯ ಯೋಗೈಹಿ ಅಂತ ಹೇಳ್ತಾರೆ, ಭುವಿ ಪನ್ನೈರಪಿ ಪತ್ರ ಪೂಗೈಹಿ ಅಪಿ ಪಂಚಗವ್ಯ ಯೋಗೈಹಿ. ಪಂಚಗವ್ಯದಲ್ಲಿ ಅದ್ದುಕೊಂಡು ನಾನು ತಿಂತಿದ್ರಂತೆ 12 ವರ್ಷಗಳ ಕಾಲ. ನಮಗೆ ರಥ ಬಳಗ ಧೈರ್ಯ ಬರ್ತದೆ, ಕೊನೆ ಪಕ್ಷ ಒಂದು ತಿಂಗಳು ತಾನೆ ಅದೇನು ನಡೆಸಿಬಿಡೋದು ಆಗೋ ಯೋಗ ಅಂತ ಹೇಳಿಬಿಟ್ಟು ಧೈರ್ಯ ಬರುತ್ತೆ. ಅವ್ರ ಗ್ರಂಥ ಬೆರಿಲಿಕ್ಕೆ ಅಂತ ಅವ್ರು ಮಾಡಿದ್ರು, ಗ್ರಂಥ ಓದ್ಲಿಕ್ಕೆ ಅಂತ ನಾವು ಮಾಡ್ಬೇಕು, ಅಷ್ಟೇ ವ್ಯತ್ಯಾಸ. ಅವ್ರ ಗ್ರಂಥ ಅರ್ಥವಾಗಬೇಕಾದ್ರೆ ಅವೆಲ್ಲ ಮಾಡಬೇಕಾಗತ್ತೆ. ಅಷ್ಟೆಲ್ಲ ಬಾಳ ದುರ್ಗಾದೇವಿ ಪ್ರತ್ಯಕ್ಷ ಕಂಡ್ರಂತವ್ರಿಗೆ, ಅದೇನು ಹೊಸ ವಿಚಾರಣೆ ಅಲ್ಲ, ಭಾರತೀ ದೇವಿ ದರ್ಶನ ಕೊಟ್ಟರಂತೆ, ವಾಯುದೇವರು ದರ್ಶನ ಕೊಟ್ಟರಂತೆ. ಅವ್ರು ದರ್ಶನ ಕೊಟ್ಟು ಅವರಿಗೆ ಘಂಟ ಅಂತ ಬರೆಯೋದಕ್ಕೆ ಘಂಟ ಮತ್ತು ಪೂಗ ಅಂತ ಕರೀತಾರೆ. ಲೇಖನ ಸಾಮಗ್ರಿ ಕೊಟ್ಟರಂತೆ, ಲೇಖನ ಸಾಮಗ್ರಿನ ಅಡಿಕೆ ಬೆಟ್ಟನ್ನು ಕೊಟ್ಟರಂತೆ, ಅದನ್ನು ತಗೊಂಡ್ರಂತೆ ಮೆಲ್ಲಕ್ಕೆ ಶುರು ಮಾಡ್ತಾರೆ. ಇದು ಜೀವನದ ಮುಂದಿನ ಘಟ್ಟ. ಅವರು ಪ್ರಸನ್ನ ಮೊದಲನೇದಾಗಿ ಅವತಾರ ಮಾಡಿದ್ದೇ ಅದಕ್ಕೆ ಅರ್ಜುನ ಅಷ್ಟೆಲ್ಲ ಅಭ್ಯಾಸ ಮಾಡಿದ್ರು ಕೂಡ ಪಾಶುಪಾತ್ರಾಸ್ತ್ರ ತಗೊಂಡಲ್ಲ ಹಾಕಿ, ಅಷ್ಟೆಲ್ಲ ಮಾಡಿದ್ರು ಪಾಶುಪಾತ್ರಾಸ್ತ್ರ ಸಂಪಾದನೆ ಮಾಡಿ ತನ್ನ ಶಕ್ತಿ ಜಾಸ್ತಿ ಮಾಡ್ಕೊಂಡ ಹಾಗೆ ತಪಸ್ಸಿನಿಂದ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ, ಎಷ್ಟು ತಪಸ್ಸು ಮಾಡಿದ್ರು ಅದು ವ್ಯರ್ಥ ಆಗೋದೇ ಇಲ್ಲ. ಸಾರ್ಥಿ ಸಂಪಾದನೆ ಮಾಡೋನು ಶುರು ಮಾಡಿಬಿಡ್ತಾನಲ್ಲ, ಹುಚ್ಚಾಪಟ್ಟಿ ಸಂಪಾದನೆ ಮಾಡ್ತಾನೆ, ಇನ್ನೂ ಕಡಿಮೆ ಇನ್ನೂ ಜಾಸ್ತಿ ಮಾಡ್ತಿರ್ತಾನೆ. ಮತ್ತೆ ಮಾಡಿದಷ್ಟು ಖುಷಿ ಅವನಿಗೆ, ಮೊದಲು ನೋಡಿದ್ರೆ ಒದ್ದಾಡ್ತಿರ್ತಾನೆ. ಅದು ಒಂದ್ಸರ್ತ ಫೀಲ್ಡಿ ಬಿದ್ದಮೇಲೆ ಸಾಕು ಅನ್ಸೋದೇ ಇಲ್ಲ. ಇವರು ಆ ರೀತಿ ಮಾಡಿ ದೊಡ್ಡ ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಅನುಗ್ರಹ ಸಂಪಾದನೆ ಮಾಡ್ತಾರೆ. ಅದಕ್ಕನ್ನು ಸೂಚನೆ ಮಾಡ್ತಾರೆ, ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಈ ಶ್ಲೋಕ ಆ ಪ್ರಾರ್ಥನೆ ಇದ್ದಾಗಿತ್ತು. ಈ ತೀರ್ಥರು ಮಾಡಿದ ಭಾರತೀ ದೇವಿಯ ಸ್ತೋತ್ರ ಇತ್ತು. ಅದರ ಫಲವಾಗಿ ಒಳ್ಳೆ ಸಿದ್ಧಿ ಬಂತು. ಅಲ್ಲಿಂದ ಬರಿಲಿಕ್ಕೆ ಹೊರಟ್ರವರು ಎರಗೋಳದ ಗುಹೆಗೆ ಬರ್ತಾರೆ. ಏಕಾಂತ ಸ್ಥಳ, ಇವತ್ತಿಗೂ ಏಕಾಂತ ಸ್ಥಳ. ಅವತ್ತು ಯಾರೋ ಹೋಗ್ತಿದ್ದಿಲ್ಲ, ಇವತ್ತು ಯಾರೋ ಹೋಗೋದಿಲ್ಲ ಅಲ್ಲಿಗೆ. ಅಷ್ಟು ಪರಮ ಏಕಾಂತ ಸ್ಥಳ. ಇತ್ತೀಚೆಗೆ ಸ್ವಲ್ಪ ರಿನೋವೇಷನ್ ಆಗಿದೆ. ಮೊದಲೊಂದು 10 ವರ್ಷದ ಕೆಳಗೆ ಹೋಗಿದ್ರು ಅಂತೂ ನಿಮಗೆ ಗುಹೆ ಅಂದ್ರೆ ಗುಹೆನೆ, ಕುಗ್ರಾಮ ಅಂದ್ರೆ ಭಯಂಕರ ಕುಗ್ರಾಮ. ಊರ ಹೊರಗೆ ಒಂದು ಬೆಟ್ಟ, ಆ ಬೆಟ್ಟಕ್ಕೆ ಹೊಂದ್ಕೊಂಡಾಗ ಒಂದು ಗುಹೆ, ಅದು ಆಳವಾದ ಗುಹೆ. ಇವತ್ತು ಅಷ್ಟು ಗುಹೆ ದೊಡ್ಡದಿಲ್ಲ, ಬೆಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಸಾಕಷ್ಟು ಮುಚ್ಚಿಬಿಟ್ಟು ಸ್ವಲ್ಪ ಮಾತ್ರ ಉಳಿಸಿಕೊಂಡಿದ್ದಾರೆ. ತುಂಬಾ ದೂರ ಹೋಗ್ತಿರ್ತದೆ, ಅಷ್ಟು ಒಳಗೆ ಕೂತಿದ್ದಾರೆ, ಜನ ಹತ್ರ ಬರಬಾರದು ಅಂತೇಳಿ. ಡಿಸ್ಟರ್ಬೆನ್ಸ್ ಆಗಬಾರ್ದು. ಡಿಸ್ಟರ್ಬೆನ್ಸ್ ಆಗೋಣ ಕೂತ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ರಂತೆ. ಗುಹೆ ಕತ್ತಲು, ಅಲ್ಲಿ ಬರಿತಿದ್ದಾರೆ. ನಾವು ಬೆಳಕಿನಲ್ಲಿ ನಿದ್ದೆ ಹೊಡಿತೇವೆ, ಇದು ಸಮಸ್ಯೆ. ಬೆಳಕಿದೆ ನಿದ್ದೆ, ಕತ್ಲಿದೆ ಬೆಳಕು. ಅದಕ್ಕೆ ಯೋವೇದ ನಿಹಿತಂ ಗುಹಾಯಾಮ್ ಅಂತ ಕರೀತಾರೆ. ಎರಗೋಳದ ಗುಹೆಯಲ್ಲಿ ಅವರ ಜ್ಞಾನ ತಪಸ್ಸು ಶುರುವಾಯಿತು. ಶಿಷ್ಯರಿಗೆ ಪಾಠ ಹೇಳೋದು ಬರೆಯೋದು, ಪಾಠ ಹೇಳೋದು ಬರೆಯೋದು ಅಷ್ಟೇ. ಹಾಗೆ ಬರವಣಿಗೆ ಎಷ್ಟು ಕಷ್ಟ, ದೀಪ ಎಷ್ಟು ಕಷ್ಟ, ಪೇಪರ್ ಸಿಗೋದು, ಪ್ರತಿಯೊಂದು ಕಷ್ಟ. ಆದರೆ ಅವರಿಗೆ ಏನು ಕಷ್ಟ ಆಗಲಿಲ್ಲ, ದೇವರ ಅನುಗ್ರಹ. ಎಲ್ಲ ಬರಿತಾ ಬರಿತಾ ಬಂದಿದ್ದಾರೆ. ಊರು ಊಟಕ್ಕೆ ಏನು ಮಾಡ್ತಿದ್ರಂತೆ, ಶಿಷ್ಯರು ಅನ್ನಾತ್ ಶಿಷ್ಯೋಪನೀತೈಹಿ ಹೇಳ್ತಾರೆ. ಯಾವನಾಳಾದ ಉವಾಸ, ಶಿಷ್ಯರು ಹೋಗಿ ಅದು ಎರಗೋಳ ಅಗ್ರಹಾರ, ಬ್ರಾಹ್ಮಣರ ಅಗ್ರಹಾರ, ಅಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡ್ಬರ್ಬೇಕು. ಅವ್ರು ಮಠದಲ್ಲಿ ಅಡಿಗೆ ಇಲ್ಲ ಆಗಿನ ಕಾಲಕ್ಕೆಲ್ಲ, ಅವ್ರು ಮಠದಲ್ಲಿ ಅಡಿಗೆ ಶುರುವಾಗಿ ರಘುತ್ತಮ ಸ್ವಾಮಿ ಕಾಲಕ್ಕೆ, ಅಲ್ಲಿ ಅವ್ರು ಮಠದಲ್ಲಿ ಅಡಿಗೆ ಇರಲಿಲ್ಲ. ಅವ್ರು ಭಿಕ್ಷೆ ಕೇಳ್ಕೊಂಡ್ಬರ್ಬೇಕು, ಅದನ್ನ ದೇವರ ಸಾವಿರ ಊಟ ಮಾಡಬೇಕಷ್ಟೇ. ಯಾವ ನಾಡ ಅಂದ್ರೆ ಜೋಳದ ನುಚ್ಚು, ಜೋಳದ ನುಚ್ಚು, ಜೋಳದ ಬಕ್ರಿ, ಇಷ್ಟೇ ಅವರ ಆಹಾರ. ಅಂತ ತಗೊಂಡು ಒಪ್ಪತ್ತು ಮತ್ತೆ ಎರಡು ಹೊತ್ತು ಮೂರು ಹೊತ್ತು ಅಲ್ಲ, ಒಪ್ಪತ್ತು ತಗೊಂಡು ಬರಿಬೇಕಷ್ಟೇ. ಆ ರೀತಿ ಮಾಡಿದ್ದಕ್ಕೆ ದೊಡ್ಡ ತಪಸ್ಸಾಗ ದೇಹ ಶುದ್ಧಿ ಆಗದ ಹೊರತು ಎಂದೂ ನಮಗೆ ಬುದ್ಧಿ ಶುದ್ಧಿ ಆಗೋದಿಲ್ಲ. ವಿದ್ಯಾಧೀಶರು ಉಡುಪಿಯಲ್ಲಿ 10 ವರ್ಷ ಇರ್ತಾರೆ ಸುಮಾರಾಗಿ. ಆಗ ಅವರ ಆಹಾರ ಏನಾಗಿತ್ತು ಅಂತ ಗೊತ್ತೇನು, ಬರೀ ಒಣ ಅನ್ನ, ಅದೇನು ಮದ್ದ ಸರ್ವ ತೊಳೆದು ಬಿಡ್ತಿದ್ರಂತೆ. ಅದಕ್ಕೆ ತುಳಸಿ ಹಾಕೊಳ್ತಿದ್ದಾರೆ, ಬರೀನೇನು ಬರೀ ತುಳಸಿ ದಳ ಅನ್ನ. ಆ ರೀತಿ ಮಾಡಿದ್ರು ಏನು ಸಹ ಬದುಕಿದ್ರ ಅಂತ ಕೇಳಿದ್ರೆ, ಬದುಕಿದ್ರಲ್ಲ, ವಾಕ್ಯಾರ್ಥ ಚಂದ್ರಿಕಾ ಬರೀತಾರ. ಸುಧಾದ ಮೋಸ್ಟ್ ಡಿಫಿಕಲ್ಟ್ ಚಿಪ್ಪಣಿ ಅಂದ್ರೆ ವಾಕ್ಯಾರ್ಥ ಚಂದ್ರಿಕಾ. ಅದನ್ನು ಬರೆದಿದ್ದು ಇಂಥ ಅತ್ಯಲ್ಪ ಕಠಿಣ ಆಹಾರ ತಗೊಂಡು ಬರೆದವರು. ನಮಗೆ ಆಹಾರ ಬಿಟ್ಟರೆ ದೇಹ ಸ್ವರ್ಗತ್ತೆ ಅಂತ ತಿಳ್ಕೊಂಡಿದ್ವಿ, ಕರೆಕ್ಟು. ದೇಹ ಸ್ವರ್ಗತ್ತೆ ಬುದ್ಧಿ ಚಿಗರುತ್ತೆ ಅಂತ ಹೇಳಿದ್ದಾರೆ. ಬುದ್ಧಿ ದೊಡ್ಡದಾಗಬೇಕಾದ್ರೆ ಆಹಾರದ ಮೇಲೆ ಹತೋಟಿ ಬಹಳಷ್ಟು ನಮಗೆ ಬೇಕು. ಅದನ್ನೆಲ್ಲ ತೋರಿಸಿಕೊಡ್ತಾರೆ, ಬರಿತಾ ಕೊಡ್ತಾರೆ. ಒಂದಾಯ್ತು ಎರಡಾಯ್ತು ಗ್ರಂಥ ಬರಿತಾನೆ ಇದ್ದಾರೆ. ಅವರ ದೇವರು ದೊಡ್ಡ ತಪಸ್ಸದು. ಆಗ ವಿದ್ಯಾರಣ್ಯರು ಸಂಚಾರ ಮಾಡ್ತಾ ಅಪರಾಂತಕ್ಕೆ ಬಂದರಂತೆ. ವಿಜಯನಗರದ ಅರಸರು ಆಗ ಅವರಿಗೆ ರಾಜಗುರುಗಳು ಅಂತ ಅವ್ರು ಒಪ್ಕೊಂಡ್ಬಿಟ್ಟು ಅವರನ್ನು ಆನೆ ಮೇಲೆ ಕೂಡಿಸಿ ಒಂದು ಭೂ ಪ್ರದರ್ಶನ ಕಳಿಸಿಕೊಟ್ಟಿದ್ರಂತೆ. ಅಷ್ಟು ವಿದ್ವಾಂಸರು ಅವರು. ಸಂಚಾರ ಮಾಡ್ತಾ ಮಾಡ್ತಾ ಆ ಪ್ರಾಂತಕ್ಕೆ ಬಂದ ಕಾಲಕ್ಕೆ ವಿದ್ವಾಂಸರಿಗೆ ಒಂದು ಯಾವಾಗಲೂ ಒಂದು ವ್ಯವಸ್ಥೆ, ಪುಸ್ತಕ ಸಿಗುತ್ತಾ ಅಂತ ಕೇಳೋದು, ಇಲ್ಲ ದೇವ್ರ ಪರಿಚಯ ಸಿಗುತ್ತಾ ಅಂತ ಕೇಳೋದು, ಇಲ್ಲ ವಿದ್ವಾಂಸರಿದ್ದಾರೆ ಕೇಳೋದು, ಚಟ ಅದು ಒಂದು. ವಿದ್ವಾಂಸರಿಗೆ ದೊಡ್ಡ ವಿದ್ವಾಂಸರಿದ್ದಾರೆ ಅಂತ ಹೇಳಿದೆ. ಸುದ್ದಿ ಆಗಿಬಿಟ್ಟಿದೆ, ಯಾರೋ ಕೂತಿದ್ದಾರೆ, ಹೊರಗೆ ಬಂದಿದ್ದೆ ನೋಡಿಲ್ಲ, ಅವು ಯಾವಾಗಲೂ ಬರಿತಿರ್ತಾರೆ ಅಂತ ಹೇಳಿ ನೋಡ್ಬೇಕು ಅನ್ನಿಸ್ತು. ಇದಕ್ಕೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ಅಂತ ಹೇಳಿ ಪರಿಶ್ರಮ ಅನ್ನೋ ಮಾತು ಅದಕ್ಕೆ ಬಂದಿತ್ತು. ತಕ್ಷಣ ಅವ್ರು ಎಲ್ಲಿದ್ದಾರೆ, ಗುಹೆ ಉಳ್ಕೊಂಡು ದೊಡ್ಡ ಗಾಢಾಂಧಕಾರದ ಗುಹೆ ನೋಡ್ತಾರೆ, ಒಳಗೆ ಏರು ಕಾಣಿಸಾಗಿಲ್ಲ. ಅದಕ್ಕೆ ಓ ಅಂತಃ ಕಹ ಅಂತ ಕೂಗಿದ್ರು, ಜೋರ ಕಾಣದ ಅಂತಃ ಕಹ ಅಂದ್ರಂತೆ. ತಕ್ಷಣ ಉತ್ತರ ಕೊಟ್ರಂತೆ ಇವ್ರು, ಧ್ವನಿ ನೋಡಿದ ತಕ್ಷಣ ಅಹಂ ಅಂತ ಅವ್ರು ಹೇಳಿದ್ರಂತೆ. ಇವ್ರಿಗೆ ಆಶ್ಚರ್ಯ ಆಗೋಯ್ತು. ವಿದ್ಯಾರಣ್ಯ ಹೆಸರು ಕೇಳಿದರೆ ಸಿಂಹದ ಗರ್ಜನೆ ಅವರು, ಭಾರಿ ದೊಡ್ಡ ವಿದ್ವಾಂಸರು ಅವರು. ಅವ್ರು ನಮ್ಮಂದೇ ಅಹಂ ಅಂತಾರಲ್ಲ ಯಾರು ಅಂತ ಹೇಳ್ತಾರೆ. ಶಿಷ್ಯರನ್ನು ಕಳಿಸಿ ಒಳಗೆ ಬನ್ನಿ ಅಂತ ಕರೀತಾರೆ. ನೋಡ್ತಾರೆ ಏನ್ ಮಾಡ್ತಿದ್ದೀರಿ ಕೇಳ್ತಾರೆ. ಬರಿತಾ ಇದ್ದೇವೆ. ಏನು ಬರಿತಾ ಇದ್ದೇವೆ? ಟೀಕಾರ ಯಾರು ಒಗಟು ಮಾಡದೆ ಮಾಡ್ತಾರೆ. ಪುಸ್ತಕ ನಮ್ಮ ಪುಸ್ತಕ ಡೈರೆಕ್ಟ್ ಕೊಡೋದಿಲ್ಲ, ಆಚಾರ ಪುಸ್ತಕ ಕೊಡ್ತಾರೆ ಫಸ್ಟ್. ಪ್ರಮಾಣ ಲಕ್ಷಣವನ್ನು ಕೊಟ್ಟರಂತೆ. ಅದೆಲ್ಲ ಜೈತೀರ್ಥ ಸಾಕ್ಷಾತ್ ಶಿಷ್ಯರು, ಜೈತೀರ್ಥರಿಗೆ ವ್ಯಾಸತೀರ್ಥರು ಅಂತ ಶಿಷ್ಯರು, ಬಿಡಿ ಸನ್ಯಾಸಿಗಳು. ಅವರಿಂದಾನು ಮಡಿಕೇಡದಲ್ಲೇ ಇದೆ ಅಲ್ಲಿ. ಅವರು ಅವರೆಲ್ಲ ಇದ್ದಾರಲ್ಲ, ಅವರು ಬರೀತಾರೆ ಈ ಮಾತನ್ನ. ಪ್ರಮಾಣ ರಕ್ಷಣೆ ಕೊಟ್ಟಾಗ ಅವ್ರು ಓದಿದ್ರಂತೆ ತಲೆಬುಡ ಅರ್ಥ ಗೊತ್ತಾಗಲ್ಲ. ಅಶೇಷ ಗುರುಮೀಶೇಷಂ ನಾರಾಯಣ ನಾರಾಯಣ ಮನಾಮಯಂ ಸಂಪ್ರಣ ಪ್ರಮಕ್ಷಾಮಿ ಪ್ರಮಾಣಾನಾಂ ಸ್ವಲಕ್ಷಣ. ಅತಿ ಸರಳವಾದ ಶ್ಲೋಕ. ಮುಂದೇನು ಶುರು ಮಾಡಿದರು, ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ ಎಲ್ಲ ನೋಡಿದ್ರೆ ಅವ್ರು ಏನೇನೋ ಅನಿಸ್ಬಿಡ್ತಾರೆ. ಆ ರೀತಿ ಬರವಣಿಗೆ ಸಂಸ್ಕೃತದಲ್ಲಿ ಯಾರು ತಂದೇ ಇಲ್ಲ. ಸರಳ, ತೀರಾ ಸರಳ, ಸೂತ್ರಪ್ರಾಯವಾದ ಮಾತು ಅವರಿಗೆ ನೋಡೇ ಇರಲಿಲ್ಲ. ಆದ್ದರಿಂದ ಅವರಿಗೆ ಆಶ್ಚರ್ಯ ಅನಿಸ್ತು. ಬಾಲವಾಕ್ಯೇನ ಕಿಮ್ಮೆ, ಯಾರ ಹುಡುಗರು ಬರೆದಾಗಿದೆ ಇದು ಒಂದು, ಇದಕ್ಕೆ ಅರ್ಥನೇ ಇಲ್ಲ, ಮಣ್ಣಿಲ್ಲ ಅಂತ ವಾಪಸ್ ಕೊಟ್ಟರಂತೆ. ಆಗ ಸಿಟ್ಟು ಬಂತಂದವ್ರಿಗೆ ಕ್ರುದ್ಧ ಯತಿರ್ಥರು, ಯತಿಗಳು ಸನ್ಯಾಸ ಕ್ರೋಧ ಬಿಡಬೇಕು, ಇಂಥ ಕ್ರೋಧ ಬಿಡಬಾರ್ದು. ಅವರಂದ್ರಂತೆ ಇದು ಬಾಲವಾಕ್ಯ ಅಲ್ಲ, ಇದು ಬಾಲಬುದ್ಧಿ ಸ್ತಮೇವ ಅಂತ ಹೇಳಿದರೆ. ವಾಕ್ಯ ಬಾಲವಾಕ್ಯ ಅಲ್ಲ, ಬುದ್ಧಿ ಬಾಲವಾಕ್ಯ. ಅವ್ರಿಗೆ ಶಾಕ್ ಆಯ್ತು, ಇವ್ರ ಮಾತಾಡ್ಬೇಕು ಸಾಧ್ಯ ಉಂಟಾ? ಹಾಗೆ ಹೇಳ್ತಾರೆ. ಏನು ಹಾಗೆ ತೇರಿದ್ರೆ ನೋಡಿ ಅಂತ ವ್ಯಾಖ್ಯಾನ ಕೊಟ್ಟರು. ನ್ಯಾಯಕಲ್ಪಲತ ಅಂತ ಅವ್ರ ವ್ಯಾಖ್ಯಾನ, ಪ್ರಮಾಣ ಸ್ಟಾರ್ಟಿಕ್ಕಾಗಿ ನ್ಯಾಯಕಲ್ಪಲತ ಅಂತ ಅದು ನೋಡ್ತಾ ಹೋಗ್ತಾರೆ. ನೋಡ್ತಾರೆ, ಆಶ್ಚರ್ಯ ಆಗೋಯ್ತು ಅಂತ ನಡಿ ಅಂತೇಳಿ. ಇವತ್ತಿಗೂ ಕಥೆಯೆಲ್ಲ ಆವತ್ತು ನೋಡಿ, ಇವತ್ತೂ ಆಶ್ಚರ್ಯ ಆಗುತ್ತೆ. ನಾನು ನೋಡಿಲ್ಲ ಅಂಬುದು ನಮ್ಮ ಆಶ್ಚರ್ಯ ಅಷ್ಟೇನೆ. ನೋಡಿಲ್ಲ ನಾವು ಆಶ್ಚರ್ಯ ಪಡಬೇಕು, ನೋಡಿದ ಮೇಲೆ ಪರಮಾಶ್ಚರ್ಯ ಪಡಬೇಕು. ಏನು ಅನಲೈಸ್ ಮಾಡ್ತಾರೆ ಟೀಕಾರಾಯರು, ಇಡೀ ನಮ್ಮ ವಿದ್ವತ್ ಪ್ರಪಂಚದೊಳಗೇನೆ ಯಾವ ಮತದಲ್ಲೂ ಕೂಡ ವಿಚಾರ ಮಾಡಿದರೂ ಕೂಡ ಮೂಲಕಾರರ ವಾಕ್ಯಗಳನ್ನು ಹಾಗೆ ವಿಮರ್ಶೆ ಮಾಡ್ತಕ್ಕಂಥದ್ದು ಟೀಕಾರ ಸ್ಪೆಷಾಲಿಟಿ ಅದು. ಅವ್ರು ಮಾಡದಂತೆ ಮಾಡೋಕ್ಕೆ ಸಾಧ್ಯವೇ? ಯಾಕೆ ದೈವಿ ಸಂದೇಶ ಹೊತ್ತು ಬಂದವರು, ಅವ್ರು ಕೂತು ಬರೆದವರಲ್ಲ, ದೈವಿ ಸಂದೇಶದಿಂದ ಬರೆದವರಾದ್ದರಿಂದ ಅಷ್ಟು ಅದ್ಭುತವಾದ ಕೃತಿ ಅದು. ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತಂತ ಅವರಿಗೆ, ಸ್ವತಃ ದೊಡ್ಡ ವಿದ್ವಾಂಸರಲ್ಲ, ಆಗ ಅರ್ಥ ಆಯ್ತಂತ ಅವ್ರಿಗೆ. ಹೌದು, ಈಗ ನನಗೆ ಅರ್ಥ ಆಯ್ತು, ಅವ್ರು ಭಾರಿ ಒಳ್ಳೆ ವಿಚಾರ, ನೀವು ಭಾರಿ ಚೆನ್ನಾಗಿ ಬರೆದೇ ಅವ್ರು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಅಂತೇಳಿ ಎಲ್ಲ ಗ್ರಂಥ ನೋಡಿದ್ರಂತ. ಆಮೇಲೆ ನ್ಯಾಯಸುಧಾದೀನಂತ ನ್ಯಾಯರತ್ನಾಕರಾನಸು ಉಳಿದ ಗ್ರಂಥ ಎಲ್ಲ ತೋರಿಸಿ ಅಂದ್ರಂತೆ. ಎಲ್ಲ ನೋಡ್ತಾ ಹೋಗ್ತಾರೆ. ವಿದ್ವಾಂಸರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಗಂಟೆಗಟ್ಟಲೆ ಬೇಕಾಗಿಲ್ಲ ಅವ್ರಿಗೆ. ವಾಕ್ಯ ಎಲ್ಲ ನೋಡಿ ನೋಡಿ ಎಷ್ಟು ಖುಷಿ ಆಯ್ತಂತೆ ಜೈತೀರ್ಥರೇ, ನಿಜವಾಗ್ಲೂ ಭಾರಿ ವಿದ್ವಾಂಸರು ನೀವು, ಭಾರಿ ಗೌರವ ಕೊಡಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿ ಬಹುಶಃ ದೊಡ್ಡ ಚಾರಿತ್ರಿಕ ದಾಖಲೆ ಉಂಟಾಯಿತು. ತಾವು ಯಾ ಆನೆ ಮೇಲೆ ಕೂತು ಬಿಟ್ಟು ವಾರಾಡೇಂದ್ರಂ ಯಮಾರುಹ್ಯ ಮಾತನ್ನ ಬೇರೆ ಯಾವ ಆನೆ ಹತ್ತಿ ತಾವು ಹೋಗಿದ್ರಲ್ಲ ಆನೆ ಮೇಲೆ ಇವ್ರನ್ನ ತಾವು ಕೂಡಿಸಿದ್ರಂತ ಆಮೇಲೆ ಕೂಡಿಸಿ ಅವ್ರ ಮೆರವಣಿಗೆ ಮಾಡಿದ್ರು ಗ್ರಂಥ ಸಮೇತ ಅಂತ ಹೇಳ್ತಾರೆ. ಇದು ಜೈತೀರ್ಥರಿಗೆ ಅವ್ರು ಜೈತೀರ್ಥ ಯಾತಕ್ಕೆ ಒಪ್ಕೊಂಡ್ರು ಗೊತ್ತಾ, ಇದು ಮಧ್ವ ಸಿದ್ಧಾಂತದ ವಿಜಯ ಪತಾಕಿ ಅಂತ ಒಪ್ಕೋತಾರೆ. ಅದರಿಂದ ದೊಡ್ಡ ಸನ್ಮಾನ ಸಮಾರಂಭ ನಡೀತು. ವಿದ್ಯಾರಣ್ಯರು ಅಕ್ಷೋಪತೀರ್ಥ ಪರಾಭವ ಹೊಂದಿದ್ರು. ಶಿಷ್ಯರು ನೋಡಿ ಭಾರಿ ಆಶ್ಚರ್ಯಪಟ್ಟರು, ಹಾಗೆ ಭಾರಿ ಖುಷಿ ಆಯಿತು ಅವರಿಗೆ. ಅನಂತರ ಜೈತೀರ್ಥರ ಹಿರಿಮೆ ಜಗತ್ತಿಗೆ ಗೊತ್ತಾಗ್ಲಿಕ್ಕೆ ಇದೊಂದು ಲೌಕಿಕ ಕಾರಣವಾಯಿತು ಅಷ್ಟೇ. ಇದು ಓದ್ದವರಿಗಂತೂ ಸರಿಯೇ ಸರಿ. ಈ ರೀತಿ ತಪಸ್ಸು ಬರೋದು ಸುಮಾರು 8-10 ವರ್ಷ ಅಲ್ಲೇ ಕೂತ್ಕೊಂಡು ಬರೆದಿದ್ದಾರೆ. ಆಮೇಲೆ ಸಂಚಾರ ಶುರು ಮಾಡ್ತಾರೆ. ಮುಖ್ಯ ರಚನೆ ಇದ್ದಿದ್ದ ಗ್ರಂಥ ರಚನೆಗೋಸ್ಕರ ಅದೆಲ್ಲ ಮುಗಿಸಿ ಸಂಚಾರ ಮಾಡ್ತಾ ಮಾಡ್ತಾ ಇಡೀ ಭರತಖಂಡ ಸುತ್ತಾರೆ. ಬಹಳ ಆಶ್ಚರ್ಯ. ಇವತ್ತು ಸುತ್ತೋದು ದೊಡ್ಡದಲ್ಲ, ಎಲ್ಲ ಅನುಕೂಲ ಬೇಕಾದಷ್ಟು. ಇವತ್ತು ಹೋದಲ್ಲಿ ಭಿಕ್ಷೆ ಮಾಡಿಸೋ ಜನ ಸಿಗ್ತಾರೆ ಫಸ್ಟ್ ನಮಗೆ, ಅಲ್ಲಿ ಯಾರು ಸಿಗೋದಿಲ್ಲ. ಎಲ್ಲ ಹೊಸದಾಗಿ ಸೃಷ್ಟಿಯಾಗಬೇಕು. ಹೋದ್ಮೇಲೆ ಶ್ರೀರಂಗ, ಉಡುಪಿ, ರಾಮೇಶ್ವರ, ಕನ್ಯಾಕುಮಾರಿ ಎಲ್ಲ ಕಡೆ ಶ್ರೀರಂಗದಲ್ಲಿ ಒಂದು ತಿಂಗಳಿದ್ರಂತೆ ತೀರ್ಥರು. ಅಲ್ಲಿಂದ ದೊಡ್ಡ ವಾದ ನಡೀತಂತೆ. ಎಲ್ಲ ಶಾಕ್ತೇಯರಿದ್ದರಂತಲ್ಲಿ, ಶಕ್ತಿ ಮತದ ಉಪಾಸಕರು ಅವರೆಲ್ಲ ಸೇರಿ ವಾದಕ್ಕೆ ಅಂತ ಹಿಂಡು ಹಿಂಡು ಬರ್ತಾರೆ. ಚಿಕಾರಾಯರು ಒಬ್ಬರೇನೆ, ಅವ್ರು ಹೇಳ್ತಾರೆ ಆಯ್ತು ಅಂತ ಹೇಳಿಬಿಟ್ಟು. ಅವರೆಲ್ಲ ವಾಮಾಚಾರಿಗಳು ಬೇರೆ, ಜೊತೆಗೆ ಟೀಕಾರಾಯರಾಗ ಉತ್ಪತ್ತಿಯ ಸಂಭವಾತ್ ಉತ್ಪತ್ತಿಯ ಸಂಭವ ಅಧಿಕರಣವನ್ನು ಇಟ್ಕೊಂಡು ಬಿಟ್ಟು ಅದಕ್ಕೆ ಸ್ವತಃ ಒಬ್ಬ ಸ್ತ್ರೀಯಿಂದ ಸ್ವಾತಂತ್ರ್ಯನ ಸೃಷ್ಟಿ ಸಾಧ್ಯ ಇಲ್ಲ ಅಂತ ಇವರು ಉತ್ತರ. ಸಾಧ್ಯ ಇದೆ ಅಂತ ಅವರು ವಾದ. ಶಾಕ್ತ ಮತ ಇರೋದೇ ಅದರಿಂದ ಇದನ್ನೆಲ್ಲ ಖಂಡನೆ ಮಾಡಿ ಎಲ್ಲರನ್ನು ಪರಾಭವಗೊಳಿಸಿ ಬರ್ತಾರೆ. ಬಂದು ಉಡುಪಿಗೆ ಹೋಗ್ತಾರೆ, ಉಡುಪಿಯಲ್ಲಿ ಸ್ವಲ್ಪ ಶ್ವಾಸ ಮಾಡ್ತಾರೆ, ಪಾದಿಕ ಕ್ಷೇತ್ರಕ್ಕೆ ಹೋಗ್ತಾರೆ, ವಿಷ್ಣು ಮಂಗಲ ಅಲ್ಲೆಲ್ಲ ಸಂಚಾರ ಮಾಡ್ತಾರೆ. ಆಚಾರ್ಯರು ಸಂಚಾರ ಮಾಡಿದ ಜಾಗಗಳು ಸಂಚಾರ ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಮಡಿಕೇಡಕ್ಕೆ ಬರ್ತಾರೆ. ಇನ್ನೂ ಸಂಚಾರ ಹೋಗ್ತಾರೆ, ಅಹಮದಾಬಾದಿಗೆ ಹೋದರಂತೆ. ಅಹಮದಾಬಾದಿನಲ್ಲಿ ಕಾಮದೇವ ಅಂತ ಹೇಳಿ ಒಬ್ಬ ಬೌದ್ಧರ ದೊಡ್ಡ ವಿಶ್ವವಿದ್ಯಾಲಯ ಸೆಂಟರ್ ಇತ್ತಂತೆ ಅಲ್ಲಿ ಹೋದಾಗ, ಬೌದ್ಧರ ಕೇಂದ್ರ. ಅಲ್ಲಿ ಹೋದ ಯಾರು ಕೂಡ ಸೋಲ್ದೆ ಸೋಲ್ ಒಪ್ಕೊಂಡು ಒಳಗೆ ಬರ್ಬೇಕಂತಿದ್ರು. ಒಳಗೆ ನೋ ಎಂಟ್ರಿ ಅವರಿಗೆ. ಟೀಕಾರಾಯರ್ ಆಯ್ತು ನಿಮ್ಗೆ ಸೋಲ್ಸೇ ಬರ್ತೇವೆ ಬನ್ನಿ ಅಂತ ಹೇಳ್ತಾರೆ. ಎಲ್ಲರನ್ನು ಸೋಲಿಸೋದ್ರದ್ದು ವಾಕ್ಯಾರ್ಥ ಕೋವಿದರವರು ವಿದ್ವಾಂಸರ ಪರಂಪರೆಯನ್ನು ಸೋಲಿಸಿಬಿಟ್ಟು ಇದೆಲ್ಲರನ್ನು ನಿರಾಕರಣೆ ಮಾಡಿ ಮುಂದೆ ಹೋದ್ರಂತ. ಅದಕ್ಕೆ ಬೇರೆ ಕಡೆ ಶಾಸನ ಸಿಗುತ್ತೆ. ಆಶ್ಚರ್ಯಪಟ್ಟು ಬಿಡ್ತಾರೆ. ಒಬ್ಬ ವಿದ್ವಾಂಸರು ನಮ್ಮ ಎಲ್ಲ ವಿದ್ವಾಂಸರು ಎಲ್ಲ ಶಾಸ್ತ್ರದಲ್ಲೂ ಸೋಲಿಸ್ತಾರಲ್ಲ, ಏನು ಆಶ್ಚರ್ಯ ಅಂತ ಹೇಳಿ ಸಂಭ್ರಮ ಪಡ್ತಾರೆ. ಸಂಚಾರ ಮಾಡ್ತಾ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಶಿಷ್ಯರಿಗೆ ಆಶ್ರಮ ಕೊಡ್ತಾರೆ. ವಿದ್ಯಾಧಿರಾಜ ತೀರ್ಥರು ಅಂತ ಅವ್ರ ಹೆಸರಾಯಿತು. ಅವರು ವಿದ್ಯಾಧಿರಾಜ ಜಯತೀರ್ಥರು, ವಿದ್ಯಾಧಿರಾಜ ವಿಷ್ಣು ಸಹಸ್ರನಾಮಕ್ಕೆ ಮತ್ತು ಗೀತೆಗೆ ಎರಡಕ್ಕೂ ವಿವೃತ್ತಿ ಪಡೆದಂತಹ ಹಿರಿಮೆ ವಿದ್ಯಾಧಿರಾಜ. ತ್ರಿವೇಣಿ ಸಂಗಮದಲ್ಲಿ ಆಶ್ರಮ ಆಯಿತು. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅಂತ ಮಹಾನುಭಾವರು ಆಶ್ರಮ ಕೊಟ್ಟು ಇಷ್ಟೆಲ್ಲ ಸಂಚಾರ ಮಾಡ್ತಾ ಮತ್ತೆ ಮಡಕೇಡಕ್ಕೆ ಬಂದು ಅಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಅವರು ಪೀಠದಲ್ಲಿದ್ದು 23 ವರ್ಷ ಜಯತೀರ್ಥರಿದ್ದಾಗ, ಅವರು ಆಶ್ರಮ ತಗೊಂಡ 20 ವರ್ಷ, ಓದಿದ್ದು 25 ವರ್ಷ, 48 ವರ್ಷ ಜಯತೀರ್ಥ. 48 ವರ್ಷದಲ್ಲಿ ಎಷ್ಟು ಸಾಹಸ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪರಮ 106 ವರ್ಷ ಓದ್ದವರು ಕೂಡ ಪೂರ್ತಿ ಮುಗಿಸಿಲ್ಲ ಇನ್ನು ನಾವು ಅಂತ ಹೇಳ್ತಾರೆ ಅಂಥದ್ದು. ಆ ನ್ಯಾಯಸುಧಾದಿ ಗ್ರಂಥಗಳು ಅಂದ್ರೆ ಅದ್ಭುತವಾದ ಗ್ರಂಥಗಳು. ಯರಗೋಡದಲ್ಲಿ ಕೂತು ಬರಿತಾ ಇದ್ದಾಗ ಒಂದು ವಿಶೇಷ ನಡೀತಾರೆ. ಆ ಊರಿಗೊಬ್ಬ ಗೌಡ, ಅವರು ಒಂದು ದೊಡ್ಡ ಕೆರೆ ಕಟ್ಟಿಸ್ಬೇಕು ಅಂತ ಆತನ ಯೋಚನೆ. ದೊಡ್ಡ ಕೆರೆ ಕಟ್ಟಿಸ್ಬಿಡ್ತಾನೆ. ಎರಡು ತೂಪುಗಳು ಇವತ್ತು ನೋಡ್ಬೋದು ಕೆರೆ ನಾವು. ಎರಡು ಕಡೆ ಅದಕ್ಕೆ ಔಟ್ಲೆಟ್ ಇದೆ. ಕೆರೆ ಕಟ್ಟಿಸ್ತಾರೆ, ಮಳೆ ಬರುತ್ತೆ, ಫುಲ್ಲು ನೀರು ಬಂದ್ಬಿಡುತ್ತೆ, ಖುಷಿಯಾಗಿಬಿಡುತ್ತೆ. 4 ದಿವಸಕ್ಕೆ ಒಂದು ಹರಿ ನೀರಿಲ್ಲ ಅದರೊಳಗೆ, ಎಲ್ಲ ಖಾಲಿಯಾಗಿಬಿಡುತ್ತೆ. ಮತ್ತೆ ಮಳೆ ಬರುತ್ತೆ, ಮತ್ತೆ ತುಂಬುತ್ತೆ, ಮತ್ತೆ ಖಾಲಿಯಾಗಿಬಿಡುತ್ತೆ. ಅದು ತುಂಬ ದುಃಖ ಆಗಿಬಿಡುತ್ತೆ. ಏನಿದು ಅನ್ಯಾಯ, ಎಷ್ಟು ಕಷ್ಟಪಟ್ಟು ಕಟ್ಟಿಸಿದ್ದೇನೆ, ವ್ಯರ್ಥ ಆಗುತ್ತಲ್ಲ ಅಂಥೇಳಿ ದೇವರು ಸೇವೆ ಮಾಡಿದಂತೆ ಪುಣ್ಯಾತ್ಮ. ಆಗ ಸ್ವಪ್ನದಲ್ಲಿ ದೇವರು ಹೇಳಿದ್ರಂತೆ, ಅದು ನಿಲ್ಲಬೇಕಾದ್ರೆ ಒಂದೇ ಒಂದು ಉಪಾಯ, ಇಲ್ಲಿ ದೊಡ್ಡ ಒಬ್ಬ ಯತಿಗಳು ಕೂತಿದ್ದಾರೆ, ಅವ್ರ ಅನುಗ್ರಹ ನೀವು ಪಡ್ಕೊಂಡಿಲ್ಲ, ಅದಕ್ಕಾಗಿದೆ, ಅವರ ಕೈಯಿಂದ ಒಂದು ಮುಷ್ಟಿ ಮಣ್ಣು ತಂದು ಹಾಕೋ ನಿಲ್ಲುತ್ತೆ ನೀರು ಅಂತ ಹೇಳಿದ್ರು. ಒಂದು ಮೃತ್ತಿಕಾ ಮಹಿ ಮೊದಲು ತೋರಿಸಿ ಜೈತೀರ್ಥರು ಸೀದ ಅಲ್ಲಿಗೆ ಹೋಗ್ತಾರೆ. ಅವಾಗ ಅವ್ರಿಗೆ ಗೊತ್ತೇ ಇಲ್ಲ, ಪಾಪ ಹೊರಗೆ ಬಂದಿರ್ತಾನೆ ಗೊತ್ತಾಗ್ಲಿಕ್ಕೆ. ಹೋಗಿ ಹೋದಾಗ ನೋಡಿ, ಇದು ನಮ್ಮ ಮಧ್ವ ಸಿದ್ಧಾಂತದ ವರ್ಣಾಶ್ರಮದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಅವನು ಬಂದ ಅಂತ ದೂರ ಓಡಿಸ್ಲಿಲ್ಲ ಅವರು, ಅವನ ಕರ್ತವ್ಯ ಅವನು ಮಾಡಿದ್ದಾನೆ. ಪಾಪ ಬಂದ ತಕ್ಷಣ ನಮಸ್ಕಾರ ಮಾಡ್ತಾನೆ, ಅನುಗ್ರಹ ಬೇಕು ನನಗೆ ಕೇಳಿದ ತಕ್ಷಣ ಒಂದು ಮುಷ್ಟಿ ಮಣ್ಣು ತೆಗೆದುಕೊಟ್ರಂತೆ. ಅದು ತರ್ತಾನೆ, ಹಾಕ್ತಾನೆ, ಆಮೇಲೆ ತುಂಬಿದ್ದು ತುಂಬಿತು ತುಂಬಿತು ತುಂಬಿತು. ಅಲ್ಲಿ ಇವತ್ತಿಗೂ ಕೂಡ ಮಳೆಗಾಲದಲ್ಲಿ ತುಂಬುತ್ತೆ, ಮತ್ತೆ ಬಿಡೋದಿಲ್ಲ. ಇವು ಹೋಗಿ ಮಳೆಗಾಲದಲ್ಲಿ ಹೋಗಿ ಕ್ರಾಸ್ ಮಾಡ್ಬೇಕಾದ್ರೆ ನೀರು ಮಧ್ಯೆ ನಡ್ಕೊಂಡು ಹೋಗ್ಬೇಕು ಹೊರತು ಹಾಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಎರಡು ಕಡೆ ಇದೆ, ಸರ್ಕಾರದ ಡ್ಯಾಮ್ ಹೊಡೆದೋಗ್ತಿರುತ್ತೆ ಮತ್ತೆ ಮತ್ತೆ ಎಷ್ಟೋ ಸತಿ ಡ್ಯಾಮ್ ಹೊಡೆಯುತ್ತೆ. ಟಿಕಾರಾರ ಹಾಕಿದ ಕೆಲಸಿದ ಕೆರೆ ಇವತ್ತಿನವರೆಗೆ ಅನ್ನನೂ ಕೊಡ್ತಾ ಇದೆ ಊರು ಜನಕ್ಕೆ, ಅವ್ರ ಗ್ರಂಥ ಅನ್ನ ಜ್ಞಾನ ಕೊಡ್ತಾ ಇದೆ ಜನಕ್ಕೆ. 700 ವರ್ಷಗಳಾದರೂ ಕೂಡ ಟೀಕಾರಾಯರ ಮಹಿಮೆ ಇವತ್ತು ಕಣ್ಣಿಗೆ ಕಾಣುತ್ತೆ ಅಂತ ಹೇಳಿದ ಮೇಲೆ ಎಷ್ಟು ಆಶ್ಚರ್ಯ. ಅದು ನಮ್ಮ ಜನಕ್ಕೆ ಅದೆಲ್ಲ ಗೊತ್ತೇ ಇಲ್ಲ, ಆ ಕಡೆ ಹೋಗಿ ಗೊತ್ತಿಲ್ಲ, ನೋಡಿ ಗೊತ್ತಿಲ್ಲ. ಅದು ನೋಡ್ಬೇಕು ಅದನ್ನ. ಇವತ್ತೇನಾದ್ರೂ ಬೇರೆ ಜಾನಕ್ಕಿಂತ ಜಾಗ ಸಿಕ್ಕಿದ್ರೆ ಬಂಗಾರದ ಕಟ್ಟ ಹಾಕ್ಸ್ಬಿಡುದು, ಎರಗೋಳದಗೂ ಹೇಗೆ ಅದನ್ನ ವಜ್ರದ ಕವಚ ಹಾಕ್ಸ್ಬಿಡ್ತಾ ಇತ್ತು. ಅಲ್ಲಿ ನೋಡಿದ್ರೆ ಕಾಲಿಡಕ್ಕೆ ಸರಿ ಇಲ್ಲ. ಒಂದು 10 ವರ್ಷದಿಂದ ಹೋದ ಕಾಲಕ್ಕೆ ಒಳಗೆ ಹೋಗಕ್ಕೆ ಎಂಟ್ರಿ ಇಲ್ಲ. ಯಾರೋ ಇವರು ಇಸ್ಪೀಟ್ ಆಡ್ದ ಕೂತಿದ್ರು ಹೊರ ಬಾಗ್ಲಲ್ಲಿ, ಅಂತ ಜನ ಇದ್ದ. ಈಗ ಸ್ವಲ್ಪ ಬದಲಾವಣೆಯಾಗಿದೆ. ಈಗ ಅಲ್ಲಿ ನೋಡಿ ನೊಣ ಹೊಡೆಯೋರಿಲ್ಲ, ಕ್ಯಾರೆ ಅಂತ ಕೇಳೋರಿಲ್ಲ, ಅಂತ ಅವ್ಯವಸ್ಥೆ. ತಾತ್ಪರ್ಯ ಯಾತಕ್ಕಿಂತ ನಮ್ಗೆ ಮಹತ್ವ ಗೊತ್ತಿಲ್ಲ. ಜ್ಞಾನ ಪ್ರಪಂಚದ ಮಹತ್ವ ಗೊತ್ತಿಲ್ಲದೆ ಹೋದರೆ ಏನು ಎಷ್ಟಾಗುತ್ತೆ ದುರಂತ ಅನ್ನೋದಕ್ಕೆ ಸಾಕ್ಷಿ ಅದು. ಅಂತ ಮಹಾನುಭಾವರ ಸ್ಥಳ ಯರಗೋಳ, ಆ ಕಡೆ ಮಡಖೇಡ. ಯರಗೋಳ ಪುರಾಣ ಪ್ರಸಿದ್ಧವಾದ ಸ್ಥಳ. ಶಂಖ ಅಂತಕ್ಕಂಥ ಒಬ್ಬ ವ್ಯಾಧ ಅಲ್ಲಿ ತಪಸ್ಸು ಮಾಡಿ ಸದ್ಗತಿಗೆ ಹೋದಂಥ ಸ್ಥಳ ಅಂತ ಕರೀತಾರೆ ಯರಗೋಳದಲ್ಲಿ. ಅದು ಪುನರುಜ್ಜೀವನ ಆಗಿ ಟೀಕಾರಾಯರಿಂದ ನ್ಯಾಯಸುಧಾದಿ ಗ್ರಂಥಗಳು ಬಂದಂಥ ಸ್ಥಳ. ಮಡಕೇಡ ಅಂತೂ ಸರಿಯೇ ಸರಿಯೇ. ಇಂಥ ಜೈತೀರ್ಥರು ಅನೇಕ ವಾದಿಗಳನ್ನು ಗೆಲ್ತಾರೆ, ಸಂಚಾರ ಮಾಡ್ತಾರೆ, ಸಿದ್ಧಾಂತ ಪ್ರಸಾರ ಮಾಡ್ತಾರೆ, ಮುಖ್ಯ ಗ್ರಂಥಗಳನ್ನು ಬರೀತಾರೆ. ಅದರ ಪ್ರಭಾವದಿಂದ ಸಿದ್ಧಾಂತ ಇವತ್ತು ಲೋಕಕ್ಕೆ ಮುಟ್ಲಕ್ಕೆ ಸಾಧ್ಯವಾಗಿದ್ದು ಜೈತೀರ್ಥರಿಂದ. ಅಂಥ ಮಹಾನುಭಾವರ ಗ್ರಂಥಗಳಲ್ಲಿ 18 ಟೀಕಾ ಗ್ರಂಥಗಳು, 3 ಸ್ವತಂತ್ರ ಗ್ರಂಥಗಳು, ನ್ಯಾಯಸುತಾದಿಗಳು ದಶಪ್ರಕರಣಗಳಿಗೂ ಟೀಕಾ ಬರೀತಾರೆ. ಹತ್ತಾಗುವ ತಲೆಗೆ ಗೀತಾಭಾಷ್ಯಕ್ಕೆ ಟೀಕಾ, ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯಕ್ಕೆ ಟೀಕಾ, ನ್ಯಾಯ ದೀಪಿಕಾ 12 ಆಯಿತು, ಋಗ್ಭಾಷ್ಯಕ್ಕೆ ಟೀಕಾ, ಸಂಬಂಧ ದೀಪಿಕಾ 13 ಆಯಿತು, ಬ್ರಹ್ಮಸೂತ್ರಗಳ ಮೇಲೆ ತತ್ವಪ್ರಕಾಶಿಕ, ಅನುಯಾಯನಕ್ಕೆ ನ್ಯಾಯಸುಧ, ನ್ಯಾಯವರ್ಣ ಟೀಕಾ. ಅನಂತರ ಬರೆದಿದ್ದು ಬಹಳ ಮುಖ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಋಗ್ಭಾಷ್ಯ ಟೀಕಾ, ಇದೆಲ್ಲ ಮುಗಿದ ಮೇಲೆ ಗೀತಾಭಾಷ್ಯದ್ದಾಯಿತು. ಉಪನಿಷತ್ತುಗಳಿಗೆ 2, ಈಶಾವಾಸ್ಯಕ್ಕೆ 1, ಷಟ್ಪ್ರಶ್ಯಕ್ಕೆ 1, 18 ಗ್ರಂಥಗಳಿಗೆ ಟೀಕಾ ಬರೆದು ಜಯ ತೀರ್ಥ ಅಂತ ಸಾರ್ಥಕವಾಯಿತು. ಇನ್ನು 3 ಸ್ವತಂತ್ರ ಗ್ರಂಥಗಳು, ಪ್ರಮಾಣ ಪದ್ಧತಿ, ವಾದಾವಳಿ ಮತ್ತು ಪದ್ಯಮಾಲಾ ಅಂತ 3 ಗ್ರಂಥಗಳು. ಪದ್ಯಮಾಲಾ ಅದೊಂದೇ ಶ್ಲೋಕ ರೂಪದ, ಉಳಿದೆಲ್ಲ ಪ್ರೋಸು, ಅದೊಂದೇ ಪೊಯೆಟ್ರಿ, ಅದಕ್ಕೆ ಪದ್ಯಮಾಲಾ ಅಂತ ಹೆಸರಿಟ್ಟಿದ್ದಾರೆ. ಉಳಿದೆಲ್ಲ ವಚನ ಪ್ರಸೂನ ಮಾಲಾ ಅಂತ ಕರೆದ್ರೆ ಇದು ಪದ್ಯ ಪ್ರಸೂನ ಮಾಲಾ ಇದ್ದಾಗಲೇ. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣಾ ರಚಿತ ಧ್ರಿಯತಾಂ ಸದಯೇ ಹೃದಯೇ ಕಮಲಾ ಮಹಿಳೇನ ಪೂರುಷೇಣ. ಅವರದ್ದು ಗದ್ಯ ಗ್ರಂಥದಲ್ಲಿ ಸಾಮಾನ್ಯ ಕೊನೆ ಹೇಳ್ತಾರೆ, ವಚನದ ಹೂವುಗಳ ಮಾಲೆಯನ್ನು ಕಟ್ಟಿ ಹಾಕಿದ್ದೇನೆ, ಪರಮಾತ್ಮ ಸ್ವೀಕಾರ ಮಾಡಲಿ ಅಂತ ಸಮರ್ಪಣೆ ಮಾಡ್ತಾರೆ. ಪ್ರಮಾಣ ಪದ್ಧತಿ ಅಪೂರ್ವವಾದ ಗ್ರಂಥ, ಅದನ್ನು ಓದದೆ ಹೋದರೆ ತತ್ವಶಾಸ್ತ್ರಕ್ಕೆ ಎಂಟ್ರಿನೇ ಸಿಗೋದಿಲ್ಲ. ಫಸ್ಟ್ ಓದಬೇಕಾದ ಗ್ರಂಥ, ಕಾವ್ಯಶಾಸ್ತ್ರ ಉತ್ಪತ್ತಿ ಬಂದ ಮೇಲೆ ಶಾಸ್ತ್ರ ಓದಬೇಕು ಅಂದರೆ ಫಸ್ಟ್ ಓದಬೇಕಾದ ಪ್ರಮಾಣ ಪದ್ಧತಿ. ಅವರೇ ಹೇಳ್ತಾರೆ, ಜಯತೀರ್ಥ ಮುನೀಂದ್ರೇಣ ಬಾಲಬೋಧಾಯ ನಿರ್ಮಿತ ಪ್ರಮಾಣ ಪದ್ಧತಿ ಭೂಯಾತ್ ಪ್ರೀತ್ಯೈ ಮಾಧವ ಮಧ್ವಯೋ. ಅವ್ರು ಹೇಳ್ತಾರೆ ನಾವು ಬರೆದಿದ್ದು ಬಾಲಬೋಧಾಯ ನಿರ್ಮಿತ, ಬಾಲಕರಿಗೆ ತಿಳಿಯಲಿ ಅಂತ ಬರೆದಿದ್ದೇವೆ ಅಂತ ಹೇಳಿ. ಪ್ರಮಾಣಗಳು ಅಂದ್ರೆ ಏನು, ಅದು ಸಿಂಪಲ್ ಆಗಿ ಹೇಳಬೇಕಾದ್ರೆ ಸೈನ್ಸ್ ಓದೋರಿಗೆ ಸೈಂಟಿಫಿಕ್ ಮೆಥಡ್ ಅಂತ ಓದಬೇಕು. ಸೈಂಟಿಫಿಕ್ ಮೆಥಡ್ ಗೊತ್ತಿಲ್ಲದೆ ಹೋದರೆ ಅದು ಸೈಂಟಿಸ್ಟ್ ಆಗೋ ಸಾಧ್ಯತೆ ಇಲ್ಲ. ಇದು ಸ್ಪಿರಿಚುಯಲ್ ಮೆಥಡ್, ಮೆಟಾಫಿಸಿಕಲ್ ಮೆಥಡ್ ಅಂದರೆ ಪ್ರಮಾಣಶಾಸ್ತ್ರ. ಪ್ರಮಾಣಶಾಸ್ತ್ರವನ್ನು ಆಚಾರ್ಯ ಪ್ರಮಾಣ ಲಕ್ಷಣದಲ್ಲಿ ಎಲ್ಲ ತಿಳಿಸಿದ್ದಾರೆ. ಅದು ತುಂಬ ಗಂಭೀರಯಾವಾಚ ವಿಕ್ಷಿಪ್ಯ ವರ್ಣಿತಂ ನಮಂದೈ ಶಕ್ಯತೆ ಸುಖೇನ ಬೋಧ್ವಮಿತಿ. ಆಚಾರ್ಯರ ಸ್ಟೈಲು ಬಹಳ ಕಾಂಪ್ಯಾಕ್ಟು ಮತ್ತು ಬಹಳ ಗಂಭೀರ, ಎಲ್ಲರಿಗೂ ತಿಳಿಯೋದಿಲ್ಲ ಅಂತೇಳಿ ಟೀಕಾರಾಯರು ಬರೆದ ಗ್ರಂಥವೇ ಪ್ರಮಾಣ ಪದ್ಧತಿ ಅಂತೇಳಿ. ಅದು ಒಮ್ಮೆ ಓದಿ ನೋಡಿ, 8 ವರ್ಷಕ್ಕೆ ಉಪನಯನ ಮಾಡಿ ಮಕ್ಕಳಿಗೆ ಓದಿಸ್ಬಿಡಿ, ಅವನು ಎಲ್ಲ ಸೈಂಟಿಫಿಕ್ ಅಪ್ರೋಚ್ ಡೆವಲಪ್ ಆಗ್ತದೆ. ಅವನು ಎಲ್ಲಿ ಹೋದರೂ ಕೂಡ ಬ್ಯೂಟಿಫುಲ್ ಆಗಿ ಅನಾಲಿಸಿಸ್ ಮಾಡಕ್ಕೆ ಬರುತ್ತೆ, ಅನಲೈಸ್ ಮಾಡಕ್ಕೆ ಬರುತ್ತೆ, ಅರ್ಥ ಮಾಡ್ಕೊಳಕ್ ಬರುತ್ತೆ. ನಮ್ಮ ಜನ ದುರಭ್ಯಾಸ ಏನು ಗೊತ್ತೆ, ಶಾಸ್ತ್ರ ಓದಿ ಕೆಟ್ಟೋಗ್ಬಿಡ್ತಾರೆ, ಶಾಸ್ತ್ರ ಓದದೆ ಹೋದ್ರೆ ಕೆಟ್ಟೋಗ್ತಾರೆ ಎಂಬ ಭಾವನೆ ಬರಬೇಕು. ಶಾಸ್ತ್ರ ಓದಿದ್ರೆ ವಿಚಾರ ಸರಣಿನೇ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟ್ ಆಗಿ. ಸೈಂಟಿಸ್ಟ್ ಆದವನು ಎಷ್ಟು ಆಕ್ಯುರಸಿ ಮೇಂಟೈನ್ ಮಾಡ್ತಾನಲ್ಲ, ಆ ಆಕ್ಯುರಸಿ ನಮಗೆ ಶಾಸ್ತ್ರದಲ್ಲಿ ಬೇಕು ಅಂದ್ರೆ ಇಂಥ ಗ್ರಂಥಗಳು ಓದಬೇಕು. ಅದು ಮಾತಿನಲ್ಲಿ ನಿಖರತೆ ಬರಬೇಕು, ಜೀವನದಲ್ಲಿ ಪಾವಿತ್ರ್ಯ ಬರಬೇಕು, ಎರಡೂ ಸಿರಬೇಕಾದ್ರೆ ಶಾಸ್ತ್ರಾಧ್ಯಯನ ಆಗಬೇಕು. ಜಯತೀರ್ಥರು ವಾದಾವಳಿಯಲ್ಲಿ ಇಡೀ ಅದ್ವೈತ ಮತದ ಸಮಗ್ರ ವಿಮರ್ಶೆಯನ್ನು ಮಾಡಿಕೊಡ್ತಾರೆ. ಅದರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾಯಿತು ಅಂದರೆ ಅದು ಎಕ್ಸ್ಪ್ಯಾಂಡ್ ಆಗಿ ನ್ಯಾಯಾಮೃತವಾಯಿತು. ವ್ಯಾಸರಾಜರ ಕೈಯಿಂದ ನ್ಯಾಯಾಮೃತ ಬಂದಿರ ಮೂಲವಾಗಿದ್ದು ವಾದಾವಳಿ, ಅದರ ಹಿಂದಿನ ಖಂಡನತ್ರಯದ ಟೀಕೆಗಳು ಅದರ ಮೇಲೆ ರೂಪಿತವಾಗಿದ್ದ ಆ ಗ್ರಂಥ. ಆಮೇಲೆ ಪೂಜಾ ಪದ್ಧತಿ, ನಿತ್ಯ ಪೂಜೆ ಹೇಗೆ ಮಾಡಬೇಕು, ಅದಕ್ಕೆ ಗ್ರಂಥನೇ ಪದ್ಯಮಾಲಾ ಅಂತ ಹೇಳಿದ್ರೆ. ಜಯತೀರ್ಥರನ್ನ ಸುಧಾ ಅರ್ಥ ಆಗೋದು ಬೇಡ, ಪದ್ಯಮಾಲ ಯಾಕೆ ಅರ್ಥ ಆಗಬಾರದು ಜನಗಳಿಗೆ, ಆದ್ರೆ ಓದಿಬಿಟ್ಟು ದೇವ್ರ ಪೂಜೆ ಬಿಡಲಿಕ್ಕೆ ಆಗೋದಿಲ್ಲ. ಎಲ್ಲಿಂದ ಶುರು ಮಾಡೋದು ದೇವ್ರ ಪೂಜೆ, ದೇವ್ರ ಗುಡಿಯವರು ಕಾಲು ಹೇಗಿಡಬೇಕು ಹೇಳ್ತಾರೆ. ದಕ್ಷಿಣಾಂಘ್ರಿಂ ಪುರಸ್ಕೃತ್ಯ, ಬಲಗಾಲಿಟ್ಟು ಹೋಗ್ರಿ, ದೇವ್ರ ಮನೆ ಎದುರು ತಾನೆ ಇಟ್ಟು ಹೋಗ್ಲಕ್ಕ ಅವನು, ಫಸ್ಟ್ ದೇವ್ರ ಮನೆಯೇ ಇರೋದಿಲ್ಲ, ಬಲಗಾಲಿಟ್ಟು ಪ್ರವೇಶ ಮಾಡಿ ಅದಲ್ಲೇದಾಗಿ. ಆಮೇಲೆ ಹೂವು ತುಳಸಿ ತಯಾರು ಮಾಡಿಕೊಳ್ಳಿ, ಆ ಹೂಗಳನ್ನು ಕದ್ದು ತರಬೇಡಿ, ಜಯತೀರ್ಥರ ಮಾತದು ಒಂದು, ಕದ್ದು ತರಬೇಡಿ ಕೊಂಡು ತರಬೇಡಿ, ಕದ್ದು ತರಬೇಡಿ ಕೊಂಡು ತರಬೇಡಿ, ನೆಲದ ಮೇಲೆ ಬಿದ್ದು ತರಬೇಡಿ, ಚೌರ್ಯಾ ಲಬ್ಧಾನಿ ಯಾನಿಚ. ಮತ್ತೆ ಅಪ್ಪ ಹೇಳ್ತಾರೆ ಮತ್ತೆ, ಯಾವ್ದು ಹೂವುಗಳು ಯಾವಾಗಲೂ ಮರುದಿವಸಕ್ಕೆ ಬರೋದಿಲ್ಲ, ಅವತ್ತಿನ ಅವತ್ತೇ ಉಪಯೋಗಿಸ್ಬೇಕು. ಉಪಯೋಗಿಸಿದ್ರೆ ನಿರ್ಮಾಲ್ಯ ಇದ್ದಾಗ, ಮೈಲಿಗೆ ಇದ್ದಾಗ, ಹಳಸದ ಹೂವು ಇದ್ದಾಗ ಲೆಕ್ಕ. ತುಳಸಿ ಮಾತ್ರ ದೋಷ ಇಲ್ಲ, ಎಷ್ಟು ದಿವಸ ಇಟ್ಕೊಂಡ್ರು ತುಳಸಿ ತುಳಸಿನೇ, ಹೂಗಳು ತುಳಸಿ ವ್ಯತ್ಯಾಸ ಉಂಟು, ಅನೇಕ ವಿಷಯ ಹೇಳ್ತಾರೆ. ಮತ್ತೆ ಬಾಗಿಲು ತೆಗಿಬೇಕು ದೇವ್ರ ಮನೆಯನ್ನು, ಏನು ಹೇಳಬೇಕು ಅದಕ್ಕೆ, ವಾಯವಾಹೇ ದರ್ಶ್ಯತೆ ಹೇಳಬೇಕು, ದೀಪ ದೊಡ್ಡದು ಮಾಡಬೇಕು, ಹಾಗೆ ಅಗ್ನಿನಾಗ್ನಿ ಸಮಿತ್ಯತೆ ಅದನ್ನು ಹೇಳಬೇಕು. ಅದೆಲ್ಲ ಆಚಾರ್ಯರು ಸ್ಪಷ್ಟ ಹೇಳಿಲ್ಲ ಅದನ್ನ, ಅದರ ಜಯತೀರ್ಥರು ಬಿಟ್ಟಿರೋ ಕೆಲಸ. ತುಂಬಾ ಜನಕ್ಕೆ ಟೀಕಾ ಗ್ರಂಥಗಳಿಂದ ಏನು ಉಪಯೋಗದ ಅರ್ಥ ಆಗಿದೆ, ಪದ್ಯಮಾಲದ ಉಪಯೋಗ ಅರ್ಥ ಆಗಿಲ್ಲ. ಇದು ದೇವಪೂಜಾ ಪದ್ಧತಿಯ ತಂತ್ರಸಾರ ಸಂಗ್ರಹದ ಮೊದಲ ಅಧ್ಯಾಯದ ಪೂಜಾ ಪದ್ಧತಿ ಭಾಗಕ್ಕೆ ಶೋಕರೂಪದ ಟೀಕಾ ಅಂದ್ರೆ ಪದ್ಯಮಾಲ. ಆದ್ರೆ ಓದಿದ ಮೇಲೆ ಸಮಗ್ರ ದೇವ ಪೂಜೆ ಮಾಡಕ್ಕೆ ಬರುತ್ತೆ. ಇವತ್ತಿಗೂ ಅದನ್ನು ಓದಿ ಪೂಜೆ ಮಾಡೋರು ಬಹಳ ಕಡಿಮೆ, ನನಗೆ ಗೊತ್ತಿರಲಿ ನಿಮಗೆ. ಕಲಸಿ ಪೂಜೆ ಮಾಡ್ತಾರೆ, ನಾರಾಯಣ ಮಂತ್ರ ಎಷ್ಟು ಸರ್ತಿ ಹೇಳಬೇಕು, ಪುಸ್ತಕತೆ 8 ಸರ್ತಿ ಅಂತ ಬರೀತಾರೆ, ಟೀಕಾ 12 ಸರ್ತಿ ಅಂತ ಟೀಕಾರ ಹೇಳ್ತಾರೆ. ಶಂಖ ಪೂಜೆಗೆ 8 ಸರ್ತಿ ಹೇಳಬೇಕು, 12 ಸರ್ತಿ ಮಾಡ್ತಾರೆ, 8 ಸರ್ತಿ ಅಂತ ಅವ್ರು ಹೇಳ್ತಾರೆ. ಯಾವ ಮುದ್ರೆ ತೋರಿಸಿ ಟೀಕಾರ ಎಲ್ಲ ಫಾಲೋ ಮಾಡ್ತಾನೆ ಇಲ್ಲ ಜನಗಳು. ಇವತ್ತು ಪೀಠ ಪೂಜೆ ಹೇಗೆ ಮಾಡಬೇಕು, ಆವರಣ ಪೂಜೆ ಹೇಗೆ ಮಾಡಬೇಕು, ಇವತ್ತು ಪೂಜಾ ಪದ್ಧತಿ ತುಂಬಾ ಜನ ಅವ್ರು ಕಲ್ಪನೆ ಮಾಡ್ಕೊಂಡಿರೋದೇ ಜಾಸ್ತಿ, ಮಾಡೋರು ಇಲ್ಲ ಅಂತಲ್ಲ, ತುಂಬಾ ಜನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಜಯತೀರ್ಥರ ಪೂಜಾ ಪದ್ಧತಿ ಅನುಸರಣೆ ಮಾಡಿದರೆ ಮಾತ್ರ ಕೊನೆ ಹೇಳ್ತಾರೆ ಎಷ್ಟು ಶ್ರೇಷ್ಠವಾದ ಗ್ರಂಥ ಇದು ಅಂತ ಕೇಳಿದರೆ, ಪ್ರಮಾದಾದ್ವಾ ನಿರೋಧಾದ್ವಾ ಹರೇ ಪೂಜಾ ಕೃತಾ ನಚೇತ್ ಪಠನಾತ್ ಪದ್ಯಮಾಲಾಯಾಹ ನರಹ ಪೂಜಾಫಲಂ ಲಭೇತ್ ಅಂತ ಹೇಳಿದ್ದಾರೆ. ಅವರು ಎರಡು ಕಾರಣ ಕೊಡ್ತಾರೆ. ಎಲ್ಲ ಗ್ರಂಥ ಗದ್ಯದಲ್ಲಿ ಬರೆದು ಇದನ್ಯಾಕೆ ಪದ್ಯದಲ್ಲಿ ಬರೆದ್ರಿ ಅಂತ ಪ್ರಶ್ನೆ ಹಾಕೋತಾರೆ. ಉತ್ತರ ಕೊಡ್ತಾರೆ, ಪದ್ಯಪಾಠೆ ಮನುಷ್ಯಾಣಾಂ ಶ್ರಮೋ ನಾತಿಭವೇದಿತಿ. ಯಾತಕ್ಕೆ ಪದ್ಯದಲ್ಲಿ ಬರೆದ್ವಿ ಅಂದರೆ ದೇವಪೂಜೆ ಬಹಳ ಇಂಪಾರ್ಟೆಂಟು, ಅದನ್ನು ಬಾಯಿಪಾಠ ಮಾಡಬೇಕಾದ್ರೆ ಗದ್ಯ ಇಂಪಾರ್ಟೆಂಟ್ ಮಾಡೋಕ್ಕೆ ಬರೋದಿಲ್ಲ, ಪದ್ಯ ಮಾಡೋಕ್ಕೆ ಬರುತ್ತೆ ಅಂತ ಬರೆದಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಮೆಮೊರೈಸೇಷನ್ಗೆ ಪೊಯಮ್ಸ್ ಕೊಡ್ತಾರೆ ಹೊರತು ಪ್ರೋಜ್ ಯಾರೂ ಕೊಡೋದಿಲ್ಲ. ಅವತ್ತಿನ ಕಾಲದ ಪದ್ಧತಿ ಮೆಮೊರೈಸ್ ಅಂತ ಹೇಳಿದ್ರೆ ಪೊಯೆಟ್ರಿ ಅಂತ ಅರ್ಥ. ಅದಕ್ಕೆ ದೇವಪೂಜಾ ಪದ್ಧತಿ ನೆನಪಿನ ತಲೆಯಲ್ಲಿರಲಿ ಅಂಥೇಳಿ ನಾವು ಪದ್ಯದಲ್ಲಿ ಬರೆದಿದ್ದೇವೆ. ಸರಿ, ಇದು ಉಪಯೋಗ ಏನು ಅಂದರೆ ಪದ್ಧತಿ ಗೊತ್ತಾಯಿತು, ಒಂದು ಉಪಯೋಗ. ಇನ್ನೊಂದು ಉಪಯೋಗ ಪ್ರಮಾದಾದ್ವಾ ನಿರೋಧಾದ್ವಾ, ಯಾವುದೋ ಕಾರಣಕ್ಕೆ ದೇವಪೂಜೆ ಮಾಡಲಿಕ್ಕೆ ಆಗದೆ ಹೋದರೆ ಪಠನಾತ್ ಪದ್ಯಮಾಲಾಯ ನರ ಪೂಜಾಫಲಂ ಲವೇನ್. ಪದ್ಯಮಾಲ ಓದಿಬಿಟ್ರೆ ಪೂಜೆ ಮಾಡಿದ ಪದ್ಯ ಪುಣ್ಯ ಬಂದುಬಿಡುತ್ತೆ ಅಂತ ಹೇಳಿಬಿಡ್ತಾರೆ. ನಮಗೆ ಅಷ್ಟು ಖುಷಿ ಆಗುತ್ತೆ, ಇನ್ನೊಂದು ದಿವಸ ಪದ್ಯಮಾಲ ಓದಿಬಿಟ್ರೆ ಸಾಕು ಅಂತ. ಓದಿಬಿಡಿ, ಗ್ಯಾರಂಟಿ ಒಳ್ಳೇದಾಗೆ ಆಗುತ್ತೆ. ನಾಳೆ ಪೂಜೆ ಮಾಡೋ ಬುದ್ಧಿನೇ ಬರುತ್ತೆ ಅವನಿಗೆ ಫಸ್ಟ್. ಮತ್ತು ಪೂಜೆ ಮಾಡ್ತೀವಿ ಪದ್ಯಮಾಲ ಯಾಕೆ ಹೊಳಿಬೇಕು ಅಂತ ಅನ್ಬಾರ್ದು ಅಷ್ಟೇ. ಪೂಜೆನ ಮಾಡಿ ಪದ್ಯಮಾಲನ ಓದಿಬಿಟ್ರೆ ಎರಡು ಸತಿ ಪೂಜೆ ಮಾಡಿದಾಗುತ್ತೆ, ಅದು ವಿಶೇಷ. ಮೂರು ದಿವಸ ಕ್ಯಾನ್ಸಲ್ ಮಾಡಬಾರ್ದು ಅಷ್ಟೇ, ಎರಡು ಸತಿ ಹ್ಯಾಗೂ ಮಾಡಿದೆ ಅಂತ ಅದು ಮಾಡಬಾರ್ದು. ಜಾಸ್ತಿ ಜಾಸ್ತಿ ಪೂಜೆ ಮಾಡೋ ಅಭ್ಯಾಸ ಬರುತ್ತೆ. ಮೊದಲು ತೀರ್ಥಪ್ರಸಾದ ಇನ್ನೊಬ್ರು ಕೊಟ್ಟು ತಾವು ತಗೊಳ್ಳಿ, ಟೀಕಾರ ಬೆರೀತಾರೆ, ಬಹಳ ಮುಖ್ಯ ಅದು. ತೀರ್ಥಪ್ರಸಾದ ಗಂಧಾದೀನ್ ದತ್ವ ವಿಷ್ಣುಪರಾಯಚ ತತ ಸ್ವಯಂಚ ಗೃಹಣೀಯ. ಆಮೇಲೆ ತಾನು ತಗೋಬೇಕು, ತಾನೇ ಮೊದಲು ತಗೋಬಾರದು, ಇನ್ನೊಬ್ಬರಿಗೆ ಕೊಡಬೇಕು. ಯಾವುದೋ ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಎಲ್ಲ ಅಜ್ಜಿ ಟ್ರಸ್ಟಿ ಎಲ್ಲ ಬಂದರು, ಟ್ರಸ್ಟ್ಗಳೆಲ್ಲ ಬಂದುಬಿಟ್ಟು ಆಚಾರ್ಯ ಭಾರಿ ಪಜೀತಿ ಆಗೋಗ್ಬಿಟ್ಟಿದ್ದಾರೆ ಮಠದಲ್ಲಿ ಅಂತ ಹೇಳಿದರು. ಏನಂತ ಕೇಳಿದೆ, ಅರ್ಚಕರಿದ್ದಾರೆ ಅವರೆಲ್ಲ ತಾವೇ ತಗೋತಾರೆ ಫಸ್ಟ್. ಗೊತ್ತಾಯ್ತಿಲ್ಲ, ತೀರ್ಥ ತಾವೇ, ಎಲ್ಲ ಗಂಧ ಎಲ್ಲ ತಾವೇನೆ, ಬಂದವರು ಯಾರಿಗೂ ಆಮೇಲೆ ಕೊಡ್ತಾರೆ, ಏನು ಹೇಳಿದ್ರು ಕೇಳಬಲ್ರು, ಕೇಳಿದ ಇದೇ ಶಾಸ್ತ್ರ ಅಂತ ಹೇಳ್ತಾರೆ, ಏನು ಮಾಡಬೇಕು ಅಂತ ಕೇಳಿದೆ. ಆಗ ಯಾರು ಮಾತು ನಂಬ್ತಾರ ಅಂತ ಕೇಳಿದೆ. ಇಲ್ಲ, ತೀಕಾಚಾರನ ರಾಯರನ್ನಂತವ್ರು ನಂಬ್ತಾರೆ ಅಂತ ಹೇಳಿದೆ. ಆಗ ತೀಕಾಚಾರ ಮಾತು ತೋರಿಸಿದ್ರೆ ತಕ್ಷಣ ಇನ್ಮೇಲೆ ಹಾಗೆ ಮಾಡೋದಿಲ್ಲ ಆಚಾರ್ಯ ಅಂತ ಹೇಳ್ಬಿಟ್ಟು. ಅಂತ ಅಂದ್ರೆ ಇನ್ನೊಬ್ಬರಿಗೆ ಕೊಟ್ಟು ತಾವು ತಗೋಬೇಕೆ ಹೊರತು ತಾವು ನೇರವಾಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ದೊಡ್ಡವರಿದ್ರೆ ಅವ್ರ ಕೈಲಿ ತರಿಸ್ಕೋಬೇಕು ಬದಲು, ಅವ್ರಿಗೆ ಕೊಟ್ಟು ಅವ್ರ ಕೈಯಿಂದ ತಾರಿಸ್ಕೊ ಇನ್ನೂ ಶ್ರೇಷ್ಠ. ಅದು ಪದ್ಧತಿ ಅದು. ಅದು ಕಾರಣ ಏನು ಅಂದರೆ ದೇವರ ಆರಾಧನೆ ಮಾಡಬೇಕಾದ್ರೆ ಪ್ರತಿ ಸ್ಟೇಜಲ್ಲೂ ಮಾಡಬೇಕು ಅಂತ ಅವರ ಅರ್ಥ. ಅದೆಲ್ಲ ತಿಳಿಸಿ ಧಿಕಾರ ಮಾಡಿದ ಉಪಕಾರ ಬಹಳ ದೊಡ್ಡ ಉಪಕಾರ. ಅದನ್ನಾದರೂ ಓದೋ ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಅವ್ರಿಗೆ ಗ್ರಂಥ ಓದೋ ಅರ್ಹತೆ ದೇವರು ಕೊಡ್ತಾರೆ ಅಂತ ಹೇಳ್ತಾ. ಇಡೀ ಪರಂಪರೆಯಲ್ಲಿ ಮತ್ತೊಂದು ವೈಶಿಷ್ಟ್ಯ ಅಂದರೆ ಯಾವುದೇ ಗ್ರಂಥ ತೆಗಿರಿ ನಮ್ಮದನ್ನು, ಟೀಕಾರಾಯರ ಸ್ತೋತ್ರ ಮಾಡದೆ ಯಾರು ಗ್ರಂಥನೇ ಬರೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಟೀಕಾರಾಯರಿಗೆ ಒಂಥರ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಬಂತು. ಇದು ಭಾರಿ ದೊಡ್ಡದು, ನೆನಪಿಟ್ಟುಕೊಂಡಿರಬೇಕು. ಬೇರೆ ಯಾವ ಮತದಲ್ಲೂ ಕೂಡ ಒಬ್ಬ ಟೀಕಾರಾಯರಿಗೆ ಮೂಲಕಾರರ ಮಹತ್ವ ಸಿಗಲಿಲ್ಲ, ಅಥವಾ ಮೂಲಕಾರ ನಿಷ್ಠರು ಅಂತ ಹೆಸರು ಬರಲಿಲ್ಲ. ಟೀಕಾರಾಯರು ಬರೆದಿದ್ದಾರೆ ಆಚಾರ್ಯ ಹೇಳಿರಲೇಬೇಕು ಅಂತ ಅರ್ಥ, 100% ಗ್ಯಾರಂಟಿ. ಸರ್ವಜ್ಞರು ಅಂತ ಆಚಾರನ ಕರೆದ್ರೆ ಸರ್ವಜ್ಞ ಕಲ್ಪರು ಅಂತ ಜಯತೀರ್ಥನ ಕರೀತಾರೆ. ಅಂದ್ರೆ ಯಾಜ್ ಇಫ್ ಈಕ್ವಲ್ ಟು ಮಧ್ವಾಚಾರ್ಯರು ಅಂತ ಅರ್ಥ. ಕಾರಣ ಯಾಕಂದ್ರೆ ಸನ್ನಿಧಾನ ಇದೆ ಎಂಬ ಅರ್ಥದೊಳಗೆ. ಇದು ಜಯತೀರ್ಥ ಸಿಕ್ಕಂತ ಪ್ರಶಸ್ತಿ. ಅದು ಎಂತೆಂಥವ್ರು ಯಾರೋ ಬರೆದ್ರೆ ದೊಡ್ಡ ವಿಚಾರ ಅಲ್ಲ. ವ್ಯಾಸರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಅದ್ಯಾತಕ್ಕೆ ಇವತ್ತು ನಮ್ಮ ದ್ವೈತ ವೇದಾಂತದ ಗ್ರಂಥಗಳ ಸಿಂಹಪಾಲು ಅಂದ್ರೆ ಜಯತೀರ್ಥ ಗ್ರಂಥಗಳ ವ್ಯಾಖ್ಯಾನಗಳೇ. ಅದು ವ್ಯಾಖ್ಯಾನ ಬರೆದೆ ಹೋದ್ರೆ ನಮ್ಮ ಜೀವನವೇ ಸಾರ್ಥಕ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಆ ಹಿರಿಮೆ ಗಳಿಸಿದ ಪುಣ್ಯಾತ್ಮರು ಜಯತೀರ್ಥರು. ರಾಯರು ಹೇಳ್ತಾರೆ ಜಯತೀರ್ಥ ವರ್ಣನೆ ಮಾಡ್ತಾರೆ, ಜಯತೀರ್ಥ ಎಷ್ಟು ದೊಡ್ಡವರು ಅಂದ್ರೆ ಅವ್ರ ಮಾತು ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ರಾಯರ ಮಾತು ಯಾತಕ್ಕೆ ಹೇಳ್ಬೇಕು, ರಾಯರು ಎಷ್ಟು ದೊಡ್ಡ ನಮಗೆ ಅರ್ಥ ಆಗಿದೆ. ಕೊನೆ ಪಕ್ಷ ಓದಿ ಅರ್ಥ ಆಗದೆ ಹೋದ್ರೂ ಕೂಡ ಅವ್ರ ಫಲ ಏನು ಕೊಡ್ತಾರೆ ನಮಗೆ ಅರ್ಥ ಆಗಿದೆ. ಅವ್ರು ಹೇಳ್ತಾರೆ ಟೀಕಾರಾಯರು ಜ್ಞಾನ ಸಮುದ್ರರು ಅಂತ ಹೇಳ್ತಾರೆ. ಜ್ಞಾನಾಬ್ಧಿರ ಪ್ಯವಾದಿ ಸ್ಫಲತ್ವಂ ಸ್ವಾತ್ಮನೋ ಯದ ಮಾದೃಶಾನಾಂ ಸ್ಖಲತ್ವಂ ವಾಚ್ಯಂ ವಾಚ್ಯಂ ಕ್ಷಮ್ಯಂತು ತದ್ಭುತಾಹ. ಟೀಕಾರಾಯರು ಜ್ಞಾನ ಸಮುದ್ರರು. ವ್ಯಾಸ ಈ ಮಾತನ್ನು ರಾಯರ ಬಾಯಲ್ಲಿ ಕೇಳಿದ ಮೇಲೆ ಜಯತೀರ್ಥ ಎಷ್ಟು ದೊಡ್ಡವರು ಎಂಬುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಸರಾಜರು ಹೇಳುತ್ತಾರೆ ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥ ವಾಕ್. ಅದೇ ಒಂದು ಪೊಯೆಟ್ರಿ. ಅದು ಏನು ವಾಕ್ಯ, ಏನು ಪದ, ಏನು ವಿವರಣೆ, ಏನು ವೈಭವ ಅವರು ಜಯತೀರ್ಥರದು. ಅಂಥವ್ರು ಜಯತೀರ್ಥರ ವಾಕ್ಯ ಅಂದ್ರೆ ಹೊಳಿತಾ ಇವೆ ಅಂತ ಹೇಳ್ತಾರೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮ್ನೋ ಹೃದಂಬರೆ. ಇದು ವ್ಯಾಸರಾದ್ರಿ ಮಾಡಿದ ಸ್ತೋತ್ರ. ಮತ್ತೆ ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಜಯತೀರ್ಥ ಏನು ನಮ್ಮ ಪದ ಏನು ಕೊಟ್ಟರು ಅಂತ ನಮ್ಗೆ ಕೇಳೋದು ಪದ್ಧತಿ. ಅವ್ರು ಏನು ಕೊಟ್ಟರು ಗೊತ್ತಾ, ಆಚಾರ್ಯ ನಿಧಿ ತೋರಿಸಿದ್ರು, ನಮ್ಮ ಮುಂದೆ ತೆಗೆದಿಟ್ಟವ್ರು ಜಯತೀರ್ಥರು ಅಂತ ಹೇಳಿದ್ದ. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣಾಹ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯ. ತರ್ಕತಾಂಡವದಲ್ಲಿ ವ್ಯಾಸರಾಜರು ಮಾಡಿ ಜಯತೀರ್ಥರ ಸ್ತೋತ್ರ ಇದು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ವ್ಯಾಸರಾಜರು, ವಾದಿರಾಜರು, ರಾಯರು, ವ್ಯಾಸರಾಜರಂತೂ ತಮಾಷೆ ಮಾಡಿಬಿಡ್ತಾರೆ. ಜಯತೀರ್ಥರು ನೋಡಿಬಿಟ್ಟು ಇಂಥ ಗೃಹಸ್ಥರೇ ಜಗತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಏನ್ರಿ ಜಯತೀರ್ಥರು ಗೃಹಸ್ಥರು ಅಂತ ನಾವು ಸನ್ಯಾಸಿಗಳು ಅಂತ ಗೃಹಸ್ಥರು ಅಂತ ಕರೀತಾರ ಅಂತ ಹೇಳಿದರೆ ಅಂಥ ಗೃಹಸ್ಥರು ಅವರೊಬ್ಬರಿಗೆ ಯಾರು ಸಿಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಎಂಥ ಗೃಹಸ್ಥರು ಅವರು ಅಂತ ಕೇಳಿದರೆ ಮಧ್ವಾಚಾರ ಗ್ರಂಥಗಳು ವರಗಳು, ಇವರ ಗ್ರಂಥಗಳೆಲ್ಲ ಕನ್ಯೆಯರು. ಅದನ್ನು ಕೊಟ್ಟು ಮದುವೆ ಮಾಡಿ ಎಂಜಾಯ್ ಮಾಡಿದ ಗುರುಗಳು ಅಂದರೆ ಜಯತೀರ್ಥರು ಅಂತ ಹೇಳ್ತಾರೆ. ಇವು ಜಯತೀರ್ಥರ ಬಗ್ಗೆ ದೊಡ್ಡ ಶ್ಲೋಕ ಹೇಳೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಮಾಧ್ವಗ್ರಂಥಾನ್ ಸ್ವಬಂಧೂನಿವ ಸರಸಹೃದ ಆಲಿಂಗ್ಯ ವಿಜ್ಞಾತ ಭಾವ. ಅವ್ರ ಮಾತುಗಳನ್ನು ಕೇಳಿ ವಾದಿರಾದ್ರಿ ಹೇಳಿ ಕೇಳಿ ಅವರು ಬರೀ ದೊಡ್ಡ ಕವಿಗಳು, ಕವಿಗಳಾಗಿ ವರ್ಣನೆ ಮಾಡ್ತಾರೆ. ಒಬ್ಬ ಯಾವ ಸ್ವಂತ ಗೃಹಸ್ಥನು ಕೂಡ ತನ್ನ ಮಗಳನ್ನು ಹಾಗೆ ಬೆಳೆಸಿ ಅಂತ ವರನಿಗೆ ಕೊಟ್ಟು ಹಾಗೆ ಮದುವೆ ಮಾಡಿ ಮನೆ ಕಟ್ಟಿ ಯಾರು ಇರ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಗನಿ ಮನೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ, ಮಗಳಿ ಮನೆ ಮಾಡಿಕೊಟ್ಟವ್ರು ಜಯತೀರ್ಥರು ಅಂತ ಹೇಳ್ತಾರೆ. ಬುಧ ಹೃದಯ ಗೃಹಂ, ಅವ್ರ ಮಗಳಿ ಮನೆ ಯಾವುದಂತೆ, ಸಜ್ಜದರ ಮನಸ್ಸೇ ಅವ್ರ ಮನೆಗಳಂತೆ. ಅಲ್ಲಿ ಮನೆ ಮಾಡಿಕೊಟ್ಟು ಎಂಜಾಯ್ ಮಾಡಿದ ಜೈತಿ ಅಸಕೃದ್ವೀಕ್ಷ ರೇಮೇ ಕೃತಾರ್ಥ. ಇದು ವ್ಯಾಸರ ವಾದಿರಾದ್ರಿ ಮಾಡಿದಂಥ ಸ್ತೋತ್ರ. ರಘುತ್ತವರು ಸ್ತೋತ್ರ ಮಾಡ್ತಾರೆ, ಸತ್ಯನಾಥರು, ವಿಜೇಂದ್ರ ಸ್ವಾಮಿಗಳು ಮಾಡ್ತಾರೆ. ಯಶ್ಯ ವಾಕ್ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣ ಛಿದಂ ಸದಾ. ಆ ಶ್ಲೋಕ ಚರ್ಮ ಶ್ಲೋಕದ ಉಪಯೋಗಿಸ್ತಾರೆ. ಆದ್ರೆ ಅವರೇ ಬರೆದ್ರು ಮೊದಲೇ ಬಂತು ಅಂಬುದನ್ನು ವಿಚಾರ ಮಾಡಿದರೆ ಅತಿ ಪಾಪ್ಯುಲರ್ ಶ್ಲೋಕ ಅದು. ವಿಜೇಂದ್ರ ಉಪಯೋಗಿಸಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿರ್ತಕ್ಕಂಥ ಸ್ತೋತ್ರ. ಅವರ ಮಾತು ಕಾಮಧೇನು ಅಂತ ಕರೀತಾರೆ. ಯಶ್ಯ ವಾಕ್ ಕಾಮಧೇನುರ್ ನಹ ಕಾಮಿತಾರ್ಥಾನ್ ಪ್ರಯಚ್ಛತಿ, ಇದು ಅವ್ರ ಮಾತು. ಅದೇ ರೀತಿ ಸತ್ಯನಾಥರು ಸ್ತೋತ್ರ ಮಾಡ್ತಾರೆ. ಅವ್ರ ಸ್ತೋತ್ರ ಅವರಿವರಲ್ಲ, ಅವ್ರು ಮಾಡದೇ ಇದ್ರೆ ಅವ್ರು ವೈಷ್ಣವ ಗ್ರಂಥಕಾರರೇ ಅಲ್ಲ. ಅಂತ ಹಿರಿಮೆ ಬಂದಿದ್ದು ಜಯತೀರ್ಥರಿಗೆ. ಇನ್ನು ದಾಸರಾಗಿರ್ ಬೇಕಾಷ್ಟು ಪುರಂದರದಾಸರು ಒಂದು ಹಾಡು ಬರೆದ ಹೇಳ್ತಾರೆ, ಸಿಕ್ಕಿಲ್ಲ ಅದು. ಮೊದಲೇ ಒಂದು ಲೈನ್ ಮಾತ್ರ ಕೋಟ್ ಮಾಡ್ತಾರೆ, ಹಾಡು ಸಿಕ್ಕಿಲ್ಲ. ಇನ್ನು ವಿಜಯದಾಸರಿಂದ ಎಲ್ಲರದೂ ಸಿಗುತ್ತೆ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಕ್ಕೆ ಇರುವಂತ ಯಾರು ಹೇಳುತ್ತೇವೆ, ಅವ್ರು ಹೇಳಿ ಸಾರಿ ಭಜಿಸಿರೋ ಟೀಕಾಚಾರ್ಯ ರಂಗ್ರಿಯ ಟೀಕಾರಾಯರು ಸುಳಾದಿ ಬರೆದಿದ್ದಾರೆ. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ, ವಿಜಯದಾಸರ ಮಾತು. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ. ಅದು ಎಷ್ಟು ಜಯತೀರ್ಥರು ಬರೆದರು ಅಂದರೆ ಅವನು ನಿಜವಾಗಕ್ಕೆ ನ್ಯಾಯಸುದಾಯ ಶ್ರೀಕರಪ್ಯ ವಯಮೇವ ಸಾಕ್ಷಿಣ ಅಂತ ಹೇಳಿದ್ರಿಂದ ಇವರು ಒಲಿದ್ರೆ ಭಾಗ್ಯವಂತರೇ ಅಂತಲೇ ಅರ್ಥ. ಅಷ್ಟೇ ಅಲ್ಲ, ಯಾರು ವಿಶ್ವಮಾನ್ಯನಾಗಿ ಬಿಡ್ತಾರೆ ಜಯತೀರ್ಥರು ಒಲಿದ್ರೆ ಅಂತ ಹೇಳುತ್ತಾರೆ. ಅದೇ ರೀತಿ ಜಗನ್ನಾಥಾಸ್ತ್ರ ಸ್ತೋತ್ರ ಮಾಡ್ತಾರೆ, ವಾದಿರಾದರು ಹಾಡು ಬರೆದಿದ್ದಾರೆ, ವ್ಯಾಸರಾದರು ಹಾಡು ಬರೀತಾರೆ. ಎದುರಾರೈ ಗುರುವೇ ಸಮರಾರಯ್ಯನ್ ಮದರ ಗೋಪಾಲನ ಪ್ರಿಯ ಜಯರಾಯ, ಎದುರಾರೈ ಗುರುವೇ ಸಮರಾರಯ್ಯ ಅಂತ ಒಳ್ಳೆ ಅದ್ಭುತವಾದಂಥ ಪದ್ಯ ವ್ಯಾಸರಾದರು ಬರೆದಿದ್ದಾರೆ. ಇದೆಲ್ಲ ನೆನೆಸಿಕೊಂಡ್ರೆ ವ್ಯಾಸತಜ್ಞರು ಬರೀತಾರೆ. ಟೀಕಾರಾದ್ರೆ ಹೇಗೆ ಬರೀತಾರೆ ವ್ಯಾಖ್ಯಾನಗಳನ್ನು ಅಂತ ಕೇಳಿದರೆ, ಒಂದೊಂದು ವಾಕ್ಯವನ್ನು ಹಿಂದಾಗಿ ಮುಂದಾಗಿ ಚಂದಾಗಿ ತಿರುಗಿಸಿ ತಿರಿಯ ಸಿಂಧುರದಂತೆ. ಅವ್ರ ಎಕ್ಸಾಂಪಲ್ ಏನು ಕೊಡ್ತಾರೆ ಅಂದರೆ, ಒಬ್ಬ ಸ್ತ್ರೀ ಅಲಂಕಾರ ಮಾಡ್ಕೋಬೇಕಾದ್ರೆ ಕುಂಕುಮ ಹಚ್ಕೊಳ್ಳೋದು ರೆಡಿಮೇಡ್ ಹಚ್ಕೊಂಬಿಟ್ರೆ ಗೊತ್ತಾಗಲ್ಲ, ತಾವೇ ಹಚ್ಕೋತಾರಲ್ಲ, ಹಚ್ಕೊಂಡಾಗ ಸರಿ ಆಗಬೇಕಲ್ಲ, ಅದು ಹಚ್ಕೋಬೇಕಾದ್ರೆ ತೀಡಿ ತೀಡಿ ಹಚ್ಕೋತಾರಲ್ಲ, ಹಾಗೆ ಆಚಾರ ವಾಕ್ಯ ತೀಡಿ ತೀಡಿ ಅರ್ಥ ಬರೆದರು ಅಂತ ಹೇಳ್ತಾರೆ. ಆಚಾರ ವಾಕ್ಯಗಳನ್ನು ತೀಡಿ ತೀಡಿ ಬರೆದವನು ಜಯತೀರ್ಥರು ಅಂತ ವರ್ಣನೆ ಮಾಡ್ತಾರೆ. ವ್ಯಾಸತಜ್ಞರ ವರ್ಣನೆ ಅದು. ಅನೇಕ ರೀತಿಯಲ್ಲಿ ಇರತಕ್ಕಂಥ ಟೀಕಾರಾಯರ ಮಹಿ ಬಹಳ ಅಪೂರ್ವವಾದದ್ದು. ಅವರ ಸ್ಮರಣೆನೇ ಜನ್ಮ ಜನ್ಮಗಳ ಭಾಗ್ಯ ಅದು. ಅಂತ ಜಯತೀರ್ಥರ ಬಗ್ಗೆ ಏನಾಗುತ್ತೆ, ಗ್ರಂಥ ಓದಿದ್ರೆ ಬಿಟ್ಟುಬಿಡಿ, ಅವ್ರ ಹೆಸರು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಜಾಯೆಂದು ನುಡಿಯಲು ಜಯಶೀಲನಾಗುವ, ಯಾಯೆಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರಪಾತಕ ಹಾನಿ, ಸ್ಥಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ಇಂಥ ಒಂದು ಅದ್ಭುತ ಜಯತೀರ್ಥ ನಮ್ಮ ಜನರಿಗೆ ಅಷ್ಟಾದರೂ ಮಕ್ಕಳಿಗೆ ಹೇಳ್ಕೊಡದೆ ಹೋದ್ರೆ ನಾಳೆ ಗತಿಯೇನಾಗ್ಬೋದು ಯೋಚನೆ ಮಾಡಿ. ಆಚಾರ್ಯರು, ಮೂಲಗುರುಗಳು, ಭಾಷ್ಯಕಾರರು, ಜಯತೀರ್ಥರು, ಇವರು ಜಾಯರಂತ ಟಿಪ್ಪಣಿಕಾರರು ಅಂತ ಬಂದು ಇದು ಕೂಡ ನಮ್ಮ ಜನಕ್ಕೆ ಗೊತ್ತಿಲ್ಲ, ಯಾರು ಯಾರಂತಲೇ ಗೊತ್ತಿಲ್ಲ. ಹೋದ್ರೆ ಬೆಪ್ಪನಿಂದ ನಿಂತು ಬಿಟ್ಟಿದ್ದಾರೆ ನೋಡಿದರೆ, ಬಹಳ ಆಶ್ಚರ್ಯ. ನಮ್ಮ ಪರಂಪರೆಯ ಜ್ಞಾನ ಇಲ್ಲದೆ ಹೋದರೆ ಗೌರವ ಹುಟ್ಟೋದೇ ಬಹಳ ಕಷ್ಟ ಆಗ್ತದೆ. ಅವ್ರ ಮಹಿಮೆ ಕೇಳಿದಾಗಲೇ ಮನುಷ್ಯ ಓದಬೇಕು ಅನ್ನೋ ಭಾವನೆ ಬರುತ್ತೆ. ಅಂತ ಟೀಕಾರಾಯರು ಸಶರೀರ ಬೃಂದಾವನ ಪ್ರವೇಶ ಮಾಡಿದ್ರು, ಒಂದು ಹೊಸ ವಿಷಯ. ಅವರು ಸಶರೀರವಾಗಿ ಗುಹಾ ಪ್ರವೇಶ ಮಾಡಿದ್ರು, ನಾರಾಯಣ ತೀರ್ಥರು ಬರೀತಾರೆ. ಸರಿ, ಗುಹೆಯಲ್ಲಿ ಹಾಗೆ ಎಂಟ್ರ್ ಆಗಿಬಿಟ್ಟಿರ್ತಾರೆ. ಶೇಷದೇವರು ಗುಹೆಯಲ್ಲಿ ತಾನೇ ಹೋಗೋದು. ಅವರು ಬಲರಾಮ ದೇವರು ಹೋಗಿ ದ್ವಾರಕ್ಕೆ ಹೋದಾಗ ಬಲರಾಮ ಗುಹಾ ಪ್ರವೇಶ ಮಾಡಿದ ಸ್ಥಳ ಅಂತ ತೋರಿಸ್ತಾರೆ. ಬಲರಾಮ ಗುಹಾ ಲಕ್ಷ್ಮಣ ಹೋಗಿದ್ದು ಗುಹಾ ಪ್ರವೇಶ ಮಾಡಿದ ಸ್ಥಳ ಅಂತ ತೋರಿಸ್ತಾರೆ. ಇವರು ಶೇಷಾವೇಶರಾದ್ರಿಂದ ಗುಹಾ ಪ್ರವೇಶ ಮಾಡಿದರು ಅಂತ ಹೇಳೋದು ಬಹಳ ಸಂಗತವಾದದ್ದು. ಅಂತ ಮಹಾನುಭಾವರು ಜಯತೀರ್ಥರು. ಮೃತ್ತಿಕಾ ಮಹಿಮೆ ತೋರಿಸಿದವರು ಅವರೇನೆ. ಗ್ರಂಥಗಳ ಬಗ್ಗೆ ಅವರ ಸ್ಟೈಲ್ ಅಂದ್ರೆ ಅದ್ಭುತವಾದ ಸ್ಟೈಲ್ ಅವರು. ಅಷ್ಟು ಸಂಸ್ಕೃತವನ್ನ ವ್ಯಾಖ್ಯಾನಕ್ಕೆ ಪೊಯೆಟಿಕ್ ಸ್ಟೈಲ್ ಉಪಯೋಗಿಸ್ತವರು ಜಯತೀರ್ಥರು. ಬಹಳ ವಾಕ್ಯಗಳು ಓದಿಬಿಟ್ರೆ ಹಾಗೆ ಮಾತ್ರ ಉಡ್ಕೊಂಡ್ಬಿಡ್ಬೇಕು. ಹಾಗೇನೆ ದೇವರು ವರ್ಣನೆ ಮಾಡ್ತಾರೆ, ದೇವರು ಹೇಗಿದ್ದಾನೆ ಅಂತ ಹೇಳಿದರೆ ಅವ್ರು ಬರೀತಾರೆ ಒಂದು ಕಡೆಗೆ, ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ದೇವರ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾರಂತೆ. ಬಂದಾಗ ಅವ್ರು ಏನಾಗಿರ್ತಾರೆ, ರತ್ನ ಖಚಿತವಾದ ಕಿರೀಟಗಳು ಅವರದೆಲ್ಲ ಕೂಡ ಬಳ ಹೊಳಿತಾ ಇದೆ. ದೇವರ ಪಾದಕ್ಕೆ ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂತ ಕೇಳಿದರೆ, ದೇವರ ಪಾದದ ಉಗುರಿನ ಕಾಂತಿಗೆ ಅವರ ಕಿರೀಟಗಳು ಡಲ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಬ್ರಹ್ಮದೇವತೆಗಳ ಕಿರೀಟಗಳು ಡಲ್ ಆಗಿ, ಈ ಮಣಿಯೇನು ಅತಿಶಯರತೆ ಅಂತ ಹೇಳ್ತಾರೆ. ಅವರ ಕಿರೀಟ ಮಣಿಗಳೆಲ್ಲ ಡಲ್ ಆಗಿ ಪರಮಾತ್ಮನ ಪಾದದ ನಖದ ಮುಂದೆ ಅವರ ಕಿರೀಟ ಮಣಿ ಏನೂ ಅಲ್ಲ. ಅದ್ಭುತ ಕಾವ್ಯಗಳು. ಶ್ರೀಹಪತ್ತೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯ ತಪಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಎಂದು ಅವರು ವಿನಯ ಕೇಳಬೇಕು. ಅವರಂಥ ವಿನಯ ಯಾರಿಗೆ ತೋರಿಸಕ್ಕೆ ಬರೋದಿಲ್ಲ. ಅವ್ರು ಹೇಳ್ತಾರೆ, ನ ಶಬ್ದಾಬ್ಧವು ಗಾಢಾ, ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅರ್ಥ ಏನು ಗೊತ್ತಾ, ನ ಶಬ್ದಾಬ್ಧವು ಗಾಢಾ, ನನಗೆ ವ್ಯಾಕರಣ ಬರೋದಿಲ್ಲ. ನಚ ನ್ಯಾಯೇ ಪ್ರೌಢ, ನನಗೆ ತರ್ಕ ಬರೋದಿಲ್ಲ, ನನಗೆ ಮೀಮಾಂಸ, ನನಗೇನು ಬರಬೇಕಾ ಅದ್ಯಾವುದು ಬರೋದೇ ಇಲ್ಲ, ನಮಗೆ ಖುಷಿ ನಮ್ಮಂತೆ ಇದ್ದಾರೆ ಜೈತೀರ್ಥರದ್ದು ಖುಷಿಯಾಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಒಂದು ನನ್ನಲ್ಲಿದೆ ಅಂತೇಳಿ, ಯಾವುದು ನನಗೆ ಒಂದು ನನ್ನಲ್ಲಿದೆ ಏನಿದೆ ಗೊತ್ತಾ? ಪರಂ ಶ್ರೀಮತ್ ಪೂರ್ಣ ಪರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ, ಮಧ್ವಾಚಾರ ಅನುಗ್ರಹ ಇದೆ. ಅದಕ್ಕೆ ಏನಾಗಿದೆ ಗೊತ್ತೇನು? ನನ್ನ ಮಾತು ಅಂದ್ರೆ ಜನ ತಲೆ ತೂಗಿಬಿಡ್ತಾರೆ ಅಂತ ಹೇಳಿದ. ಎಂಥವ್ರು ವಾದಿರಾದ್ರಿ ವ್ಯಾಸರಾಜಂಥವ್ರು, ಮಾನ್ಯಾಸ್ಮಃ ಕಿಮಪಿಜ ವದಂತೋಪಿ ಮಹತಾಂ, ಜೈತೀರ್ಥರ ವೈಶಿಷ್ಟ್ಯ. ಅದಕ್ಕೆ ರಾಯರ ಅರ್ಥ ಬರೀತಾರೆ, ಇದಕ್ಕೆ ಒಂದಲ್ಲ ಅರ್ಥ ಬಹಳ ಇದೆ. ಇಷ್ಟು ಬರದೆ ಜನ ಓದೋದಿಲ್ಲ, ಹೆಚ್ಚು ಬರೆದು ಓದೋದಿಲ್ಲ ಅಂತ ಬರೆಯೋದಿಲ್ಲ ಅಂತ ಹೇಳಿದ್ರು. ನ ಶಬ್ದಾಬ್ದವು ಗಾಢ ಆದರೆ, ನ ವ್ಯಾಕರಣ ಗೊತ್ತಿಲ್ಲ ಅಂತಲ್ಲ, ನನ್ನ ಮಧ್ವಾಚಾರ್ಯಷ್ಟು ಗೊತ್ತಿಲ್ಲ ಅಂತ ಅರ್ಥ. ಶಬ್ದಾಬ್ದವು ಗಾಢ ನ ಶಬ್ದಾಬ್ದ ಶಬ್ದ ಸಮುದ್ರದಲ್ಲಿ ನಮ್ಮ ಮುಳುಗಿದವರಲ್ಲ. ಮಹಾವ್ಯಾಕರಣಾಂಭೋತಿ ಮಂಥಮಾನಸ ಬಂದರಂ, ಅದು ಗೊತ್ತಿಲ್ಲವೇ ಹೊರತು ನಮಗೆ ವ್ಯಾಕರಣ ಗೊತ್ತಿಲ್ಲ ಅಂತಲ್ಲ. ನಚ ನ್ಯಾಯೇ ಪ್ರೌಢಾ, ಬ್ರಹ್ಮತರ್ಕಾದಿಗಳಲ್ಲಿ ಪ್ರೌಢರಲ್ಲ, ಈ ನ್ಯಾಯದಲ್ಲಿ ಪ್ರೌಢರಲ್ಲ, ಅದು ವಾಯುದೇವರಿಗೆ ಗೊತ್ತಿರೋ ತರ್ಕಗಳು. ಇನ್ನೊಂದರ್ಥ ನಕಾರ, ನಚ ನ್ಯಾಯೇ ಪ್ರೌಢಾ ನಾಯಿತಿ, ನಚ ನ ಶಬ್ದಾಬ್ದವು ಗಾಢ ನಾಯಿತಿ, ನ ಶಬ್ದ ಗಾಢರಲ್ಲ ಅಂತ ತಿಳ್ಕೊಂಡ್ಬಿಡಿ, ಮತ್ತೆ ಗಾಢರೇ ನಾನು. ನಕಾರಗಳನ್ನು ಮತ್ತೆ ಸೇರಿಸ್ತಾ ಹೋಗ್ತಾರೆ, ಮತ್ತೆ ಹೇಳ್ತಾರೆ ಎಲ್ಲ ಕರೆಕ್ಟೆ, ಮೊದಲು ಹಾಗಿದ್ದೀವಿ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಮೊದಲು ಏನು ಬರ್ತಿದ್ದಿಲ್ಲ, ಆಚಾರ ಒಳ್ಳೆದ್ರಲ್ಲ, ಇವತ್ತು ನಾನು ಬರೆದಿದ್ದೇ ಇಲ್ಲ, ಆ ರೀತಿ ಆಗಿಬಿಟ್ಟಿದ್ದೇನೆ. ಪೂರ್ವ ಜೀವನದ ಕಥೆ ನ ಶಬ್ದಾಬ್ದವು ಗಾಢ, ಪರಂ ಉತ್ತರ ಕಾಲ ಆಶ್ರಮ ತಗೊಂಡ್ಮೇಲೆ ಹೀಗಾಗಿಬಿಟ್ಟೆ ಅಂತ ಹೇಳ್ತಾರೆ. ಪೂರ್ವ ಜೀವನದಲ್ಲಿ ಹಾಗೆ ಈಗ ಹೀಗೆ, ಯಾವಾಗಲೂ ಆಗಿದ್ರೆ ಪದಿತಿ ಆಗೋದು, ಮೊದಲು ಹಾಗಿದ್ವಿ ಹೀಗಾಗಿದ್ದೇವೆ. ಆಚಾರ ದಯೆ ಅಂತ ತೋರಿಸ್ತಾರೆ. ಪೂರ್ಣ ಪರ್ವತಿ ಗುರುಗಳ ಕಾರುಣ್ಯ ಸರಣಿ ಜಾತಕ್ಕೆ ಹಿಡ್ತಾರೆ ಅಂದ್ರೆ, ಎತ್ತಾಗಿ ಕೂತಾಗ ಮೇಲೆ ಎತ್ತಿದ್ರಲ್ಲ ಅದಕ್ಕೆ ನೆನೆಸ್ಕೋತಾರ ಅವ್ರು. ಆಕ್ಷೋಭ ತೀರ್ಥ ಸರಣಿ ಅಲ್ಲ, ಗುಣಪ್ರವತಿ ಗುರು ಕಾರುಣ್ಯ ಸರಣಿ. ಅವರ ಅನುಗ್ರಹ ನನಗೆ ಬಿದ್ದಿದ್ದಕ್ಕೆ ಬದಿಸಿದ್ದವರೇ, ಪಾಠ ಹೇಳಿಕೊಟ್ಟಿದ್ದವರೇ, ಬರೆಸ್ತಿರೋದವರೇ, ಲೇಖನಿಗೆಲ್ಲ ಅನುಗ್ರಹ ಮಾಡಿದವರು ಅವರೇ ಎಂಬ ದೃಷ್ಟಿಯಿಂದ, ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಹ, ಅವರ ವಿನಯ ಅವರ ಮಾತುಗಳು ಅವರಿಗೆ ಆ ಒಂದು ಮಾತು ಮಂತ್ರದಂತೆ ಬಂದುಬಿಟ್ಟು ಆ ಮಾತನ್ನು ಅನುಸರಣೆ ಎಲ್ಲರೂ ಬೆರೀತಾರೆ. ಆಮೇಲೆ ಅದೇ ಛಾಯೆಗಳು ಬೆರೀತಾ ಹೋಗ್ತಾರೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಜೈತೀರ್ಥರ ವಿನಯ, ಅವರಂತ ಪಾಂಡಿತ್ಯ ಸಿಗೋದು ಭಾರಿ ಕಷ್ಟ, ಅವರಂತ ವಿನಯ ಸಿಗೋದು ಕಷ್ಟ. ಕೊನೆಗೊಂದು ಮಾತು ಹೇಳ್ತಾರೆ, ನಾನೇನೋ ಬರೆದು ಬಿಟ್ಟಿದ್ದೇನೆ, ಅಕಸ್ಮಾತ್ ತಪ್ಪಿದ್ರೆ ಕ್ಷಮಿಸಿ. ಇದಕ್ಕಿಂತ ಒಂದು ಮಾತಾಡಲೆ ಬಹುಶಃ ಇಮ್ಯಾಜಿನ್ ಮಾಡಿ, ತಪ್ಪಿದ್ದವರೇ ಒಪ್ಕೊಳ್ಳೋದಿಲ್ಲ ಎಷ್ಟೋಸಲ, ಏ ಬಿಡ್ರಿ ನೀವೇ ತಪ್ಪು ಅಂತ ಹೇಳ್ತಾರೆ. ಹೇಳ್ತಾರೆ ಸ್ಖಲನ್ನಪ್ಪೇ ತಸ್ಮಾತ್ ನಹಿ ನಿಂದೋಶ್ಮಿ ವಿದುಷಾಂ. ಇದು ವಿದ್ವಾಂಸ, ಯಾಕೆ ಶಾಸ್ತ್ರದಲ್ಲಿ ಕೊನೆ ಎಂಬುದಿಲ್ಲ. ಅದಕ್ಕೆ ಪಂಚಾಚಾರ ಹೇಳದಂತೆ ನಾನು ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಅಕಸ್ಮಾತ್ ತಪ್ಪಾಗಿದ್ದರೆ ಕ್ಷಮಿಸಿಬಿಡಿ ಅಂದರೆ ಯಾರಿಗೆ ನಮಗೆ ಕೇಳ್ತಾ ಇಲ್ಲ, ಅವ್ರಿಗೆ ವಿದ್ವಾಚಾರನ ಕೇಳ್ತಾ ಇದ್ದಾರೋ ಅಂತ ಪೂರ್ವವಾದ ಪ್ರಾರ್ಥನೆ ಮಾಡಿದ್ರು. ಅದು ಮಾತನ್ನು ಹೇಳಿದ್ರೆ ರಾಯರು ಹೇಳಿಬಿಡ್ತಾರೆ, ಅವರ ಮಾತಾಡಿದ್ರೆ ಇನ್ನೇನು ಮಾತಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿಬಿಡ್ತಾರೆ. ಜೈತೀರ್ಥರ ಬಾಯಲ್ಲಿ ಮಾತು ಬಂದ ಮೇಲೆ ನಾವೇನಾದ್ರು ಮಾತಾಡಲಿಕ್ಕೆ ಬರೋದಿಲ್ಲ. ಇದು ರಾಯರಂಥವ್ರು ಕೊಟ್ಟ ಗೌರವ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಸಂಕಲ್ಪ ಮಾಡಬೇಕು. ಅವ್ರಿಗಂತ ಸ್ವಲ್ಪ ಆದರೂ ಓದೋಣ, ಪದ್ಯಮಾಲ ಓದೋಣ, ಅವ್ರ ಗ್ರಂಥಗಳನ್ನು ಕೇಳೋಣ, ಮನೆಯಲ್ಲಿ ಇಟ್ಕೊಂಬೋಣ. ಕೊನೆ ಪಕ್ಷ ದಿವಸ ಒಂದ್ಸರ್ತಿ ನೋಡೋಣ, ಜೈತೀರ್ಥ ಬರೋ ಗ್ರಂಥಗಳನ್ನು ನೋಡೋಣ ಅಂತ ಭಾವನೆ ಬಂದರೆ ಅದು ಅದ್ಭುತವಾದ ಕಾರ್ಯವಾಗುತ್ತೆ. ಅದರ ಮೇಲೆ ಪರಿಮಾಣ ಟಿಪ್ಪಣಿ ಬರೆದಕ್ಕೆ ರಾಯರು ಪರಿಮಾಣಾಚಾರ್ಯ ಹೆಸರು ಬಂದು, ಟಿಪ್ಪಣಿ ಬರೆದಿದ್ದಕ್ಕೆ ಪರಿಮಾಣಾಚಾರ್ಯರು ಅಂತ ಹೆಸರು ಬಂತು ಅಂತ ಗೊತ್ತಾದರೆ ಎಷ್ಟು ಹಿರಿಮೆ ಜೈತೀರ್ಥರಿಗಿದೆ. ಇಡೀ ಪರಂಪರೆ ಅವರನ್ನು ಸಂಪೂರ್ಣವಾಗಿ ಶರಣಾಗತರಾಗಿ ಸ್ತೋತ್ರ ಮಾಡುತ್ತಿದ್ದಾರೆ ಅಂದಮೇಲೆ ಅಂತ ಜೈತೀರ್ಥರ ಆರಾಧನೆ ಬಹಳ ವೈಭವದಿಂದ ನಡೀಬೇಕು, ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಒಂದು ವಿಷಯ, ಗ್ರಹಣದ ವಿಷಯ ತುಂಬಾ ಜನ ಕೇಳಿದರು. ಗ್ರಹಣದ ಬಗ್ಗೆ ಹೇಳಿದೆ ಈಗಾಗಲೇ, ಲಾಸ್ಟ್ ಟೈಮ್ ಹೇಳಿದ್ದೆ. ಅಮಾವಾಸ್ಯ ಗ್ರಹಣ ಇರುತ್ತೆ, ಅನೇಕರಿಗೆ ಪ್ರಶ್ನೆ ಅವತ್ತು ಗೌರಿ ಪೂಜೆ ಯಾವಾಗ ಮಾಡಬೇಕು, ಭೀಮನಾಮಾಸ್ಯ ಅಂತ ಪ್ರಶ್ನೆ. ಗ್ರಹಣ ಕಾಲ ಮೊದಲು ವೇದ ಆದ್ದರಿಂದ ಗ್ರಹಣ ಬಿಡೋವರೆಗೂ ಕೂಡ ಏನು ಮಾಡೋಕ್ಕೂ ಬರೋದಿಲ್ಲ. ಗ್ರಹಣ ಬಿಟ್ಟ ಮೇಲೆ ಪೂಜೆ ಇತ್ಯಾದಿಗಳೇ ಹೊರತು ಮೊದಲು ಮಾಡಲಿಕ್ಕೆ ಬರೋದಿಲ್ಲ. ಗ್ರಹಣ ಬಿಟ್ಟು ಬಿಡೋವರೆಗೂ ಬೇರೆ ಕೆಲಸ ಉಪವಾಸ ಇರಬೇಕು ಫಸ್ಟ್. ಅಲ್ಲಿವರೆಗೂ ಮೊದಲು ಹಿಂದಿನ ದಿವಸ ಏನು ತೊಗೊಂಡಿರ್ತಾರೆ ರಾತ್ರಿ, ಅದಾದ ಮೇಲೆ ಸಾಯಂಕಾಲ ಸೂರ್ಯ ಮುಳುಗುವವರೆಗೂ ಏನೂ ಇಲ್ಲ. ಸುಮಾರು 4:30 ದೇಶ ಒಂದು ಊರಿಗೆ ಚೇಂಜ್ ಆಗ್ತದೆ. ಬೆಂಗಳೂರು 4:34 ಅಂತ ಹಾಕ್ತಾರೆ. ಆ ಹಿಡಿದ ತಕ್ಷಣ ಸ್ನಾನ ಮಾಡಬೇಕು, ಹಿಡಿದ ತಕ್ಷಣ ಸ್ನಾನ ಮಾಡಬೇಕು. ಅಲ್ಲ 6:00 ಬಿಡುತ್ತೆ ಬೆಂಗಳೂರಿನಲ್ಲಿ, 6:00 ಬಿಡಬೇಕು. ಬಿಟ್ಟ ತಕ್ಷಣ ಮತ್ತೆ ಸ್ನಾನ ಮಾಡಬೇಕು. ಆಮೇಲೆ ಅನ್ನಕ್ಕೆ ಬೆಳಗಿನ ಸಂಧ್ಯಾನೇ ಮಾಡಿರಬೇಕು ಮೊದಲು. ಮೊದಲೇ ಸ್ನಾನನೇ ಆಗ ಮಾಡಬಾರ್ದು, ಮತ್ತೆ ಬೆಳಗಿನ ಸ್ನಾನ ಮುಗಿಸಿರಬೇಕು. ಮಧ್ಯಾಹ್ನ ಸಂಧ್ಯಾನೇ ಮುಗಿಸಿ ಅವೆಲ್ಲ ಕಾಲಕ್ಕೆ ಮಾಡಿಬಿಡ್ಬೇಕು. ಅದನ್ನೆಲ್ಲ ಕೂಡ ಸಾಯಂಕಾಲ ಸಂಧ್ಯಾ ಒಂದೇ ಮಾತ್ರ ಹಿಡಿದಾಗ ಮಾಡ್ಬೋದು, ಏನು ದೋಷ ಇಲ್ಲ. ಆಮೇಲೆ ಬಿಟ್ಟ ಮೇಲೆ ಪೂಜೆ ಎಲ್ಲ ಮುಗಿಸ್ಬೇಕು ಬಿಟ್ಟ ಮೇಲೆ. ಆಮೇಲೆ ವಯಸ್ಸೇವ ಮಾಮೂಲು, ಅದೆಲ್ಲ ಕೂಡ ನಿರ್ಮಾಲ್ಯ ಯಾವಾಗ? ಬೆಳಿಗ್ಗೆನೆ ಮಾಡಿರ್ಬೇಕು, ನಿರ್ಮಾಲ್ಯ ಮಾತ್ರ ಮಾಡಿರ್ಬೋದು. ಉಳಿದು ಮುಟ್ಟಾಗಿಲ್ಲ ದೇವರನ್ನ, ಮತ್ತೆ ಗ್ರಹಣ ಕಾಲಕ್ಕೆ ದೇವರು ಮುಟ್ಟ ಅಭ್ಯಾಸ ಇಲ್ಲ. ಕೆಲವು ಸಾರಿಗ್ರಹ ಮಾತ್ರ ಇಟ್ಕೊಂಡು ಮಾಡ್ಕೋತಾರೆ ನಿರ್ಮಾಲ್ಯ ಅಂತೇಳಿ, ಅದು ಮಾಡ್ತಾರೆ, ಸುದರ್ಶನ ಇಟ್ಕೋತಾರೆ ಅಷ್ಟು. ಎಲ್ಲ ದೇವರು ಮುಟ್ಟೋದಿಲ್ಲ ಗ್ರಹಣ ಕಾಲಕ್ಕೆ. ಗ್ರಹಣ ಕಾಲದ ವೈಶಿಷ್ಟ್ಯ ಅಂದ್ರೆ ಜಪ ಮಾಡಬೇಕಾಗ, ಜಪ ಪಾರಾಯಣ ಬಹಳ ಶ್ರೇಷ್ಠ. ಆದ್ರಿಂದ ಅದಕ್ಕೆ ಒಂದು ಕ್ಷಣ ವೇಸ್ಟ್ ಮಾಡದಂತೆ ಮಾಡಿದರೆ ಬಹಳ ಸಿದ್ಧಿ ಜಾಸ್ತಿ ಬರುತ್ತೆ. ಮಂತ್ರೋಪದೇಶಕ್ಕೆ ಅವಾಮಾಸಿ ಮಾಸಿ ಅಂತ ನೋಡಬಾರ್ದು ಅವತ್ತಿನ ದಿವಸ, ಮಂತ್ರೋಪದೇಶ ತರ್ಪಣ ಕೊಡಲೇಬೇಕು. ಮಂತ್ರೋಪದೇಶಕ್ಕೆ ಬಹಳ ಶ್ರೇಷ್ಠವಾದ ಕಾಲ ಅಂದ್ರೆ ಗ್ರಹಣ. ಆ ಕಾಲದಲ್ಲಿ ಮಾಡಿದ ಮಂತ್ರೋಪದೇಶ ಬಹಳ ಸಿದ್ಧಿ ಬರುತ್ತೆ. ಉಪದೇಶ ಆದ ಮಂತ್ರ ಮತ್ತೆ ಹೇಳಿಕೋಬೇಕು, ಆವರ್ತನೆ ಮಾಡಬೇಕು. ಯಾವುದು ಮಂತ್ರ? ಗಾಯತ್ರಿ ಹೇಳ್ಕೊಳ್ಳಿ ಬೇಕಾಳ್ಸತ್ತೆ. ಕೃಷ್ಣ ಮಂತ್ರ ಹೇಳಿ, ಅಥವಾ ನಿಮ್ಗೆ ಬರೋ ಮಂತ್ರಗಳನ್ನು ಪಾರಾಯಣ ಮಾಡಿ, ವಾಯುಸ್ತುತಿ ಹೇಳಿ, ತ್ವಾದ ಸ್ತೋತ್ರ ಹೇಳಿ, ಯಾವುದೇ ರೀತಿಯಲ್ಲಿ ಕಾಲ ಕಳೆಯಬೇಕು, ದೇವ್ರ ನಾಮಗಳನ್ನು ಹೇಳಿ, ಅಂತೂ ಸುಮ್ಮನೆ ಕೊಡಬಾರದು, ಒಳ್ಳೆ ಸಿದ್ಧಿ ಬರೋದು. ಸ್ಪರ್ಶೆ ಮಧ್ಯಕಾಲ ಆದಮೇಲೆ, ಮಧ್ಯಕಾಲ ಆಗ್ತಿರಲಿಕ್ಕೆ ತರ್ಪಣ ಕೊಡಬೇಕು. ಅದು ಅಲ್ಲ 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 ಅಲ್ಲ, ಮಧ್ಯಕಾಲ ಮೊದಲು ಪೂರ್ವಕಾಲ ಎಲ್ಲ ದೇವತೆಗಳ ಕಾಲ, ಅದು ಕರೆಕ್ಟ್ ಮಧ್ಯ ಆಗ್ತಿರಲಿಕ್ಕೆ ಪಿತೃಗಳ ಕಾಲ, ಅನಂತರ ಇವ್ರ ಕಾಲ, ರಾಕ್ಷಸರ ಕಾಲ ಅಂತ ಕರೀತಾರೆ. ಆ ರೀತಿ ಮಾಡ್ಕೋದು. ಮತ್ತೆ ಹಿಡಿದಕ್ಕೆ ಸ್ನಾನ ಮಾಡಲೇಬೇಕು, ಬಿಟ್ಟು ಸ್ನಾನವನ್ನು ಮಾಡಬೇಕು. ನಾವು ಹೇಗೂ ಜಪ ಮಾಡೋದಿಲ್ಲ ಅಂಥೇಳಿ ಹಿಡಿ ಸ್ನಾನ ಬೇಡದೇ ಇರೋದು, ಹೇಗೂ ಮುಂದೆ ಏನು ಮಾಡಿದ್ರೆ ಬಿಟ್ಟು ಸ್ನಾನ ಬಿಟ್ಬಿಡೋದು, ಹಾಗೆ ಮಾಡಬಾರ್ದು. ಹಿಡಿ ಸ್ನಾನ ಮಾಡದೆ ಹೋದರೆ ಅಪಮೃತ್ಯು ಬರುತ್ತೆ ಅಂತ ಹೇಳುತ್ತಾರೆ. ಅಪಮೃತ್ಯು ಬರುತ್ತೆ ಕಲಿಯುಗದಲ್ಲಿ, ಯಾತಕ್ಕೆ ಆಯುಷ್ಯ ಬೇಗೋಗುತ್ತೆ ಅಂದರೆ ಎಷ್ಟರಗಳ ಅನುಷ್ಠಾನ ಮಾಡ್ತಾರೆ, ಇಲ್ಲೇ ಇಲ್ಲ. ಬಿಟ್ಟು ಸ್ನಾನ ಮಾಡದೆ ಹೋದರೆ ಭಾಳ ಇಂಪಾರ್ಟೆಂಟ್, ಮುಂದೆ ಆ ಗ್ರಹಣ ಬರೋರಿಗೂ ಮೈಲಿಗೆ ಅಂತವರಿಗೆ, ಮುಂದೆ ಆ ಗ್ರಹಣ ಬರೋರಿಗೂ ಮೈಲಿಗೆ ಇದ್ದು ಸೂತಕ, ಅದು ಬರೀ ಮೈಲಿಗೆ ಅಲ್ಲ ಸೂತಕ. ನಮ್ಮ ಜನ ಖುಷಿ ಅಲ್ಲಿವರೆ ಸನ್ಯಾನ ತಪ್ಪಿಟ್ಟು ಬಿಡ್ಬೋದು ಅಂತೇಳಿ ಅಂತದನ್ನೇ ಯೋಚನೆ ಮಾಡ್ತಾರೆ. ಆಯ್ತು ತಿಳ್ಕೋಬಾರದು, ಮಡಿ ಕೆಲಸಕ್ಕೆ ಬರೋದಿಲ್ಲ, ದೇವ್ರ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅಷ್ಟು ದಿವಸಗಳ ಕಾಲ ಮೈಲಿಗೆ ಆಗ್ತಾನೆ, ಆದ್ದರಿಂದ ಮಾಡಲೇಬೇಕಾದ್ರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಕಡಿಮೆ, ಉತ್ತರ ಭಾರತಕ್ಕೆ ಹೋಗಿ ಗೌರ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಲ್ಲಿ. ಕುರುಕ್ಷೇತ್ರ ಮೊದಲಾದ ವೇಳೆಗೆಲ್ಲ ನೋಡಿಬಿಟ್ರೆ ನೀವು ಲಕ್ಷಾಂತರ ಜನ ಬರ್ತಾರೆ ಸ್ಥಾನಕ್ಕೆ, ಲಕ್ಷಾಂತರ ಜನಗಳು ಕುಡಿದು ಕೆಟ್ಟದ್ರೆ ಸತ್ತೋಗ್ತಾರೆ. ಅಷ್ಟು ಜನ ನುಗ್ತಾರಂತೆ ಎಲ್ಲ ಕೂಡ, ನಮ್ಮಲ್ಲಿ ಹೋಗಬೇಕು ಅಂದ್ರೆ ಸಾಯ್ತಾರೆ, ಅಲ್ಲಿ ಹೋಗಿ ಸಾಯ್ತಾರೆ ಅಂತ ಹೇಳ್ತಾರೆ. ಅದು ಸತ್ರು ಪರವಾಗಿಲ್ಲ ಹೋಗಬೇಕು ಅಂದಷ್ಟು ಮಟ್ಟಿಗೆ. ಅದಕ್ಕೆ ಕೃಷ್ಣ ಅಲ್ಲಿ ಸೂರ್ಯಗ್ರಹಣದ ಕಾಲಕ್ಕೆ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಿದ್ದ ಅಂತ ಹೇಳ್ತಾರೆ. ಬ್ರಹ್ಮದೇವರು ಸ್ನಾನ ಮಾಡಲಿಕ್ಕೆ ಹೊರಟಿದ್ದ ವಿಷಯನ ಇಲ್ಲಿ ಹೇಳ್ತಾರೆ. ಆಗಲೇ ಶಾಪ ಕೊಟ್ಟಿದ್ದು ಶಂತನ ರಾಜನಿಗೆ, ವರುಣದೇವರಿಗೆ ಶಾಪ ಕೊಟ್ಟಿದ್ದಾಗಲೇನೆ. ಗ್ರಹಣಾದಿಗಳು ಬಹಳ ಪುಣ್ಯಕಾಲವಾದ್ರೆ ವೇಸ್ಟ್ ಮಾಡ್ಕೋಬಾರ್ದು ಅದನ್ನು. ಬೇರೆ ದಿವಸಗಳಲ್ಲಿ ನಾವು ಕೋಟ್ಯಂತರ ವರ್ಷಗಳ ಕಾಲ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ, ಗ್ರಹಣ ಕಾಲದಲ್ಲಿ ಅಷ್ಟು ಮಾಡಿದ್ರೆ ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಇದೆ. ಮಕ್ಕಳಿಗೆ ಎಲ್ಲರಿಗೂ ಸ್ನಾನ ಮಾಡಿಸಿ ಅವರಿಗೆ ಆರೋಗ್ಯ ಸರಿ ಹೋಗುತ್ತೆ, ಗೊತ್ತಾಯ್ತು. ಅದು ಮಾಡಬೇಕು. ಎಷ್ಟೋ ಜನಕ್ಕೆ ಪುಷ್ಯ ನಕ್ಷತ್ರಕ್ಕೆ ವಿಶೇಷ ಅನಿಷ್ಟ ಉಂಟು, ಕರ್ಕ ರಾಶಿ ಮೊದಲಾದ ರಾಶಿಗಳುಂಟು, ಅವರೆಲ್ಲ ಜಪ ಹೋಮ ಇತ್ಯಾದಿ ಮಾಡಬೇಕು. ಯಾರು ಮಠಗಳು ಇಡ್ತಾರೆ ಕೊಟ್ಟುಬಿಡಿ, ಅಂದ್ರೆ ನೀವು ಮಲ್ಕೋಬೇಕು ಅಂತ ಅರ್ಥ ಅಲ್ಲ, ಇವ್ರು ಮಾಡಬೇಕು ಜಪನ. ಅವ್ರು ಮಾಡಿದ್ರು ಸರಿ ಬಿಟ್ಟರು ಸರಿ, ನೀವು ಮಾಡಲೇಬೇಕಾದ್ ಬಹಳ ಮುಖ್ಯ. ಅದು ಅವಾಗ ಎಲ್ಲ ಅನಿಷ್ಟ ಪರಿಹಾರ, ವಾಯುಸ್ತುತಿ ಹೇಳ್ಕೊಳ್ಳಿ, ಎಷ್ಟು ಅನಿಷ್ಟನೂ ಪರಿಹಾರ ಆಗುತ್ತೆ. ಆ ಒಂದು ಹೆಂಗಸರು ಈಶಾನಿನಾಚರಣೆ ಬದನೆ ಹೇಳ್ಬೋದು, ಬದ್ಧನಾಮ ಹೇಳ್ಬೋದು, ವಿಷ್ಣು ಸಹಸ್ರನಾಮ ಹೇಳಿ, ದ್ವಾದಶ ಸ್ತೋತ್ರ ಹೇಳಿ, ಅಂತೂ ಕಾಲ ಅಂದ್ರೆ ಬಹಳ ಪುಣ್ಯಕಾಲ, ಅದು ನಾನು ಕಳ್ಕೊಳ್ಳೇಬಾರದು ಅಂತ ಹೇಳ್ತಾ. ಅನಂತರ ಚಂದ್ರಗ್ರಹಣ ಆಮೇಲೆ ಬರುತ್ತೆ, 15 ದಿವಸದಲ್ಲಿ ಎರಡು ಗ್ರಹಣ ಬರೋದು ಭಾರಿ ವಿಶೇಷ. ಅದಕ್ಕೇನೆ ಬಿಟ್ಟರೆ ಭಾರಿ ಅನಿಷ್ಟ, ಮಾಡಿದ್ರೆ ಭಾರಿ ಪುಣ್ಯ, ಬಿಟ್ಟರೆ ಭಾರಿ ಅನಿಷ್ಟ, ಮಾಡಿದರೆ ಭಾರಿ ಪುಣ್ಯ. ಆದ್ದರಿಂದ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಇದಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ಶ್ರೀ ವಾಸುದೇವ ಮೂರ್ತಿಗಳು, HS ಅವರು, ಆಮೇಲೆ DN ಗುರುರಾಜರಾಯರು, ಇಬ್ಬರು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಪ್ರತಿಷ್ಠಾನ ಅವರಿಗೆ ಎಲ್ಲ ಕಲ್ಯಾಣವನ್ನು ಹಾರೈಸ್ತಾ ಇದೆ. ನಮ್ಮ ಮುಂದಿನ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ 18th ಆಗಸ್ಟ್ 18th ಪ್ರವಚನ ಇರುತ್ತೆ, ರಾಯರ ಬಗ್ಗೆ ಪ್ರವಚನ ಇರುತ್ತೆ. ಇವತ್ತು ಏನಾಗಿದೆ